ವಿಷಯ ಸ್ವೀಕೃತಿಂ ಪ್ರಾಹು ಯಥಾ ಸ್ವಪ್ನ ಮನೋರಥಃ ಸ್ವಪ್ನಂ ಮನೋರಥಂ ಚಾರ್ಥಂ ಪ್ರಾಕ್ತನಂ ನಸ್ಮರತ್ಯಸೌ ತತ್ರ ಪೂರ್ವಮಿವಾತ್ಮಾನಂ ಅಪೂರ್ವಂ ಚಾನುಪಶ್ಯತಿ. ಇದಾನಿಂ ಜನ್ಮ ಸ್ಪಷ್ಟ ಇತಿ ಜನ್ಮೇತಿ. ಜನ್ಮ ತು ಆತ್ಮತಯಾ ಪುಂಸಃ ಸರ್ವಭಾವೇನ ಭೂರಿದ ವಿಷಯ ಸ್ವೀಕೃತಿಂ ಪ್ರಾಹುಃ ಯಥಾ ಸ್ವಪ್ನ ಮನೋರಥಃ. ಪುಂಸಃ ದೇಹಾದಿಷು ಅಹಂ ಮಮ ಇತಿ ಮಮ ಇದಂ ಇತ್ಯಾದ್ಯಾತ್ಮತಯ ಆತ್ಮೀಯತೆಯ ಸರ್ವಭಾವೇನ ಸರ್ವಚೇಷ್ಟೆಯ ಸಮಸ್ತಾಭಿಪ್ರಾಯೇಣ ವಿಷಯ ಸ್ವೀಕೃತಿಂ ದೇಹಾಭಿಮಾನಂ ಜನ್ಮ ಪ್ರಾಹುರಿತ್ಯನ್ಮಯ. ಏನಿದು ಸ್ವಾತ್ಮ ಸರ್ವಭಾವೇನ ಸ್ವಾತ್ಮತೆಯ ಪುಂಸಃ ಜನ್ಮ, ಅಭಿಮಾನವನ್ನು ಪಡೆಯೋದೇ ಜನ್ಮ. ವಿಷಯ ಸ್ವೀಕೃತಿಂ ಪ್ರಾಹುಃ ಸ್ವಪ್ನ ಯಥಾ ಸ್ವಪ್ನ ಮನೋರಥಃ. ಹೇಗೆ ದೇಹಾದಿ ಸ್ವಯಂ ಸ್ವಕೀಯಂಚ ನ ಭವತಿ ಪರಮಾತ್ಮಾಧೀನತ್ವಾದಿತಿ. ದೇಹಾದಿ ಯಾವುದು ತನ್ನದಲ್ಲ, ತಂದು ತಿಳ್ಕೊಳ್ಳೋದಕ್ಕೇನೆ ಈ ದೇಹ ಪ್ರಾಪ್ತಿ ಅಂತ ಕರೀತಾರೆ. ತುಶಬ್ದೇನ ವಿಶೇಷಿತಾರ್ಥಾವುದಾಹರತೆ ಯಥೇತಿ ಜಾಗ್ರದಿದಮಿತಿ ಅಯಂ ಸ್ವಪ್ನೋ ಯಥಾ ಅವಿದ್ಯಮಾನಃ ಯಥಾ ಚ ಮನೋರಥ ವಿಷಯೋಪಿ ಅವಿದ್ಯಮಾನೋ ನತು ಅನಿರ್ವಚನೀಯಃ ಪರಸ್ಯಾಪಿ ಜೀವಸ್ಯ ಜನ್ಮವೃತಿ ಯುಕ್ತೇ ಇತಿ ಭಾವಃ. ಜೀವನಿಗೆ ಸ್ವಪ್ನದಲ್ಲಿ ಪದಾರ್ಥ ಇದೆ, ಆದರೆ ತನ್ನದಲ್ಲ, ಹೊರಗಿನ ಪದಾರ್ಥ ಅಲ್ಲ ಅದು, ಹಾಗೇನು ತಿಳ್ಕೊಂಡ್ಬಿಡ್ತಾನೆ. ಇನ್ನು ಮನೋ ಏನೋ ಯೋಚನೆ ಮಾಡ್ತಾ ಇರ್ತಾನೆ, ಖುಷಿಯಾಗುತ್ತೆ ಅವನಿಗೆ. ಆ್ಯಕ್ಚುಲಿ ಸಿಕ್ಕೇ ಇಲ್ಲ ಪದಾರ್ಥ, ಮನಸ್ಸಲ್ಲಿ ಅಂದ್ಕೋತಾನೆ ಭ್ರಮೆ ಅದು ಅಂತ. ಸ್ವಪ್ನದಲ್ಲಿ ಸ್ವಪ್ನ ಸತ್ಯವಾದರೂ ಸ್ವಪ್ನ ಪದಾರ್ಥಗಳೆಲ್ಲ ಎಂಥದ್ದು ವಾಸನಾಮಯವಾದ್ದರಿಂದ ಜಾಗ್ರತ್ವೇನ ತಿಳ್ಕೊಳ್ಳೋದೇನಂತ ಕರೀತಾರೆ ಭ್ರಮೆ. ಅದೇ ರೀತಿಯಲ್ಲಿ ಮನೋರಥ, ಮನಸ್ಸಲ್ಲಿ ಏನೋ ಅಂದ್ಕೊಂಡ ಅದಾಗಿಲ್ಲ, ಆಗಿದೆ ಅಂತ ತಿಳ್ಕೊಳ್ಳೋದು ಭ್ರಮೆ. ಅದೇ ರೀತಿಯಾಗಿ ಇಲ್ಲದ ತನ್ನ ಸ್ವಾತಂತ್ರ್ಯವನ್ನು ಇದೆ ಅಂತ ತಿಳ್ಕೊಳ್ತಾನಲ್ಲ, ಅದನ್ನೇ ಭ್ರಮೆ ಅಂತ ಕರೀತಾರೆ. ಅದಕ್ಕೆ ಹುಟ್ಟು ಅಂತ ಹೆಸರು. ಸ್ವಪ್ನಂ ಮನೋರಥಂ ಚ ಅರ್ಥಂ ಪ್ರಾಕ್ತನಂ ನ ಸ್ಮರತ್ಯಸೌ ಅತ್ಯಂತ ವಿಸ್ಮೃತಿಂ ಸೋದಾಹರಣಂ ಸ್ಪಷ್ಟ ಇತಿ ಸ್ವಪ್ನಮಿತಿ. ಯಥಾ ಸ್ವಪ್ನೋ ಸ್ವಪ್ನಾದೇಹೇ ಉತ್ಥಿತಃ ಸ್ವಪ್ನಂ ಸ್ವಪ್ನದುಷ್ಟಂ ಮನೋರಥಂ ನ ಪ್ರಾಕ್ತನಮರ್ಥಂ ತದ್ವಿಷಯಂಚಾಸೌ ಸ್ವಪ್ನಾದಿದೃಕ್ ನ ಸ್ಮರತಿ. ಸ್ವಪ್ನದ ಕಾಲಕ್ಕೆ ಇದು ಸ್ವಪ್ನ ಅಂತ ಹೇಗೆ ಅವನಿಗೆ ಗೊತ್ತಾಗೋದಿಲ್ವೋ ಅದೇ ರೀತಿಯಲ್ಲಿ ಅಭಿಮಾನ ಇದ್ದ ಕಾಲಕ್ಕೆ ಅಭಿಮಾನ ನನ್ನದಲ್ಲದ ನಂದು ಅಂತ ತಿಳ್ಕೊಂಡಿದ್ದೇನೆ ಅಂತ ಎಚ್ಚರಿಕೆ ಬರೋದಿಲ್ಲ. ತಥಾ ತತ್ರ ದೇಹಾಂತರಾಭಿಮಾನೇ ಸತಿ ಪೂರ್ವಂ ಪುರಾತನಂ ಆತ್ಮಾನಂ ದೇಹಂ ನ ಸ್ಮರತಿ. ಇಲ್ಲಿ ಹೇಗೆ ಮಲಿದವನಿಗೆ ಎಚ್ಚರ ಅನುಭವ ಇಲ್ವೋ ಹಾಗೆ ಈ ದೇಹದಲ್ಲಿ ಇದ್ದವನು ಹಿಂದಿನ ಜನರ ಅನುಭವ ಕಳ್ಕೊಂಡ್ಬಿಡ್ತಾನೆ. ಮತ್ತೆ ಯುವ ಶಬ್ದ ಕೇಶಾಂಚಿನ್ ಮಹಾತ್ಮನಾಂ ಸ್ಮರಣಂ ಸಂಭವತಿ ಇತ್ಯರ್ಥೆ. ಇಲ್ಲಿ ಯುವ ಶಬ್ದ ಅಂತಿದೆ, ಏನಿದೆ ಸ್ವಪ್ನಂ ಮನೋರಥಾಂಚಾರ್ಥಂ ಪ್ರಾಕ್ತನಂ ನ ಸ್ಮರತ್ಯಸೋ ತತ್ರ ಪೂರ್ವಮಿವ ಆತ್ಮಾನಂ ಅಪೂರ್ವಂ ಚಾನುಪಶ್ಯತಿ. ಯುವ ಶಬ್ದದಿಂದ ಕೆಲವರಿಗೆ ಭರತನಂಥ ಮಹಾನುಭಾವರಿಗೆ ಹಿಂದಿನ ಜನ ಸ್ಮರಣೆ ಇರುತ್ತೆ, ಹೊರತು ಉಳಿದವರಿಗೆಲ್ಲ ಅದು ಜ್ಞಾಪಕ ಇರೋದಿಲ್ಲ. ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನ ಅಂತ ಎಚ್ಚರ ಆಗಿರೋದಿಲ್ವೋ, ಮತ್ತು ಎಚ್ಚರ ಇದ್ದಾಗಿನ ಪರಿಸ್ಥಿತಿ ಹೇಗೆ ಅನುಭವಕ್ಕೆ ಬರೋದಿಲ್ವೋ ಅದೇ ರೀತಿಯೇ ಜನ್ಮಾಂತರದ ಅನುಭವವನ್ನು ಜೀವ ಪಡೆಯೋದಿಲ್ಲ. ಕೆಲವರು ಮಾತ್ರ ಪಡೀತಾರೆ. ಏನೋ ಎಚ್ಚರದ ಕೇಸ್ ಕೊಟ್ಟರೆ ಅವರಿಗೆ ಕೊಟ್ಟಿದ್ದು ಯಾವುದೀಗ ಜನ್ಮ ಅಂದರೆ ಸ್ವಪ್ನ ಇದ್ದಾಗೆ ಅಂತ ಹೇಳಿದರು. ಸ್ವಪ್ನದ ಕಾಲಕ್ಕೆ ಜಾಗ್ರದ ವ್ಯವಸ್ಥೆ ಜ್ಞಾಪಕ ಇರುತ್ತೋ ಇಲ್ಲ, ಈ ಜನ ಹಿಂದೆ ಜ್ಞಾಪಕ ಇರುತ್ತೋ ಇರೋದಿಲ್ಲ ಅಷ್ಟೇ. ಕೆಲವರಿಗಿರುತ್ತೆ ಅಂದರೆ ಜ್ಞಾನಿಗಳಿಗಿರುತ್ತೆ, ಅದು ವಿಚಾರ ಬೇರೆ. ಸಾಮಾನ್ಯರಿಗಿರೋದಿಲ್ಲ, ಬೆಳಗಿನ ಸಾಯಂಕಾಲ ನೆನಪಿರೋದಿಲ್ಲ, ಯಾರಿಗೂ ಬರ್ತೇನೆ ಅಂತೇಳಿ ಮರ್ತುಬಿಟ್ಟಿರ್ತಾನೆ. ಅಂಥ ಹೊತ್ತಿನಲ್ಲಿ ನೆನಪಾಗಿರುತ್ತೆ ಅದೆಲ್ಲ ಕೂಡ ಸಾಧ್ಯ ಇಲ್ಲ. ಈ ಕೆಲವರಿಗಿರುತ್ತೆ, ಅದಕ್ಕೆ ಆ ಥರ ಅಪ್ಲಿಕೇಶನ್ ಆಫ್ ಮೈಂಡ್ ಇರಬೇಕು. ಈದೃಶಾಯ ಸ ವಿಜ್ಞಾಯ ತ್ರೈವಿಧ್ಯಂ ಭಾತಿ ವಸ್ತುಷು ಬಹಿರಂತರ್ಭಿತ ಹೇತು ಜನೋ ಅಸಜ್ಜನ ಕೃತ್ ಯಥಾ ಅಪೂರ್ವಮಿತಿ. ಯಥಾ ಸ್ವಪ್ನಾದೇರುತ್ಥಿತಃ ಅಸ್ಮರಣೆ ಕಾರಣಮಃ ಅಪೂರ್ವಮಿತಿ ಚಶಬ್ದ ಇವಾರ್ಥೆ ಅಪೂರ್ವಂ ಪಶ್ಚಾತ್ತನಂ ನೂತನಂ ದೇಹಮೇವ ಅನುಪಶ್ಯತಿ ಯತ್ತತಃ ಇತಿ. ಎಷ್ಟೋ ಸರ್ತ ನಾವು ಎಷ್ಟು ದಿವಸ ಸ್ವಲ್ಪ ಜ್ಞಾಪಿಸಿಕೊಳ್ಳಿ, ಹುಟ್ಟಿದಾಗಿನಿಂದ ಎಷ್ಟೋ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಜ್ಞಾಪಕ ಇದೆಯಾ ನಮಗೀಗ, ಎಲ್ಲ ಜ್ಞಾಪಕ ಇದೆಯಾ? ನಾವೇ ಎಷ್ಟು ವರ್ಷಗಟ್ಟಲೆ ಹಾಕೊಂಡು ನೆನಪಿರೋದಿಲ್ಲ. ಈಗ ಅದೇ ರೀತಿಯೇ ಹಿಂದಿನ ವೇಷ ನಮ್ಗೆ ಹೇಗೆ ನೆನಪಿರೋದಿಲ್ಲ, ಅದೇ ರೀತಿ ಈಗ ನಮಗೇನಿಲ್ಲ. ಪ್ರತಿ ಸರ್ತಿ ಅಳತೆ ಕೊಡೋಕೆ ಮತ್ತೆ ತೊಗೊಂಡೋಗ್ಬೇಕು, ಜ್ಞಾಪಕ ಇರುತ್ತೆ ಯಾರಿಗಾರು ಕೂಡ? ಬಾಯಿ ಬಡ 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 ಹೇಳ್ಬಿಡ್ತಾರೆ, ತಾನು ಸೈಜ್ ಹೇಳ್ಬಿಡ್ತಾನೆ ಹೋಗ್ಬಿಟ್ಟು, ಯಥಾ ಪ್ರಕಾರ ಹೇಳಬೇಕು. ಅದೇ ರೀತಿಯೇ ನಮ್ಮ ಈ ಜನ್ಮದಲ್ಲೇ ಈ ದೇಹದೊಳಗೆ ಧರಿಸಿರತಕ್ಕಂಥ ವಸ್ತ್ರಗಳ ಜ್ಞಾಪಕ ಹೇಗಿರೋದಿಲ್ವೋ, ದೇಹ ಅಂದರೆ ವಸ್ತ್ರ, ಬೇರೆ ಜನ್ಮಕ್ಕೆ ಹೋದ ಹಿಂದಿನ ಜನ್ಮದ ದೇಹಗಳ ಜ್ಞಾಪಕ ಇರೋದಿಲ್ಲ. ಜ್ಞಾಪಕ ಇದ್ದವ್ರಿಗೆ ಎಲ್ಲ ಜ್ಞಾಪಕ ಇರಬೇಕಾಗಿಲ್ಲ. ಭರತಾದಿಗಳು ಮೂರು ಜನ್ಮ ಜ್ಞಾಪಕ ಇತ್ತು ಹೊರತು ಎಲ್ಲ ಜನ್ಮ ಜ್ಞಾಪಕ ಇರಬೇಕು ಅಂತಿಲ್ಲ. ಆ ರೀತಿಯೇ ಪಶ್ಚಾತ್ತನ ನೂತನ ಅದು ಬೇರೆ, ಲಿಮಿಟೆಡ್. ಅದು ಆಚಾರ್ಯ ಜ್ಞಾಪಿಸಿದರು ಗುರುಪುತ್ರನಿಗೆ ಊದ ಮೂಲಕವಾಗಿ, ಅದು ಅನುಗ್ರಹ ಅಷ್ಟೇ, ಎಷ್ಟು ಬೇಕೋ ಅಷ್ಟಿರುತ್ತೆ, ಎಲ್ಲ ಇರೋದಿಲ್ಲ. ಪಶ್ಚಾತ್ತನಂ ನೂತನಂ ದೇಹಮೇವ ಅನುಪಶ್ಯತಿ ಯತ್ತತಃ ಇತಿ ಯದ್ವಾ ವಿಷಯಾಭಿನಿವೇಶವೇವ ಸ್ಪಷ್ಟ ಇತಿ ಸ್ವಪ್ನಮಿತಿ. ಪ್ರಾಕ್ತನಂ ಸ್ವಪ್ನ ಮನೋರಥಂಚ ಯಥಾ ನ ಸ್ಮರತಿ ಅಸೌ ತಥಾ ಪ್ರಾಕ್ತನ ಜನ್ಮ ಅನುಭೂತ ಪೂರ್ವಾರ್ಥಂ ವಿಷಯಂಚ ನ ಸ್ಮರತಿ ಕಿಂ ತತ್ರ ನಿಮಿತ್ತಮತ್ರಃ ತತ್ರೇತಿ ತತ್ರ ದೇಹಾಂತರ ಪ್ರಾಪ್ತೌ ಪೂರ್ವಂ ಅನಾದಿಮೇವ ಆತ್ಮಾನಂ ಅಪೂರ್ವಂ ಸಾದಿಮೇವ ಅನುಪಶ್ಯತಿ ಇತಿ ಯಸ್ಮಾತ್ ತಸ್ಮಾತ್ ವಿಷಯಾಭಿನಿಮೇಶ ಏವ ಕಾರಣವಿತ್ಯರ್ಥಃ. ಅನಾದಿಯಾದ ಜೀವನನ್ನು ನಶ್ವರ ಅಂತ ತಿಳ್ಕೊಡ್ತಾನೆ, ಸದಾ ಇರೋ ಪರಮಾತ್ಮ ಇಲ್ಲ ಅಂತ ತಿಳ್ಕೊಡ್ತಾನೆ. ಇವೆಲ್ಲ ತಪ್ಪು ತಿಳುವಳಿಕೆಗಳು. ಸಂಸಾರ ಅಂದರೆ ಇದೇನೆ, ಈ ತಪ್ಪು ತಿಳುವಳಿಕೆ ಹೋಯ್ತು ಅಂದರೆ ಏನಾಗುತ್ತಾಗ ಅದೇ ಮೋಕ್ಷಕ್ಕೆ ಸಾಧನ ಆಗೋದು. ಈದೃಶಾಯಾಸಃ ಅಥ ಜೀವಸ್ಯ ಅನಾದಿ ನಿತ್ಯತ್ವಂ ದೇಹಶ್ಚ ಸಾಧಿತ್ವೇನ ಅನಿತ್ಯತ್ವಂ ತತ್ರ ಅಭಿಮಾನಂ ಅಭಿಮಾನ ಅನಭಿಮಾನ ಲಕ್ಷಣೇ ಜನ್ಮ ಮೃತಿ ಇತ್ಯುಕ್ತ. ಜೀವ ಅನಾದಿಯಾಗಿದ್ದಾನೆ, ದೇಹ ಅನಾದಿಯಾಗಿಲ್ಲ. ಅನಾದಿಯಾದ ಜೀವನನ್ನು ಸೂರ್ಯ ಇಲ್ಲ ಅಂತ ತಿಳ್ಕೊಳ್ಳೋದು, ಸಾಯ್ತಾನೆ ಅಂತ ತಿಳ್ಕೊಳ್ಳೋದು, ಈ ದೇಹ ಸಾಯದೇ ಇಲ್ಲ ಅಂತ ತಿಳ್ಕೊಳ್ಳೋದು ಇವೆಲ್ಲ ಭ್ರಮೆಯು. ಇದರಲ್ಲಿ ಅಭಿಮಾನ ಅನಭಿಮಾನ ಲಕ್ಷಣೇ ಜನ್ಮ ಮೃತಿ, ಇಂಥ ದೇಹದ ಬಗ್ಗೆ ಜೀವನಿಗೆ ತನ್ನದು ಅಂತಕ್ಕಂಥ ಅಭಿಮಾನ ಬಂದರೆ ಅದೇ ಹುಟ್ಟು, ಅಭಿಮಾನ ಹೋದರೆ ಅದೇ ಮೃತಿ. ತತ್ರ ಜೀವಸ್ಯ ಅನಾದಿ ನಿತ್ಯತ್ವ ಯುಕ್ತ ಮುಕ್ತಂ ತದೇವ ಕಥಮತ್ರ ಈದೃಶಾಯಾಸಃ ಇತಿ. ವಸ್ತುರಿ ಜೀವತತ್ವೇ ವಿಜ್ಞಾಯ ವಿಚಾರಣೆ ಜ್ಞಾತೇ ಸತಿ ಜೀವಸ್ಯ ಅನಾದಿ ನಿತ್ಯತ್ವಂ ಜ್ಞಾಯತೆ. ಜೀವತತ್ವದ ವಸ್ತುಷು ಬಹಿರಂತರ್ಭಿದ ಹೇತು ಈದೃಶಾಯಾಸ ವಿಜ್ಞಾಯ. ಜೀವನಿಗೆ ಸ್ವರೂಪದ ಭಗವದ್ಗೀತಾ ಇತ್ಯಾದಿಗಳು ಓದಿದಾಗ ಜೀವನ ಸ್ವರೂಪ ಏನು ಅಂತ ಅರ್ಥ ಆಗುತ್ತೆ. ಆವಾಗ ಅವನಿಗೆ ಆ ಜೀವ ಅನಾದಿ ಅಂತ ತಿಳಿಯುತ್ತೆ, ಜೊತೆಗೆ ದೇಹ ಅನಿತ್ಯ ಅಂತಲೂ ತಿಳಿಯುತ್ತೆ. ಆ ಜ್ಞಾನ ಇಲ್ಲದವರಿಗೆ ಜೀವನ ಅನಾದಿತ್ವ ತಿಳಿಯೋದಿಲ್ಲ. ತಥಾ ಹಿ ಈದೃಶಃ ಇದಾನೀಂತನ ಕಾಲ ಬರ್ತೇವ ಆಯಾಸ್ಯತಿ ಇತ್ಯಾ ಇತಿ ಆಯ ಏಷ್ಯತ್ ಕಾಲವರ್ತಿ ಚ ಅಯಮೇವ ಸ ಅತೀತ ಕಾಲ ಸಂಬಂಧ ಇತಿ ತ್ರೈವಿಧ್ಯಂ ಜೀವಶ್ಚ ತ್ರಿಕಾಲವರ್ತಿತ್ವ ಭಾತಿ. ಅದೇ ಭಗವದ್ಗೀತೆಯಲ್ಲಿ ಬಂದಿರೋದು, ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಈ ರೀತಿ ಹೇಳಿದ್ದರಿಂದ ಅವೆಲ್ಲ ಓದಿದವರಿಗೆ ಓಹೋ, ಈ ಜನ್ಮದಲ್ಲಿರತಕ್ಕಂಥ ಈ ದೇಹದಲ್ಲಿರತಕ್ಕಂಥ ನಾನೇ ಹಿಂದಿನ ದೇಹಗಳಲ್ಲೂ ಇದ್ದೆ, ಮುಂದಿನ ದೇಹಗಳಲ್ಲೂ ಇರ್ತೇನೆ, ತಾನು ಅನಾದಿ ಮತ್ತು ನಿತ್ಯ, ಇವೆಲ್ಲ ಅರ್ಥ ಆಗುತ್ತೆ. ಹ ತದೇವ ಅನಾದಿ ನಿತ್ಯತ್ವಂ ದೇಹಶ್ಚ ತದಭಾವಾದತೋ ಯುಕ್ತ ಮುಕ್ತಂ ಈದೃಶಾಯಾಸ ಇತ್ಯತ್ರ ಯಾಸಃ ಇತ್ಯತ್ರ ದೀರ್ಘಲೋಪೋ ವಕ್ತವ್ಯ. ದೀರ್ಘ ಕ್ಷೈಪ್ರೇ ದೀರ್ಘಲೋಪ ಇತಿ ಮಹಾವ್ಯಾಕರಣ ಸೂತ್ರ ತಜ್ಞಾನಮಂತ್ರೇಣ ಪುರುಷಾರ್ಥೋ ನ ಸ್ಯಾತ್ ತತ್ರ ಕ್ಷಿಪ್ರಂ ಪ್ರವರ್ತನೀಯಮಿತಿ ಜ್ಞಾಪನಾಯ ಪ್ರಯುಕ್ತೋ ದೀರ್ಘೋ ಲುಪ್ಯತೆ ಇತಿ ಸೂತ್ರ. ಈದೃಶಾಯಾಸ ವಿಜ್ಞಾಯ ತ್ರೈವಿಧ್ಯಂ ಭಾತಿ ವಸ್ತುಷು ಅತ್ರತೆ ಇತಿ ಪ್ರಯೋಗಾಚ್ಯ ಅನಿತ್ಯ ಶರೀರ ಸಂಬಂಧೇನ ಜೀವಸ್ಯಾಪಿ ಅನಿತ್ಯತ್ವ ಆಪದ್ಯತೆ ಇತಿ ತತ್ರಾಹ ಬಹಿರಿ. ದೇಹ ಅನಿತ್ಯವಾದ್ದರಿಂದ ಜೀವನಿಗೆ ಅನಿತ್ಯತ್ವ ಬರಲಿ ಅಂದರೆ ಬರೋದಿಲ್ಲ. ಯಾತಕ್ಕೆ ಬಹಿ ನಾರಿಕೇಲ ಕಲಾಪವತ್ ಬಹಿಷ್ಠೋ ದೇಹೋ ಜೀವಾತ್ ಭಿನ್ನೋ ನಾರಿಕೇಲವದ ಅಂತಃಸ್ವಾಂತರ್ವರ್ತಿನೋ ಜೀವಸ್ಯ ಭಿದಾಯಃ ಅನಿತ್ಯತ್ವಾದಿ ವಿಶೇಷಸ್ಯ ಆಪಾದಕೋ ನ ಭವತಿ. ದೃಷ್ಟಾಂತ ಕೊಡ್ತಾರೆ, ಬಹಿರಂತರ್ಭಿದ ಹೇತು ಜನೋ ಅಸಜ್ಜನ ಕೃತ್ ಯಥಾ. ಈಗ ಕೊಬ್ಬರಿ ಇದೆ, ಒಡೆದು ಬಿಡ್ತಾನೆ, ಒಡೆದ್ರೆ ಏನಾಗಿದೆ, ಆ ಬದಲು ಕಾಣುತ್ತೆ. ಇನ್ನು ಹಸಿ ಇದ್ದ ಕಾಲಕ್ಕೆ ಮೇಲಿನ ಸಿಪ್ಪೆಗಾಗಲಿ ಒಡಗಿನ ಗಿಟಕಿಗಾಗಲಿ ಯಾವುದು ಒಂದೇ ರೀತಿ ತೆಗಳಕ್ಕೆ ಬರೋದೆಲ್ಲ ಆಗಿರುತ್ತೆ. ಅದು ಯಾವಾಗ ಪೂರ್ತಿ ವಿದಾಯ ಬಿಡುತ್ತೆ ಆ ಒಂದು ಹಂತ ಬರುತ್ತೆ, ಇದು ಎಳ್ನೀರು ಸಿಗೋ ಹಂತ ಬರುತ್ತೆ. ಆಮೇಲೆ ಸ್ವಲ್ಪ ಹೊಡೆದ್ರೆ ಕಾಯಿ ಮಾತ್ರ ತೆಗಲಕ್ಕೆ ಬರುತ್ತೆ, ಆಮೇಲೆ ಹೊಡೆದ್ರೆ ಒಳಗಿನ ಗಿಟಕ್ ಮಾತ್ರ ಬೇರೆ ಮಾಡಲಿಕ್ಕೆ ಬರುತ್ತೆ. ಅದು ಕೊನೆಗೆ ಏನು ಲೇಪನೇ ಇಲ್ಲ, ಇದು ಅಂಟುಕೊಂಡೇ ಇಲ್ಲ, ಗೊತ್ತಾಯ್ತಿಲ್ಲ. ಮೊದಲಾದರೆ ತೆಗಲಕ್ಕೆ ಬರೋದು, ಹಸಿರಲ್ಲಿ ತೆಗಲಕ್ಕೆ ಬರೋದಿಲ್ಲ, ಒಣಗಿದಾಗ ಮಾತ್ರ ತೆಗಲಕ್ಕೆ ಬರೋದು. ಹಸಿರೋದಂದ್ರೇನು ಅಭಿಮಾನ ಇರೋದು, ಒಣಗೋದು ಅಂದ್ರೆ ಏನು ಅಭಿಮಾನ ಹೋಗೋದು, ಅಭಿಮಾನ ಹೋದಾಗ ಏನಾಯ್ತು ಸಪರೇಟ್ ಆಗಿಬಿಡೋದು. ಆ ರೀತಿ ಯಾರು ಅಭಿಮಾನವನ್ನು ತ್ಯಾಗ ಮಾಡ್ತಾರೋ ಅವ್ರಿಗೇನಿರೋದಿಲ್ಲ, ಬಂಧನ ಇರೋದಿಲ್ಲ. ಬಡ ತಕ್ಷಣ ಹಾಗೆ ಹೇಗಿರ್ಬೇಕು ಹಾಗೆ ಹೊರಗೆ ಬರುತ್ತೆ, ಇಲ್ಲ ಹೊರಗೆ ಬರಲಿಕ್ಕಾಗೋದಿಲ್ಲ. ನಮ್ಮ ಮೊದಲು ಗೊತ್ತಾಗಲಿಲ್ಲ, ಆ ಗಿಟಕ್ ಬೇರೆ, ಆ ಚಿಪ್ಪೆ ಬೇರೆ, ಚಿಪ್ಪೆ ಬೇರೆ, ಇದು ಬೇರೆ ಗೊತ್ತಿರಲಿಲ್ಲ, ಅದಾದಮೇಲೆ ಗೊತ್ತಾಯಿತು. ಅದೇ ರೀತಿ ಜೀವೇಶ್ವರ ಭೇದ ಜ್ಞಾನವಾಗಲಿ, ಜೀವ ದೇಹ ಭೇದ ಜ್ಞಾನವಾಗಲಿ, ಸರಿಯಾಗಿ ವಿಚಾರ ಮಾಡ್ತಾ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ, ಇಲ್ಲಿ ಗೊತ್ತಾಗೋದಿಲ್ಲ. ಅದೇ ಹೇಳ್ತಿರೋದು, ಅದೇ ಹೇಳಿದ್ದು ಅದೇ ತಾನೇ ಇಷ್ಟತ್ತು. ಬಹಿ ನಾರಿಕೇಲ ಕಲಾಪವತ್ ಬಹಿಷ್ಠೋ ದೇಹೋ ಜೀವಾದ್ ಭಿನ್ನೋ ನಾರಿಕೇಲವತ್ ಅಂತಃಸ್ವಾಂತರ್ವರ್ತಿನೋ ಜೀವಸ್ಯ ಭಿದಾಯ ಅನಿತ್ಯತ್ವಾದಿ ವಿಶೇಷಸ್ಯ ಆಪಾದಕೋ ನ ಭವತಿ. ಭೇದೋ ವಿಶೇಷೋ ಧರಣಮಿತ್ಯಭಿಧಾನಾತ್ ಜೀವಸ್ಯ ಅನಾದಿ ನಿತ್ಯತ್ವೇ ಪರಮಾತ್ಮನ ಅಭೇದ ಪ್ರಾಪ್ತ ಇತ್ಯತೋ ವಾ ಆಹ ಬಹಿರಿತಿ. ಬಹಿರಂತರ್ವರ್ತಿನೋ ಹರೇಹೇ ಭಿದಾಯ ಹೇತವೋ ದುಃಖಾದಯೋ ಯಸ್ಯ ಸ ಬಹಿಃ ಅಂತರ್ಭಿದ ಹೇತು. ಅಸ್ತು ಹರೇರ್ಭೇದೋ ಜೀವಸ್ಯ ದೇಹಾದ್ ಭೇದ ಕಥವಿತ್ಯತೋ ಆಹ ಬಹಿರಿ. ಹರೇ ಬಹಿರಿತಿ ಅಯಮೇ ಬಹಿರಂತಶ್ಚ ಬಹಿರಂತಸ್ತತ್ವಧರ್ಮ ಆತ್ಮ ಅನಾತ್ಮನೋ ವೈಲಕ್ಷಣ್ಯೇ ಭಿದಾ ಹೇತು ವಿಶೇಷ ಹೇತು ರೀತ್ಯರ್ಥ. ವೈಲಕ್ಷ್ಯವನ್ನು ತಿಳ್ಕೊಂಡ್ರೆ ಬಹಿರಂತರ್ಭಿದ ಹೇತು ಜನ ಅಸಜ್ಜನ ಕೃತ್ಯಥ ಸಜ್ಜನ ಅಸಜ್ಜನ ದೇಹಸ್ಯ ಅನಾತ್ಮತ್ವಂ ಸೋದಾಹರಣಮಃ ಜನ ಇತಿ ಯಥಾ ಅಸಜ್ಜನೋ ಅಸಜ್ಜನ ಕೃತ್ ಪ್ರಾಯೋ ಅಸಜ್ಜನೋ ಅಸಜ್ಜನಮೇವ ಪುತ್ರಂ ಜನಯತಿ ಇತಿ ಅಸಜ್ಜನನಿಗೆ ಅಸಜ್ಜನ ಮಗನ ದುಷ್ಟನ ಮಗ ಹೇಗಿರ್ತಾನೆ ದುಷ್ಟ ಯಾವನ ಕಳ್ಳ ಇದ್ದ ಅವನ ಮಗ ಇನ್ನೇನಾಗ್ತಾನೆ ಪಾಪ ಕಳ್ಳನ ಮಗ ಕಳ್ಳ ಅಂದ್ಬಿಡ್ತಾನೆ ನಾ ದೊಡ್ಡವನ ಮಗ ದೊಡ್ಡವನ ಮಗ ಅಂತಾರೆ ಅದೇ ಪಿತೃಜ್ಞಾನಾತ್ ಯತ್ ಪುತ್ರ ಉದಾರಾತ್ಮ್ಯಂ ಜ್ಞಾಯತೆ ಏವಂ ಅನಿತ್ಯೋ ದೇಹೋ ಅನಿತ್ಯಂ ದೇಹಂ ಜನಯತಿ ಇತಿ ಅನಿತ್ಯವಾದ ದೇಹದಿಂದ ಹುಟ್ಟಿ ಬರೋ ದೇಹ ಕೂಡ ಏನು ಅದು ಅನಿತ್ಯನೇ ತಂದೆಯ ದೇಹ ಅನಿತ್ಯ ತಾತರ ದೇಹ ಅನಿತ್ಯ ತಂದೇಹನೂ ಅನಿತ್ಯ ಅನಿತ್ಯದಿಂದ ಏನು ಹುಟ್ಟುತ್ತೆ ಅನಿತ್ಯವೇ ಹುಟ್ಟುತ್ತೆ ನಿತ್ಯದಿಂದ ಏನು ಹುಟ್ಟಬೇಕು ನಿತ್ಯನೇ ಹುಟ್ಟಬೇಕು ಆದ್ದರಿಂದ ಅನಿತ್ಯ ದೇಹ ಯಾವಾಗಲೂ ಕೂಡ ಅನಿತ್ಯನೇ ಅಥವಾ ದೇಹಸ್ಯ ಅನಿತ್ಯತ್ವ ಜೀವಸ್ಯ ತ್ರೈಕಾಲಿಕ ವೃತ್ತಿತ್ವೇನ ನಿತ್ಯತ್ವ ದೇಹಸ್ಯ ಅನಾತ್ಮತ್ವ ಅತಏವ ಜೀವಾ ಭಿನ್ನತ್ವಂಚ ಸಿದ್ಧಂ ಅದೇ ರೀತಿಯಲ್ಲಿ ದೇಹ ಅನಾತ್ಮ ಜೀವ ಮಾತ್ರ ಅನಾತ್ಮ ಆತ್ಮನಿಗೆ ನಿತ್ಯತ್ವ ಜಡಕ್ಕೆ ನಿತ್ಯತ್ವ ಇಲ್ಲ ಜಡಕ್ಕೆ ನಿತ್ಯತ್ವ ಇಲ್ಲ ಅದ್ವೈತಲ್ಲಿ ಏನು ಮಾಡ್ತಾರೆ ಜಡಕ್ಕೆ ಸತ್ಯತ್ವನೇ ಇಲ್ಲ ಅಂದ್ಬಿಡ್ತಾರೆ ಜಡಕ್ಕೆ ಸತ್ಯತ್ವ ಇಲ್ಲ ಏನಿಲ್ಲ ಅದಕ್ಕೆ ನಿತ್ಯತ್ವ ಇಲ್ಲ ನಿತ್ಯ ಬೇರೆ ಅನಿತ್ಯ ಬೇರೆ ಅನಿತ್ಯ ನಿತ್ಯ ಸತ್ಯ ಅಸತ್ಯಗಳ ಬಗ್ಗೆ ವ್ಯತ್ಯಾಸ ಗೊತ್ತಿಲ್ಲ ಹೊಸರಾಗುತ್ತೆ ಅಸಾಧು ಜನ ಏವ ಜೀವಪರಯೋರ ಭೇದಂ ವಕ್ತಿ ಇತಿ ಸೋದಾಹರಣಮಃ ಜನ ಇತಿ ಅಸಜ್ಜನರೇ ಜೀವ ಪರಮಾತ್ಮರ ಭೇದವನ್ನು ಹೇಳ್ತಾರೆ ಹೊರತು ಸಜ್ಜನರು ಎಂದು ಭೇದ ಹೇಳೋ ಅಭೇದವನ್ನು ಹೇಳ್ತಾರೆ ಹೊರತು ಸಜ್ಜನರು ಭೇದ ಅಭೇದವನ್ನೆಂದು ಹೇಳೋದಿಲ್ಲ ಭೇದವನ್ನೇ ಹೇಳ್ತಾರೆ ಯಥಾ ಅಸಾಧು ಜನ ಏವ ಅಸಾಧು ಜನಂ ಕರೋತಿ ನ ಸಾಧು ಏವಂ ಆಸುರೋ ಜನೋ ಸಂತಂ ಭೇದ ವಸಂತಂ ಕರೋತಿ ಅಥವಾ ಅಸಾಧು ಜನ ಪರಂಪರಾ ದೌರಾತ್ಮ್ಯಂ ಸಾಧು ಜನ ವಾಕ್ಯಾತ್ ಜ್ಞಾಯತೆ ಇತ್ಯರ್ಥ ಅದು ಅಸಾಧು ಜನ ಪರಂಪರಾ ದೌರಾತ್ಮ್ಯಂ ಸಾಧು ಜನ ವಾಕ್ಯಾತ್ ಜ್ಞಾಯತೆ ಅಸಾಧು ಜನಗಳ ದೌರಾತ್ಮ್ಯ ಅಂಬೋದು ಅವನ ಮಗ ಅವನ ಮಗ ಅವನ ಮಗ ಅಂತ ಹಾಗೆ ಮುಂದುವರಿಬೇಕು ಸಜ್ಜನರ ವಾಕ್ಯ ಅದು ಗೊತ್ತಾಗದು ಯಾವುದರಿಂದ ಸಾಧು ಜನ ವಾಕ್ಯಾತ್ ಸಜ್ಜನರ ವಾಕ್ಯದಿಂದ ಹೇಗೆ ತಿಳಿಯುತ್ತೋ ಅದೇ ರೀತಿಯಲ್ಲಿ ಈ ದೇಹ ಅನಿತ್ಯ ಜೀವ ನಿತ್ಯ ಅನ್ನೋ ವಿಚಾರ ಕೂಡ ತಿಳಿಯುತ್ತೆ ಅಂತ ಹೇಳಿದರು ನಿತ್ಯಾತ್ ನಿತ್ಯತಾ ಹ್ಯಂಗಭೂತಾನಿ ಭವಂತಿ ನಭವಂತಿ ಚ ಕಾಲೇನ ಆಲಕ್ಷ್ಯ ವೇಗೇನ ಸೂಕ್ಷ್ಮತ್ವಾ ತನ್ನ ದೃಶ್ಯತೆ ನಿತ್ಯತಾ ಹಿ ಅಂಗಭೂತಾನಿ ಭವಂತಿ ನಭವಂತಿ ಚ ಕಾಲೇನ ಅಲಕ್ಷ್ಯ ವೇಗೇನ ಸೂಕ್ಷ್ಮತ್ವಾ ತತ್ ನ ದೃಶ್ಯತೆ ದೇಹಸ್ಯ ಅನಿತ್ಯತ್ವ ಪ್ರಕಾರಮಃ ನಿತ್ಯ ರೀತಿ ನಿತ್ಯತಾ ಪ್ರತಿಕ್ಷಣ ಭೂತಾನಿ ಜೀವಾಧಿಷ್ಠಿತ ದೇಹ ಅಂಶತೋ ಭವತಿ ಉಪಚಿತಾನಿ ಭವಂತಿ ನಭವಂತಿ ಚ ಅಪಚಿತಾನಿ ಭವಂತಿ ಚ ಸೈನ್ಸ್ ಇದು ನಿತ್ಯತಾ ಹಿ ಅಂಗಭೂತಾನಿ ಭವಂತಿ ನಭವಂತಿ ಚ ಪ್ರತಿ ಎವ್ರಿ ಮೊಮೆಂಟ್ ನಮ್ಮ ದೇಹದಲ್ಲಿ ಎಷ್ಟೋ ಮಿಲಿಯನ್ಸ್ ಆಫ್ ಸೆಲ್ಸ್ ಏನಾಗುತ್ತೆ ಸಾಯುತ್ತೆ ಪ್ಲಸ್ ಹುಟ್ಟುತ್ತೆ ಮತ್ತೆ ಸಾಯೋದು ಹುಟ್ಟೋದು ಸಾಯೋದು ನಡೆದಿರುತ್ತೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದೆಲ್ಲ ಕೂಡ ಗೊತ್ತಾನೆ ನಮ್ಮ ದೇಹ ಸಾಯೋದು ಮಾತ್ರ ಕಾಣುತ್ತೆ ನಮಗೆ ದೇಹ ಹುಟ್ಟೋದು ಮಾತ್ರ ಕಾಣುತ್ತೆ ಆದರೆ ಪ್ರತಿಕ್ಷಣದಲ್ಲೂ ಕೂಡ ಗಾಯ ವಾಸಿಯದೇ ಆಗ್ತಿರಲಿಲ್ಲ ಸೆಲ್ಸ್ ಏನಾದರೂ ಡೆವಲಪ್ ಆಗದೆ ಹೋಗಿದ್ರೆ ಅದು ಗಾಯ ಏನಾಗ್ತಿತ್ತು ಹಾಗೆ ಹಾಗೆ ಉಳ್ಕೊಂಡ್ಬಿಡ್ತೀವಿ ಅದು ಹೇಗೆ ಚೇಂಜ್ ಎವ್ರಿ ಇಮ್ಮಿಡಿಯೇಟ್ ಶುರುವಾಗುತ್ತೆ ಪ್ರೊಸೆಸ್ ಏನು ಶುರುವಾಗುತ್ತೆ ಅದು ಡಿಸ್ಟರ್ಬ್ ರೀಜನರೇಷನ್ ಪ್ರೊಸೆಸ್ ತಕ್ಷಣ ಶುರುವಾಗಿಬಿಡುತ್ತೆ ಅದೇ ರೀತಿಯೇ ನಮಗೆ ಅದು ಗಮನಕ್ಕೆ ಬರೋದಿಲ್ಲ ಆಗ್ತಿರೋ ಸತ್ಯ ಮತ್ತು ಗಾಯ ವಾರಕ್ಕೆ ವಾಸಿ ಆಯ್ತು ತಿಳ್ಕೊಂಬೋಣ ವಾರಕ್ಕೆ ವಾಸಿ ಆದರೆ ವಾಸಿಯಾಗಿ ಪ್ರೊಸೆಸ್ ಯಾವ ಶುರುವಾಯ್ತು ಅದು ಇಮ್ಮಿಡಿಯೇಟಾಗಿ ಶುರುವಾಗಿತ್ತು ಪ್ರೊಸೆಸ್ ಅದು ಗೊತ್ತಾಗಲಿಕ್ಕೆ ಅಷ್ಟು ಟೈಮ್ ಬೇಕಾಯ್ತೇ ಹೊರತು ಇದೇನು ಇಲ್ಲದೆ ಹೋದ್ರೆ ಏನಾಗ್ತಿರಲಿಲ್ಲ ಮದ್ದಾಗದ್ರೆ ಆಮೇಲೆ ಆಗ್ತಾನೆ ಇರಲಿಲ್ಲ ಗಿಡದ ಬೆಳವಣಿಗೆ ಎವ್ರಿ ಮೊಮೆಂಟ್ ನಡೀತಾ ಇರುತ್ತೆ ಬಟ್ ವಿಜಿಬಲ್ ಆಗೋದು ಒಂದು ಸ್ಟೇಜಲ್ಲಿ ಮಾತ್ರ ಗೊತ್ತಾಗ ಒಂದು ಸ್ಟೇಜಲ್ಲಿ ಗೊತ್ತಾಗುತ್ತೆ ಉಳಿದಂತೆ ಗೊತ್ತಾಗೋದಿಲ್ಲ ಆದರೆ ಆಗ್ತಿರೋದು ಮಾತ್ರ ಎವ್ರಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ನಡೀತಿರ್ಬೇಕು ಅದು ನಾನ್ ಸ್ಟಾಪ್ ನಡೀತಿರ್ಬೇಕು ಅದೇ ನಿತ್ಯತಾ ಹಿ ಅಂಗಭೂತಾನಿ ಭವಂತಿ ಅಂದ್ರೆ ಏನು ಹುಟ್ಟುತ್ತಾ ಇವೆ ನಾ ಭವಂತಿ ಸಾಯ್ತಾ ಇವೆ ಕಾಲೇನ ಅಲಕ್ಷ್ಯ ವೇಗೇನ ಸೂಕ್ಷ್ಮತ್ವ ತನ್ನ ಸೂಕ್ಷ್ಮ ಅದು ಅದಕ್ಕೆ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ ಸೂಕ್ಷ್ಮ ವಿಚಾರ ಗೊತ್ತಾಗೋದಿಲ್ಲ ಗಿಡದ ಬೆಳೆ ಒಂದು ಸ್ಟೇಜಲ್ಲಿ ಗೊತ್ತಾಗುತ್ತೆ ಅದರ ಉದಾಹರಣೆ ಗೊತ್ತೇ ಆಗೋದಿಲ್ಲ ಆ ರೀತಿಯೇ ಇಲ್ಲಿ ಉಪಚಯ ಅಪಚಯೋ ಸೂಕ್ಷ್ಮತ್ವಾತ್ ಲಿಂಗವೇದ್ಯತ್ವ ಚಕ್ಷುಷ ತನ್ನ ದೃಶ್ಯತೆ ಎಷ್ಟೋ ನೋಡ್ತಾರೆ ಓ ಎಷ್ಟು ದೊಡ್ಡನಾಗ್ಬಿಟ್ಟು ಹುಡುಗ ಅಂತ ಹೇಳ್ತಾರೆ ಈಗ ಓರ್ನೇ ದೊಡ್ಡವನಾಗಿಲ್ಲ ಆಗಿಬಿಟ್ಟು ಎಲ್ಲ ಗಾಬರಿ ಆಗಿಬಿಡ್ತಾ ಇದ್ರು ಆಗ್ತಿರಲಿಲ್ಲ ಹಾಗೆಲ್ಲ ಕೂಡ ನಿಧಾನವಾಗಿ ಆಗಿರೋದು ಬಟ್ ಅದು ನೋಟಿಸಬಲ್ ಆಗೋದು ಯಾವಾಗ ಮನೆಯಲ್ಲಿದ್ದವರಿಗೆ ಗೊತ್ತೇ ಆಗೋದಿಲ್ಲ ಬೇರೆಯವ್ರು ಬಂದಾಗ ಹೇಳ್ತಾರೆ ಹೌದು ಅಲ್ಲಿ ದಿವಸ ನೋಡಿದ್ರೆ ಗೊತ್ತುಕೊಂಡು ನೋಟಿಸ್ ಮಾಡೋಕೆ ಆಗೋದಿಲ್ಲ ಅದನ್ನು ಬೇರೆಯವರು ಇಷ್ಟಿದ್ದು ಎಷ್ಟು ಹತ್ರ ಆಗಿಬಿಡೋದು ಅಂತ ಹೇಳಿ ತಕ್ಷಣ ಕ್ಲಿಯರಾಗಿ ಗೊತ್ತಾಗುತ್ತೆ ಇವತ್ತು ತಕ್ಷಣ ನೋಡಿದವರಿಗೆ ಅಷ್ಟು ಅನುಭವಕ್ಕೆ ಬರೋದಿಲ್ಲ ಇದೆಲ್ಲ ಯೋಚನೆ ಮಾಡಿದರೆ ದೇಹ ಅಂಬೋದು ನಿತ್ಯ ಜೀವ ಅಂಬೋದು ನಿತ್ಯ ದೇಹ ಅಂಬೋದು ಅನಿತ್ಯ ಜೀವ ನಿತ್ಯತ್ವ ಆಗಲಿ ದೇಹ ಅನಿತ್ಯತ್ವ ನಿಮಗೆ ಅದು ಗೊತ್ತಾಗೋದಿಲ್ಲ ಅಂದರೆ ಸೂಕ್ಷ್ಮವಾದ್ರಿಂದ ಗೊತ್ತಾಗೋದಿಲ್ಲ ಸೂಕ್ಷ್ಮ ವಿಚಾರ ತಿಳ್ಕೊಬೇಕಾದ್ರೆ ಏನಾಗಬೇಕು ದೃಷ್ಟಿ ಕೂಡ ಸೂಕ್ಷ್ಮ ಆಗಬೇಕು ನಮ್ಮ ದೃಷ್ಟಿ ಸೂಕ್ಷ್ಮ ಇಲ್ಲದಕ್ಕೆ ಏನು ಮಾಡ್ತೇವೆ ಆಗ ಮೈಕ್ರೋಸ್ಕೋಪ್ ಹಾಕ್ಕೊಂಡು ನೋಡ್ತೇವೆ ನಮ್ಮ ದೃಷ್ಟಿ ಸೂಕ್ಷ್ಮ ಅಲ್ಲ ಸೊ ಸೂಕ್ಷ್ಮ ಇರೋ ವಸ್ತುನ ಹಾಕ್ಕೊಂಡ್ರೆ ಸೂಕ್ಷ್ಮ ನೋಡಕ್ಕೆ ಬರುತ್ತೆ ಅದೇ ರೀತಿಯೇ ದೇವ ಶಾಸ್ತ್ರ ಬಂದಾಗ ಏನಾಗುತ್ತೆ ನೋಡಕ್ಕೆ ಬರುತ್ತೆ ಥ್ರೂ ಮೈಕ್ರೋಸ್ಕೋಪ್ ಹೇಗೆ ನೋಡಬೇಕು ಥ್ರೂ ಶಾಸ್ತ್ರ ನೋಡಬೇಕು ಅವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಶಾಸ್ತ್ರ ಇಲ್ಲದವರಿಗೆ ಅರ್ಥ ಆಗೋದಿಲ್ಲ ಶಾಸ್ತ್ರದಿಂದನೇ ಗೊತ್ತಾಗಬೇಕು ಅದು ಸೂಕ್ಷ್ಮ ವಿಚಾರಕ್ಕೆ ಬೇರೆ ದಾರಿನೇ ಇಲ್ಲ ಶಾಸ್ತ್ರ ಯೋನಿತ್ವಾತ್ ಅಂತಲೇ ಹೇಳಬೇಕು ಯಥಾ ಅತ್ಯಷಾಂ ಶ್ರೋತ ಸಂಚ ಫಲಾನಾಂ ವಾ ವನಸ್ಪತೇಹ ತಥೈವ ಸರ್ವಭೂತಾನಾಂ ವಯೋವಸ್ಥಾನ ತತ್ವಯೋವಸ್ಥಾ ಚ ತತ್ಕೃತ. ದೃಷ್ಟಾಂತ ಕೊಡ್ತಾರೆ ಹೇಗೆ, ಅರ್ಚಿಷಾಂ ಶ್ರೋತಸಾಂ ಫಲಾನಾಂ ವಾ ವನಸ್ಪತೇ ತಥೈವ ಸರ್ವಭೂತಾನಾಂ. ಅರ್ಚಿಷಾಂ ದೀಪ ಉರಿತಾ ಇದೆ, ನಮಗೇನು ಅನಿಸ್ತಾ ಇದೆ, ಅದೇ ದೀಪ ಅನಿಸುತ್ತೆ, ಅದೇ ಜ್ವಾಲೆ ಅಲ್ಲ, ಅದೇ ಏನಾಗುತ್ತೆ ಎವೇರೆ ಮೂಮೆಂಟ್ ಅದು ಚೇಂಜ್ ಆಗ್ತಾ ಇರುತ್ತೆ, ಗೊತ್ತಾಗೋದಿಲ್ಲ. ಅದೇ ರೀತಿಯೇ ಬಾಡಿ ಎವೇರೆ ಮೂಮೆಂಟ್ ಏನಾಗ್ತಾ ಹೋಗುತ್ತೆ, ಸೆಲ್ಸ್ ಬೇರೆ ಆಗುತ್ತೆ, ಅದು ಗೊತ್ತಾಗೋದಿಲ್ಲ. ಶ್ರೋತಸಾಂ ಪ್ರವಾಹ, ಪ್ರವಾಹ ಹರಿತಾ ಇದೆ, ಅದೇ ಪ್ರವಾಹ ಅಂತ ಹೇಳಿ ನಾನು ತಿಳ್ಕೊಂಡಿರ್ತೀವಿ, ಅದೇ ಪ್ರವಾಹ ಅಲ್ಲ, ಅದು ಸಿಮಿಲರ್ ಪ್ರವಾಹ. ಗೊತ್ತಾಯ್ತಾ, ಇವತ್ತು ಹರಿದೋ ನೀರು ಹರಿದೋಯ್ತು, ಬೇರೆ ಸಬ್ಸ್ಟಿಟ್ಯೂಟ್ ಆಗ್ತಾ ಇದೆ, ನಾವೇನು ತಿಳ್ಕೊತೇವೆ ಅದೇ ಏನು ತಿಳ್ಕೊಂಡ್ಬಿಡ್ತೇವೆ. ಅದೇ ರೀತಿ ಫಲಾನಾಂ ಹಣ್ಣುಗಳು, ಪ್ರತಿ ವರ್ಷ ಮಾವಿನ ಹಣ್ಣು ಬಿಡುತ್ತೆ, ಪ್ರತಿ ವರ್ಷ ಹಣ್ಣುಗಳು ಬಿಡ್ತಾ ಇದೆ, ಅವೇ ಹಣ್ಣುಗಳಲ್ಲವು. ಅದೇ ರೀತಿಯಲ್ಲಿ ಅದೇ ಬರದೆ ಅದೇ ಸೈಜೆ ಬಿಡುತ್ತೆ, ಸಾಮಾನ್ಯವಾಗಿ ಅದೇ ಟೇಸ್ಟೇ ಇರುತ್ತೆ, ನೋಡೋದಕ್ಕೇನೋ ಆ್ಯಕ್ಚುಲಿ ಡಿಫರೆಂಟ್ ಅದು ಸ್ಟ್ರೀಮ್ ಅದು. ಅದೇ ರೀತಿ ವನಸ್ಪತಿ ಗಿಡಗಳು, ಗಿಡದಿಂದ ಗಿಡ ಅದೇ ಗಿಡನೇ, ಬೆಳೀತಾ ಬೆಳೀತಾ ಹೋಗ್ತಾ ನಮಗೆ ಬೆಳವಣಿಗೆ ಗೊತ್ತಾಗೋದಿಲ್ಲ. ಅದೇ ರೀತಿಯೇ ದೇಹದ ಬೆಳವಣಿಗೆ ಕೂಡ ಹಾಗೇನೆ. ತಥೈವ ಸರ್ವಭೂತಾನಾಂ ವಯೋವಸ್ಥಾ ಚ ತತ್ಕೃತ, ಎಲ್ಲ ಪ್ರಾಣಿಗಳ ವಯಸ್ಸು ಕೂಡ ಇದೇ ರೀತಿ ಕಾಲದಿಂದ ಉಂಟಾಗುತ್ತೆ, ಅದು ತಪ್ಪಿಸೋದಕ್ಕಾಗೋದಿಲ್ಲ. ಯಥಾ ಅರ್ಚಿರಾದೀನಾಂ ಸೇಯಂ ಜ್ವಾಲಾ ಇತ್ಯಾದಿ ಪ್ರತೀತಿ ಕಾಲಕೃತ ತಥಾ ಸರ್ವಭೂತಾನಾಂ ಸರ್ವಪ್ರಾಣಿ ದೇಹಾನಾಂ ವಯೋವಸ್ಥಾ ಬಾಲ್ಯಕೌಮಾರಾಧ್ಯವಸ್ಥಾ ತೇನ ಕಾಲೇನ ಕೃತ. ದೇಹಿನೋಸ್ಮಿನ್ಯಥಾ ದೇಹೇ ಕೌಮಾರಂ ಯೌವನಂ ಚರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಖ್ಯ. ಈ ಶ್ಲೋಕ ಅನ್ಬೋದು, ಭಗವದ್ಗೀತೆಯಲ್ಲಿ ಎಕ್ಸಾಂಪಲ್ಸ್ ಬಂದಿಲ್ಲ, ಅದೆಲ್ಲ ಇಲ್ಲಿ ಬಂದಿದೆ, ಸೇರಿಸ್ಕೋಬೇಕಾಗ್ತದೆ. ಅದೇ ದೇಹದ ಅಂತ ತಿಳ್ಕೊಳ್ಳೋದು ಭ್ರಮೆ. ಕುಮಾರನೇ ತರುಣನಾಗ್ತಾನೆ, ತರುಣನೇ ಮುದುಕನಾಗ್ತಾನೆ, ಮುದುಕನೇ ಮುಂದೆ ಸತ್ತು ಹೊಸ ದೇಹ ಪಡಿತಾನೆ. ಇವೆಲ್ಲ ನಮಗೆ ಕಾಣೋದಿಲ್ಲ, ಸೂಕ್ಷ್ಮವಾದಾಗ ಒಂದು ಸ್ಟೇಜಲ್ಲಿ ಕಾಣುತ್ತೆ ಹೊರತು ಎವರಿ ಮೂಮೆಂಟ್ ಕಾಣೋದಿಲ್ಲ, ಬಟ್ ಆಗ್ತಿರೋದು ಎವರಿ ಮೂಮೆಂಟೇ. ಅದನ್ನು ಅರ್ಥ ಮಾಡಿಕೊಂಡ್ರೆ ಜೀವನದ ದೇಹ ನಿತ್ಯತ್ವವಾಗಲಿ ದೇಹದ ಅನಿತ್ಯತ್ವವಾಗಲಿ ಅದು ಸದಾಕಾಲ ವಿದ್ಯಮಾನವಾದದ್ದೇ ಆಗಿದೆ, ಬೇರೆಯಲ್ಲ. ಸೋಯಂ ದೀಪೋ ಅರ್ಚಿಷಾವ್ಯದ್ವತ್ ಸ್ರೋತಸಾಂ ತದಿದಂ ಜಲಂ ಸೋಯಂ ಪುಮಾನಿ ತಿನ್ರುಣಾಂ ವೃಷಾ ಗೀರ್ಭಿ ವೃಷಾಯುಷಾಂ. ಹೇಗೆ ಭ್ರಮೆ ಬಂತು ಅಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೋಯಂ ದೀಪ ಅರ್ಚಿಷಾಂ, ಅದೇ ದೀಪ, ದೀಪದ ಜ್ವಾಲೆ ಇದು. ಸ್ರೋತಸಾಂ ತದಿದಂ ಜಲಂ, ಅದೇ ನೀರು ಅನ್ನೋ ಭ್ರಮೆ, ಅದೇ ಜ್ವಾಲೆ ಅನ್ನೋ ಭ್ರಮೆ. ಅದೇ ರೀತಿ ಸೋಯಂ ಪುಮಾನಿ ತಿನ್ರೂಣಾಂ ವೃಷಾ ಗೀರ್ಭಿ ವೃಷಾಯುಷಾಂ, ಅದೇ ರೀತಿಯಾದ ಭ್ರಮೆ ಯಾವುದು ಬರುತ್ತೆ, ಇದೇ ದೇಹ ಅಂತ ತಿಳ್ಕೊತೇವೆ, ಇದೇ ದೇಹ ಅಲ್ಲ, ಅದು ದೇಹದಲ್ಲಿ ಬದಲಾವಣೆ ಇದೆ, ಜೀವದಲ್ಲಿ ಬದಲಾವಣೆ ಇಲ್ಲ. ಅಸ್ತು ಸೋಯಂ ಇತಿ ಯಥಾ ಪ್ರತಿಕ್ಷಣಂ ಅಗ್ನಿಜ್ವಾಲಾದೀನಾಂ ಆಗಮ ವಿಗಮ ಅಭಾವಾತ್ ಸೋಯಂ ದೀಪ ಇತಿ ಪ್ರತ್ಯಭಿಜ್ಞಾ ನಮೃಷ ಇತಿ ನಯೋ ಅಧ್ಯಾಹಾರ ಸೇವಾಯಂ ದೀಪ ಇತ್ಯಾದಿ ಪ್ರತ್ಯಭಿಜ್ಞಾ ಮೃಷ ಯಥಾ ಮೃಷಾಗಿರ್ಭಿ ಮೃಷಾಯುಷಾಂ ಪುಂಸಾಂ ಕೇಶಾದ್ ವಿಶೇಷಾಣ ವಿಶೇಷಾಣಾಂ ಆಗಮಾತ್ ಕೇಶಾಂಚಿತ್ ಅಪಗಮಾತ್ ಸವಯಂ ಪುಮಾನ್ ಇತಿ ದೇಹ ವಿಷಯೋ ವ್ಯವಹಾರೋ ಮೃಷ ವಿವೇಕಿನ ಸಚಾಯಂ ದೇಹ ಇತ್ಯಾದಿಕೋ ನಮೃಷ. ಎರಡನ್ನು ಸೇರಿಸಿಕೊಂಡು ಹೇಳಿದ ಬರೋದು ಬೆಳೊಟ್ಟಿಗೆ ಹೇಳಿಬಿಡ್ತಾರೆ. ಸಚಾಯಮಿತಿ ತು ಜ್ಞಾನಂ ನಮೃಷಾಯಂ ಸ ಏವತು ಇತಿ ಜ್ಞಾನಂ ಮೃಷೈವ ಸ್ಯಾತ್ ಭೇದಾಭೇದೋ ವ್ಯತಸ್ತನೋ ಇತ್ಯಾದೇಹೇ ವಿಶೇಷ ವಿವೇಕೋ ಯುಜ್ಯತೆ. ಇಲ್ಲಿ ಸಾರಸ್ಯ ಅಂದರೆ ಎರಡಿದೆ, ಇದೇ ದೀಪ, ಇದೇ ದೀಪಜ್ವಾಲೆ ಎರಡಿದೆ, ಇದೇ ದೀಪ ಇದೇ ದೀಪಜ್ವಾಲೆ. ಇದೇ ದೀಪ ಅಂಬುದು ಕರೆಕ್ಟು, ಅದೇ ದೀಪಜ್ವಾಲೆ ಎಂಬುದು ತಪ್ಪು. ಇದು ಗಂಗಾ, ಅದೇ ಗಂಗಾ, 20 ವರ್ಷದಿಂದ ನೋಡಿದ ಗಂಗಾ, ಇವತ್ತು ಗಂಗಾನೇ, ಅದೇ ಪ್ರವಾಹ ಅಲ್ಲ. ಅದೇ ಗಂಗಾ ಹೌದು, ಅದೇ ಪ್ರವಾಹ ಅಲ್ಲ. ಅದೇ ದೀಪ ಹೌದು, ಅದೇ ದೀಪ ಜ್ವಾಲೆ ಅಲ್ಲ. ಅದೇ ಹಣ್ಣು ಹೌದು, ಆದರೆ ಅದೇ ಅಂಥದೇ ಹಣ್ಣು ಹೌದು, ಅದೇ ಹಣ್ಣಲ್ಲ. ಮರ ಅದೇ ಹಣ್ಣು ಅದಲ್ಲ, ಅರ್ಥ ಆಯ್ತಾ? ಮರ ಅದೇ ಹಣ್ಣು ಅದಲ್ಲ, ಹೂ ವೃಷ್ಟಿ ಬೀಜ ಬೆಳ್ಳಿ ಅದೇನೆ ಹೂ ಅದಲ್ಲ. ಅದೇ ರೀತಿಯೇ ಎರಡು ಭಾಗ ಇದೆ ಈಗ, ಗಂಗಾ ನಿತ್ಯ, ಗಂಗಾ ಪ್ರವಾಹ ಅನಿತ್ಯ, ದೀಪ ನಿತ್ಯ, ದೀಪಜ್ವಾಲೆ ಅನಿತ್ಯ, ಜೀವ ನಿತ್ಯ, ದೇಹ ಅಂಬೋದು ಅನಿತ್ಯ. ಅರ್ಥ ಆಯ್ತಾ? ನಾವು ಕ್ಲಬ್ ಮಾಡ್ಕೊಂಡು ಏನು ಮಾಡಿಬಿಡ್ತೇವೆ, ಇಲ್ಲ ಎರಡನ್ನು ನಿತ್ಯ ಅಂದ ಒಂದು ಎರಡೂ ಅನಿತ್ಯ ಅಂದ್ಬಿಡು. ಬೌದ್ಧರು ಏನು ಮಾಡ್ಕೊಂಡ್ಬಿಟ್ರು, ಎಲ್ಲ ಸುಳ್ಳು ಅಂತೇವೆ, ಎಲ್ಲ ಅನಿತ್ಯ, ಹಾಗೆ ಮಾಡಬಾರ್ದು. ದೀಪ ಅನಿತ್ಯ ಅಲ್ಲ, ಈ ವಿವೇಕ ಗೊತ್ತಾಗಲಿಲ್ಲ ಅವರಿಗೆ, ದೀಪಕ್ಕೂ ದೀಪಜ್ವಾಲೆಗೂ ವ್ಯತ್ಯಾಸ ಇದೆ. ಅದಕ್ಕೆ ನಮ್ಮಲ್ಲೂ ಕೂಡ ವಿಚಾರ ಮಾಡೋಣ, ಬಾಡಿಯಲ್ಲಿ ಎವೇರಿ ಮೂಮೆಂಟ್ ಸೆಲ್ ಸುಟ್ಟಿ ಸೆಲ್ ಸತ್ರು ಕೂಡ ವ್ಯಕ್ತಿ ಚೇಂಜ್ ಆಗ್ತಾನೋ, ವ್ಯಕ್ತಿ ಅವನೇ. ಅರ್ಥ ಆಯ್ತು? ವ್ಯಕ್ತಿ ಇಲ್ಲದವ್ರು ಏನಾಗ್ತದೆ, ಸಾಲ ತೊಗೊಂಡವನೇ ಬೇರೆ, ಸಾಲ ಕೊಡೋನೇ ಬೇರೆ ಆಗಿಬಿಡ್ತಿತ್ತು. ತೊಗೊಂಡೋದ್ರೆ ವಾಪಸ್ ಕೊಡೋದು ಚಾನ್ಸ್ ಇಲ್ಲ, ನಾನು ತೊಗೊಂಡೋಗಿಲ್ಲ, ನಾವು ಇಲ್ಲೇ ಇಲ್ಲ, ನೀವು ಮೂದೋದ ಕಥೆಯಲ್ಲಿ. ಆದ್ದರಿಂದ ಆ್ಯಕ್ಚುಲಿ ಏನಾಗುತ್ತೆ ಈಗ, ಸೈಂಟಿಫಿಕಲಿ ವ್ಯವಹಾರ ಪ್ರಕಾರ ಎಲ್ಲ ಪ್ರಕಾರ ಏನೋ, ವ್ಯಕ್ತಿ ಅವನೇ, ದೇಹ ಮಾತ್ರ ಚೇಂಜ್ ಆಗ್ತಾ ಇದೆ. ಅರ್ಥ ಆಯ್ತಾ? ಸೊ ವ್ಯಕ್ತಿನ ಒಪ್ತೇವೆ, ದೇಹನ ಬೇರೆ ಅಂತ ಹೇಳ್ತೇವೆ. ಇದನ್ನು ಬೃಹದಾರ ಯಾರು ಫಾಲೋ ಮಾಡಲಿಕ್ಕೆ ಹೋಗಲಿಲ್ಲ, ಯಾತಕ್ಕೆ ಒಂದೇ ಅಂತ ಹೇಳ್ತೇವೆ ಅಂತ ಅರ್ಥ ಆಗಲಿಲ್ಲ ಅವರಿಗೆ. ಯಾತಕ್ಕೆ ಬೇರೆ ಅಂತ ಹೇಳ್ತೇನೋ ಅರ್ಥ ಆಗಲಿಲ್ಲ. ಅದಕ್ಕೇನು ಮಾಡಿದರು, ಒಟ್ಟಿಗೆ ಸೇರಿಸ್ಬಿಟ್ಟು ಎಲ್ಲ ಅನಿತ್ಯ, ಎಲ್ಲ ಸುಳ್ಳು, ಎಲ್ಲ ಅಸತ್ತು, ಎಲ್ಲ ಸಾಸು, ಎಲ್ಲ ಏನೋ ಮಾತಾಡ್ಬಿಟ್ರು. ಆಚಾರ ವ್ಯತ್ಯಾಸ ತೋರಿಸಿದ್ರು. ನಮ್ಮ ಕಣ್ಣೆದ ದೃಷ್ಟ ಸ್ವಲ್ಪ ಅನಲೈಸ್ ಮಾಡಿ ಅದನ್ನು. ಮರ ಅದೇ, ಹಣ್ಣು ಬೇರೆ, ಅದೇ ರೀತಿ ದ್ವೀಪ ಅದೇ, ಜಾಲೆ ಬೇರೆ, ಗಂಗಾ ಅದೇ, ಪ್ರವಾಹ ಬೇರೆ, ಜೀವವನೇ, ದೇಹ ಬೇರೆ. ಎಷ್ಟು ಸುಲಭ ಇದೆ, ಏನಾರು ಕನ್ಫ್ಯೂಷನ್ ಇದೆ, ಏನೇನೂ ಇಲ್ಲ, ಬಿಡಿಸಿಡುತ್ತ. ಇದು ಅರ್ಥ ಮಾಡಿ ಎಕ್ಸಾಂಪಲ್ ತೊಗೊಂಡ ಮೇಲೆ ಅದು ಅರ್ಥ ಮಾಡ್ಕೋಗಿಲ್ಲ ಪೂರ್ತಿ, ಪಾರ್ಷಿಯಲ್ ಅರ್ಥ ಮಾಡಿಕೊಂಡ್ರೆ ತಪ್ಪಾಯ್ತಾಗ. ಎಕ್ಸಾಂಪಲ್ ಕೊಡೋದು ಯಾವಾಗಲೂ ಥಿಯರಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಕೊಡಬೇಕು. ಎಕ್ಸಾಂಪಲ್ಲೇ ಥಿಯರಿ ಅಲ್ಲ, ನೆನಪಿರಬೇಕು. ಎಕ್ಸಾಂಪಲ್ ಇದು ನೋ ಪ್ರೂಫ್ ಅಂತ ಕರೀತಾರೆ. ಎಕ್ಸಾಂಪಲ್ ಅಂದರೆ ಏನೋ, ಫಾರ್ ಎಕ್ಸ್ಪ್ಲನೇಷನ್ ಎಕ್ಸಾಂಪಲ್ಲೇ ಹೊರತು ಥಿಯರಿ ಕ್ರಿಯೇಟ್ ಮಾಡಬಾರ್ದು ಎಕ್ಸಾಂಪಲ್ನಿಂದ. ಆಯ್ತಾಯ್ತಾ, ಅದು ಭಾರಿ ಉಳಿದೋ 190 ಪಾಲು ಜನ ಮಾಡೋದು ಅದೇ ಕೆಲಸನೇ. ಎಲ್ಲ ಮತಗಳು ಕೂಡ ಈ ಎಕ್ಸಾಂಪಲ್ನ ತಪ್ಪು ತಪ್ಪು ಉಪಯೋಗಿಸಿಬಿಟ್ಟು ರಾಂಗ್ ಥಿಯರಿ ತರ್ತಾರೆ, ತರಬಾರ್ದಾಗಿ. ಥಿಯರಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಎಕ್ಸಾಂಪಲ್ ಉಪಯೋಗಿಸ್ಬೇಕು ಹೊರತು ಬೇರೆ ಅಲ್ಲ. ಇನ್ನು ಎಕ್ಸಾಂಪಲ್ನೇ ತೊಗೊಂಡ್ರೆ ಅಲ್ಲ ಸರಿ ಅರ್ಥ ಮಾಡ್ಕೋತೀರ, ಕೊನೆಗೆ ಅದೂ ಇಲ್ಲ. ದೀಪೋಜ್ವಲ ಎಕ್ಸಾಂಪಲ್ ಕೊಡ್ತೀರಿ, ಪೂರ್ತಿ ಅರ್ಥ ಮಾಡ್ಕೊಂಬೋದಿಲ್ಲ. ಮರದ ಕೊಡ್ತೀರಿ, ಅರ್ಥ ಮಾಡ್ಕೊಂಬೋದಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಎಷ್ಟು ಪೂರ್ಣ ಪ್ರಜ್ಞರು ಅದಕ್ಕೆ ಕರೆಯೋದು. ಒಂದು ಭಾಗ ತಿಳ್ಕೊಂಡ್ರಲ್ಲ ಅಪೂರ್ಣ ಪ್ರಜ್ಞರು, ಎರಡು ಹಿಡಿದಾಗ ಏನಾಯ್ತು ಅಲ್ಲಿಗೆ, ಪೂರ್ಣ ಪ್ರಜ್ಞರು. ಅದನ್ನೇ ಇದು ಅರ್ಥ ಹೇಳ್ತಾರೆ. ಸೋಯಂ ದೀಪ ಅತ್ಯಶಾಂ ಯದ್ವತ್ ಸ್ರೋತಸಾಂ ತದಿದಂ ಜಲಂ ಸೋಯಂ ಪುಮಾನಿತಿ ನೃಣಾಂ ವೃಷಾ ಗಿರ್ಭಿ ವೃಷಾಯುಷಾಂ. ಇವರ ದೇಹಾದಿಗಳಿಗೆಲ್ಲ ವ್ಯರ್ಥತ್ವ ಉಂಟು, ಜೀವನಿಗೆ ಇಲ್ಲ, ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ತಿಳಿಸಿದರು. ಆದ್ಯ ಸ್ವಕರ್ಮ ಬೀಜೇನ ಜಾಯತೆ ಸೋವ್ಯಯ ಪುಮಾನ್ ಬ್ರಿಯತೆ ಚಾಮರೋ ಭ್ರಾಂತ್ಯ ಯಥಾಗ್ನಿರ್ದಾರು ಸಂಯುತಃ. ಆದ್ಯ ಸ್ವಕರ್ಮ ಬೀಜೇನ ಜಾಯತೆ ಸಹ ಅವ್ಯಯ ಪುಮಾನ್. ಈ ದೇಹ ಇದೆಯಲ್ಲ, ಕರ್ಮ ಬೀಜಕ್ಕೆ ತಕ್ಕಂತೆ ಹುಟ್ಟಿ ಬರುತ್ತೆ. ಆ ಜೀವ ಮಾತ್ರ ನಿತ್ಯನೆ. ಬ್ರಿಯತೆ ಚ ಅಮರೋ ಭ್ರಾಂತ್ಯ, ಅದೇ ರೀತಿಯಲ್ಲಿ ಜೀವ ಸಾಯೋದಿಲ್ಲ, ಸತ್ತಿದ್ದು ದೇಹ. ಇದು ತಿಳ್ಕೊಂಡಿದ್ದೇನಂತ ಜೀವನೇ ಹೋದ ಅಂತೇಳಿ. ಯಥಾಗ್ನಿರ್ ದಾರು ಸಂಯುತಃ ಅಗ್ನಿ ಇನ್ನೊಂದು ದೃಷ್ಟಾಂತ ಕೊಟ್ಟು, ದಾರು ಅಗ್ನಿ, ಸೌದೆಯಲ್ಲಿ ಅಗ್ನೇ ಇದೆ, ಅಗ್ನಿನೇ ಸೌದೆ ಅಲ್ಲ. ಅರ್ಥ ಆಯ್ತಾ? ಸೌದೆಯಲ್ಲಿ ಅಗ್ನೇ ಇದೆ, ಅಗ್ನಿನೇ ಸೌದೆ ಅಲ್ಲ. ದೇಹದಲ್ಲಿ ಜೀವ ಇದೆ, ಜೀವನೇ ದೇಹ ಅಲ್ಲ, ಅಷ್ಟೇ. ಬಹಳ ಸಿಂಪಲ್ ಅದು. ಆ ದೃಷ್ಟಿಯಿಂದ ಹೂವು ಪರಿಮಳ ಇದೆ, ಪರಿಮಳ ಹೂವು ಜೊತೆಗಿದ್ದರೂ ಕೂಡ ಪರಿಮಳನೇ ಬೇರೆ, ಹೂವೇ ಬೇರೆ. ಇದನ್ನು ಅರ್ಥ ಮಾಡಿಕೊಂಡಾಗ ಪ್ರಿಯತೆ ಚ ಅಮರೋ ಭ್ರಾಂತ್ಯ ಯಥಾ ಅಗ್ನಿರ್ ದಾರು ಸಂಯುತಃ. ನನ್ನ ದೇಹಶೈವ ವಿಕಾರಸ್ತೆ ಅಹಂ ಮೃತಃ ಇತಿ ಪ್ರತೀತಿ ಕಥಮತ್ರಃ ಆದ್ಯೈ. ಆದ್ಯ ಉತ್ಪತ್ತಿರಹಿತ ಅಮರೋ ಮರಣರಹಿತ ಆದ್ಯಂತ ಶೂನ್ಯ ಇತ್ಯರ್ಥ. ಜೀವನಿಗೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ, ಅವ್ಯಯ ನಾಶವೂ ಇಲ್ಲ. ಶರೀರ ಸಂಯೋಗ ವಿಯೋಗ ಯೌರಪಿ ವೃದ್ಧಿಕ್ಷಯಾದಿ ರಹಿತ ಸ ಜೀವ. ಜೀವನ ಸ್ವರೂಪ ದೇಹದಿಂದ ಯೋಗನೂ ಇಲ್ಲ, ವಿಯೋಗನೂ ಇಲ್ಲ. ಸಕೃತ ಕರ್ಮ ಬೀಜೇನ ಜಾಯತೆ ಮ್ರಿಯತೆ ಚೈತಿ ವ್ಯವಹಾರೋ ಭ್ರಾಂತ್ಯ ವಿವೇಕ ಜ್ಞಾನ ರಾಹಿತ್ಯೇನ ಯಥಾ ದಾರು ಸಂಯುಕ್ತೋ ಅಗ್ನಿ ಉತ್ಪತ್ತಿ ವಿನಾಶವಾ ನಿತ್ಯುಚ್ಯತೆ. ಕಟ್ಟಿಗೆ ಒಳಗಿರ್ತಕ್ಕಂಥ ಅಗ್ನಿನ ಹುಟ್ಟುತ್ತೆ ಸಾಯುತ್ತೆ ಅಂತ ತಿಳ್ಕೊಂಡು ಎಷ್ಟು ತಪ್ಪೋ, ಅದೇ ರೀತಿ ದೇಹದೊಳಗಿನ ಜೀವನ ತಪ್ಪು ತಿಳ್ಕೊಳ್ಳುವುದು ತಪ್ಪೇ ಅಂತ ಹೇಳಿ. ತಸ್ಮಾನ್ ನಿತ್ಯಸ್ಯ ಜೀವಸ್ಯ ಜನನ ಮರಣ ಪ್ರತೀತಿ ಅವಿವೇಕೃತ ಇತ್ಯರ್ಥ. ಆದ್ದರಿಂದ ಜೀವನಿಗೆ ಜನನ, ಜೀವನಿಗೆ ಮರಣ ಅನ್ನೋದು ಸರಿಯಲ್ಲ. ದೇಹಕ್ಕೆ ಜನನ, ದೇಹಕ್ಕೆ ಮರಣ ಅಂತ ಹೇಳಿದ್ರು, ಜೀವನಿಗೆ ಅಲ್ಲ ಅದು. ಸಚಾಯಂಬಿತಿ ತು ಜ್ಞಾನಂ ನಮೃಷಾಯಂ ಸಯೇವತು. ಸಚ ಅಯಮಿತಿ ತು ಜ್ಞಾನಂ ನಮೃಷ ಅಯಂ ಸಯೇವತು. ಸಚಾಯಂ ಅನ್ನೋ ಜ್ಞಾನ ಸುಳ್ಳಲ್ಲ, ಆದರೆ ಅದೇ ದೇಹ ಅಂಬೋದು ಸುಳ್ಳು. ಬೇರೆ ದೇಹ ನೋಡಿದ ಅದೇ ಭರತರಾಜನ ಈಗಿರೋದು. ಜಿಂಕೆ ಜನ್ಮೆಯಲ್ಲಿ ಮನುಷ್ಯ ದೇಹವೇ, ಅರ್ಥಾತ್ ವ್ಯತ್ಯಾಸ ಇದೆ. ರಾಜ, ಜಿಂಕೆ, ಬ್ರಾಹ್ಮಣ, ಮೂರು ದೇಹಗಳು ಬೇರೆ, ವ್ಯಕ್ತಿ ಮಾತ್ರ ಒಬ್ಬನೇ. ವ್ಯಕ್ತಿ ಚೇಂಜ್ ಆಗಲಿಲ್ಲ, ದೇಹಗಳು ಮಾತ್ರ ಏನಾಯಿತು, ಬೇರೆ ಬೇರೆ ಆಗೋಯ್ತು. ವಿವಾಹಾರೋ ಭ್ರಾಂತ್ಯ ಇದೆಲ್ಲ ಸಿನಿಮಾ ನಾಟಕ ನೋಡ್ತಾರೆ. ಒಬ್ಬ ಆ್ಯಕ್ಟರ್ 100 ಫಿಲ್ಮ್ ಮಾಡಿಬಿಟ್ಟಿರ್ತಾನೆ, ಎಲ್ಲ ಸತ್ಯ ಅಂತ ಅದೇ ಆ್ಯಕ್ಟರ್ ಅಂತ ಹೇಳ್ತಿರ್ತಾನೆ. ರೋಲ್ ಮಾತ್ರ ಅದೇ ಅಲ್ಲ, ರೋಲ್ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಕ್ಟರ್ ಸೇಮ್, ಜೀವನೋ ಆ್ಯಕ್ಟರೇ. ಅವನ ದೇಹಗಳೆಲ್ಲ ಏನಾವಲ್ಲ, ಡಿಫರೆಂಟ್ ಬಾಡೀಸ್ ಅವೆಲ್ಲ, ಡಿಫರೆಂಟ್ ರೋಲ್ಸ್ ಅವು. ಜೀವ ಮಾತ್ರ ಏನೋ ಒಬ್ಬನೇ, ಚೇಂಜ್ ಆಗೋದೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಯಾವ ರೀತಿಯಲ್ಲಿ ಜೀವ ದೇಹದ ವಿವೇಕ ತಿಳ್ಕೋಬೇಕು. ಒಂದು ವಿವೇಕ ಅಂದ್ರೆ ಏನೋ ಡಿಫರೆನ್ಸ್, ಇದು ಬೇರೆ ಅದು ಬೇರೆ ಅಂತ ತಿಳ್ಕೋಬೇಕು. ಹಂಸ ಕ್ಷೀರ ನೀರ ವಿವೇಕ, ಇದು ಹಾಲು ಇದು ನೀರು ಅನ್ನೋ ತಿಳುವರಿಕೆ ಹಂಸ ಪಕ್ಷಿಗಳಿಗೆ ಹೇಗಿರುತ್ತೋ ಆ ರೀತಿಯಲ್ಲಿ ಯಾವಾಗಲೂ ಕೂಡ ಏನು ತಿಳ್ಕೊಂಡಿರಬೇಕು, ಜೀವ ದೇಹ. ಹಾಲು ನೀರು ಭಾಳ ಯೋಚನೆ ಮಾಡ್ತೇವೆ, ಎರಡು ಬೇರೆ, ಒಂದೊಂದು ಸಿಟ್ಟು ಬಂದ್ಬಿಡುತ್ತೆ ನಮಗೆ. ಹಾಲು ನೀರು ಅವ್ನು ಹೇಳ್ತಾನೆ, ಆಗಿದ್ರೆ ಜರು ಜೊತೆಗಿದ್ದ ಮಾತ್ರಕ್ಕೆ ಒಂದು ಅಂತ ಹೇಳೋದಾಗಿದ್ರೆ ನೀರು ಹಾಕೊಂಡ್ಬರ್ತಾನೆ. ಇದು ನೀರು ಹಾಗೆಲ್ಲ ಕರಿಬಾರದು. ದೇಹನ ಜೀವ ಅಂತ ತಿಳ್ಕೊಂಡಿಲ್ಲ ನೀವೀಗ, ಆ ರೀತಿ ನೀರನ್ನ ಹಾಲು ಅಂತ ತಿಳ್ಕೊಂಬಿಡಿ ಅಂತ ಏನು ಮಾಡ್ತೇನೆ ಅವಾಗ, ಭಾರಿ ಸಿಟ್ಟು ಬರೋದು. ಒಂದು 10-20 ರೂಪಾಯಿ ಹಾಲಿಗೆಷ್ಟು ಯೋಚನೆ ಮಾಡ್ತೇವಲ್ಲ, ದೇಹದ ಅನಾದಿ ಕಾಲದಿಂದ ಬಂದಿರೋ ಜೀವನ ಬೆಲೆ ಎಷ್ಟು, ದೇಹದ ಬೆಲೆ ಎಷ್ಟು. ದೇರ್ಫೋರ್ ಯಾವುದನ್ನು ಏನಂತ ತಿಳ್ಕೊಬಾರ್ದು, ಜೀವನ ದೇಹ ಅಂತ ತಿಳ್ಕೊಬಾರ್ದು, ಭಾರಿ ಲಾಸ್ ಅದು. ಹಾಲಿನ ವ್ಯಾಲ್ಯೂಲ್ಲಿ ನೀರಿನ ವ್ಯಾಲ್ಯೂ ಎಷ್ಟು, ಹಾಲಿನ ವ್ಯಾಲ್ಯೂನೇ ಬೇರೆ, ನೀರಿನ ವ್ಯಾಲ್ಯೂನೇ ಬೇರೆ, ಜೀವದ ವ್ಯಾಲ್ಯೂನೇ ಬೇರೆ, ದೇಹದ ವ್ಯಾಲ್ಯೂನೇ ಬೇರೆ. ಗೊತ್ತಾಯ್ತಾ, ದೇಹದ ಲೀಟ್ರ್ಗಟ್ಟಲೆ ನೀರು ಕೊಂಡ್ಕೊಂಡ್ರು ಕೂಡ ಲೀಟ್ರ್ಗಟ್ಟೆ ಹಾಲಿನಷ್ಟು ರೇಟ್ ಇಲ್ಲ, ಕೊಂಡ್ಕೊಳ್ಳೋದಿಲ್ಲ, ಕೊಂಡ್ಕೊಂಡ್ರು ಕೂಡ ಎಷ್ಟು ಭಾರಿ ಚೀಪ್ ರೇಟ್. ಆ ರೀತಿ ಹಾಲು ತೊಗೊಳಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಅದೇ ಹೇಳ್ತಿರೋದು, ಜೀವ ಹೋಯ್ತು ಅಂದ್ರೆ ಏನರ್ಥ? ಜೀವ ಇಲ್ಲಿಂದ ಹೋಯ್ತು ಅಂತ ಅರ್ಥ. ಜೀವ ಹೋಯ್ತು ಅಂದ್ರೆ ಜೀವ ಡೆಡ್ ಅಲ್ಲ, ಜೀವ ಗಾನ್. ಅವ್ರ ಊರಿಗೆ ಹೋದ್ರು ಅಂದೇನರ್ಥ? ಅವ್ರು ಇಲ್ಲಿಲ್ಲ ಅಷ್ಟೇ ಅರ್ಥನೇ ಹೊರತು ಇದಲ್ಲ. ಜೀವ ಅವನಿದ್ದಾನೆ ಇಲ್ಲಿಲ್ಲ, ಜೀವ ಇದ್ದಾನೆ ಇಲ್ಲಿಲ್ಲ ಅಷ್ಟೇ ಹೊರತು ಜೀವ ಹೋಗಲಿಲ್ಲ, ಜೀವ ಇಲ್ಲಿಂದ ಅಲ್ಲಿ ಹೋಗಿದ್ದಾನೆ. ಆ್ಯಕ್ಚುಲಿ ಡೆಸ್ಟ್ರಾಯ್ ಹೋಯ್ತು ಅಂಬೋದಕ್ಕೆ ಎರಡು ಅರ್ಥ. ಹೋಯ್ತು ಅಂದರೆ ಇಲ್ಲಿಂದ ಹೋಯ್ತು ಅಂತ ಅರ್ಥ ಜೀವನಿಗೆ, ಡೆಸ್ಟ್ರಾಯ್ ಆಯಿತು ಅಂತ ದೇಹಕ್ಕೆ. ಅದು ಎರಡು ಅರ್ಥನ ಸರಿಯಾಗಿ ಉಪಯೋಗಿಸ್ಬೇಕಲ್ಲ. ಅವಾಗ ಯೋಚನೆ ಇಲ್ಲ, ಯೋಗ್ಯದ ಪ್ರಶ್ನೆನೇ ಇಲ್ಲ. ಈಗ ಯೋಗ್ಯತೆ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅಲ್ಲ ಆ ವಿಷಯ ಯೋಗ್ಯತೆ ಪ್ರಶ್ನೆ ಆಮೇಲೆ. ಫಸ್ಟ್ ನಮಗೆ ಅರ್ಥ ಫಸ್ಟ್ ಏನೀಗ? ಜೀವ ದೇಹ ಬೇರೆ, ಅದನ್ನು ಫಸ್ಟ್ ಹೇಳಬೇಕಾಗಿ. ಅದು ಅರ್ಥ ಆದ್ರೆ ಮುಂದೇನು ಮಾಡಬೇಕು? ಎಲ್ಲರಿಗೂ ಒಂದೇ ದೇಹ ಯಾತಕ್ಕಿಲ್ಲ ಅಂತ ಕೇಳಬೇಕು. ಅದಕ್ಕೇನು ಯೋಗ್ಯತೆ ಡಿಫರ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಫಸ್ಟ್ ಸ್ಟೂಡೆಂಟ್ ಅಂತ ಫಸ್ಟ್ ಸ್ಟೂಡೆಂಟು ಅವೆಲ್ಲ ಮೊದಲನೇ ವಿಷಯ. ರಿಸಲ್ಟ್ ಬಂದಾಗ ಪಾಸ್ ಫೇಲ್ ಪ್ರಶ್ನೆ, ಅಲ್ಲಿವರೆಗೂ ಆ ಕ್ವಶನ್ ಇಲ್ಲ. ಎಕ್ಸಾಮ್ ಮುಗೀತು ಅಷ್ಟೇ, ಇಲ್ಲೇನಿಲ್ಲ. ರಿಸಲ್ಟ್ ಬಂದಿಲ್ಲ ಈಗ, ರಿಸಲ್ಟಿನ ಸೇಜೆ ಬೇರೆ. ಆದ್ದರಿಂದ ಫಸ್ಟ್ ನಮಗೇನು ಗೊತ್ತಾಗಬೇಕಾಗಿದೆ? ಜೀವ ದೇಹ ವಿವೇಕ ಗೊತ್ತಾಗಬೇಕು. ಅಜ್ಞಾನ ಲಿಂಕ್ ಇರೋದು ಬೇರೆ, ಲಿಂಕ್ ಇರೋದು ಬೇರೆ, ಒಂದೇ ಅಂತ ತಿಳ್ಕೊಳ್ಳೋದು ಬೇರೆ. ಲಿಂಕ್ ಇದ್ದೇ ಇರುತ್ತೆ, ಲಿಂಕ್ ಇದ್ದ ಮಾತ್ರ. ನಾವು ಬಸ್ಸಲ್ಲಿ ಕೂತ್ ಮಾತ್ರಕ್ಕೆ ಬಸ್ಸು ನಾವು ಒಂದೇನಾ? ಲಿಂಕ್ ಇದೆ, ಎಲ್ಲರೂ ನಾವು ಹೋಗ್ತಾ ಇದ್ದೇವೆ ಮುಂದಕ್ಕೆ. ಈ ಕಾರಲ್ಲಿ ಕೂತ್ರೆ ಮುಂದಕ್ಕೆ ಯಾತಕ್ಕೆ ಹೋಗ್ತೀವಿ ಅಂದರೆ ಲಿಂಕ್ ಇರೋದ್ರಿಂದ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಎರಡು ಬೋಗಿ ಲಿಂಕ್ ಇರೋದ್ರಿಂದ ಒಂದಕ್ಕೊಂದು ಹೋಗ್ತಾ ಇದೆ, ಬಟ್ ಒಂದೇ ಆಗಿಲ್ಲ. ಅಥವಾ ಒಂದೇ ಆಗಿರೋದು ಬೇರೆ, ಲಿಂಕ್ ಇರೋದು ಬೇರೆ. ಲಿಂಕ್ ಇರೋದನ್ನ ಒಪ್ಕೊಂಬೇಡ. ಲಿಂಕ್ ಯಾತಕ್ಕೆ ಬಂತು? ಭ್ರಮೆಯಿಂದ ಬಂತಷ್ಟೇ. ಲಿಂಕ್ ಯಾವ ಬೋಗಿ ಹೋಗ್ತಾ ಇದೆ, ಡೀಲಿಂಗ್ ಮಾಡ್ತಾರೆ, ಒಳ್ಳೆ ನಿಂತ್ಕೊಂಡ್ಬಿಡುತ್ತೆ ಹಾಗೆ. ಆ ಮುಂದಕ್ಕೆ ಹೋಗುತ್ತೆ ಇಂಜಿನ್, ನಿಂತ್ಕೊಂಡ್ಬಿಡುತ್ತೆ. ಜೀವ ಇಂಜಿನ್ನು ಬಾಡಿ ಎಲ್ಲ ಬೋಗಿಗಳಿದ್ದಾಗೆ ಎಳ್ಕೊಂಡು ಹೋಗೋದು ಯಾರೋ ಜೀವನೇ. ಯಾರು ಹೇಳಿದ್ರು ಅಪ್ರೋಡ್ ನನಗೆ ಆಗೋದಿಲ್ವಾ? ಶಾಸ್ತ್ರ ಓದಿದ್ರೆ ಆಗೋದಿಲ್ವಾ? ಹೋಲಿ ಗ್ಯಾಂಗ್ರೀನ್ ಬಂದಾಗಲೇ ಆಗುತ್ತೆ, ಅದೆಲ್ಲ ಏನು ಬೇಕಾಗಿಲ್ಲ. ಕಾಲು ಕಟ್ ಮಾಡಬೇಕು, ಬೆರಳು ಕಟ್ ಮಾಡಬೇಕು ಅಂತಾರೆ, ಏನು ಮಾಡ್ತಾ ಅವನಿಗೀಗ? ತಾನೇ ಆಗಿದ್ರೆ ಒಪ್ಕೊತಿದ್ದಿಲ್ಲ. ಏನು ಒಪ್ಕೊತಾನೆ ಈಗ? ಓ, ಕಾಲು ಬೇರೆ, ಉಳಿದ ದೇಹ ಬೇರೆ, ಬೆರಳು ಬೇರೆ, ಕಾಲು ಬೇರೆ, ಅವೆಲ್ಲ ಅರ್ಥ ಆಗುತ್ತಾ ಇಲ್ಲ? ಇವರು ಗ್ಯಾಂಗ್ರೀನ್ ತೆಗೆ ಕಾನ್ಸೆಪ್ಟೇ ಬರ್ತಿರ್ಲಿಲ್ಲ. ಅರ್ಥ ಆಗುತ್ತೆ ಅವನಿಗೆ, ಸಾಮಾನ್ಯ ಸ್ಟೇಜಲ್ಲಿ ಗೊತ್ತಾಗದೆ ಇದ್ದು ಆಮೇಲೆ ಗೊತ್ತಾಗುತ್ತೆ. ನಿಷೇಗ ಆಮೇಲೆ ಮೊದಲು ಗೋಳಾಡ್ತಿರ್ತಾನೆ, ಡಾಕ್ಟ್ರ್ ಹೇಳ್ತಾನೆ ಭಾಳ ಮಾಡ್ಬೇಕು, ಅವಾಗ ಕೇಳಿ ಯಾವ ತೆಗಿತೀರಿ, ಬೇಗ ತೆಗಿತೀರಿ, ಅದು ಬೇರೆ. ಲೇಟ್ ಆಗ್ಬಿಟ್ಟು ಉಳಿದ ಭಾಗ ಹೋಗುತ್ತೆ ಅಂತ ಹೇಳ್ತಾನಲ್ಲ, ಬೇಗ ಯಾವ ತೆಗಿತೀರಿ ಅಂತ ಹೇಳ್ತಾನೆ. ಹೇಳಿ ದುಡ್ಡು ಬೇರೆ ಕೊಡ್ತಾನೆ, ಮತ್ತೆ ತೆಗೆದಿದ್ದಕ್ಕೆ ಚಬಟ್ಟಿಗೆ ದುಡ್ಡು ಕೊಟ್ಟು ಬರ್ತಾನೆ. ಯಾತಕ್ಕೆ? ಜ್ಞಾನ ವಿವೇಕ ಇದೆ, ಅದನ್ನು ಅಪಾಯ ಇದೆ ಅಂತ ಬೇರೆ ಗೊತ್ತಾಗಿಬಿಟ್ಟಿದೆ. ನಷ್ಟ ಬಿಡ್ಲಕ್ಕೆ ಬಿಡ್ತಾನೆ. ಗ್ಯಾಂಗ್ರೇನ್ ಇದ್ರೆ ಹೇಗೆ ಆ ಗಂಗ ಕತ್ತರಿಸ್ಬೇಕು? ನಮ್ಮ ದೇಹನೇ ಗ್ಯಾಂಗ್ರೇನ್ ಇದ್ದಾಗ ನಮಗೆ ಗೊತ್ತಾಯ್ತಿಲ್ಲ. ಆದಷ್ಟು ಬೇಗ ಏನಾಗಬೇಕು? ಅದು ಕಳ್ಕೊಂಡು ಮುಕ್ತಿಗೆ ಹೋಗ್ಬೇಕು. ಹಾಗಾಗಿ ಆಪರೇಷನ್ ನಾವೇ ಮಾಡ್ಕೊಳಕ್ಕಾಗತ್ತಾ? ಮಾಡ್ಕೊಳ್ಬೇಕಾಗಿದ್ದಿಲ್ಲ, ಎಕ್ಸ್ಪರ್ಟ್ ಡಾಕ್ಟರ್ ಮಾಡ್ತಾನೆ. ಅದು ಅದೇ ರೀತಿ ದೇವ್ರು ಮಾಡ್ಬೇಕದು. ಲಿಂಗ ಹಂಗ ಯಾರು ಮಾಡ್ಬೇಕದನ್ನ? ದೇವ್ರು ಮಾಡು. ವಾಯುದೇವರು ಹರಿವಾಯುಗಳು ಮಾಡ್ತಾರೆ, ಉಳಿದವರೆಲ್ಲ ಮಾಡೋಕ್ಕಾಗೋದಿಲ್ಲ. ಅದು ಈಗ ಕಾಂಪೌಂಡರ್ ಕೈಲಿ ಆಪರೇಷನ್ ಮಾಡಿಸಿದ್ರೆ ಗತಿ ಏನಾಗುತ್ತೆ? ಸಾಧ್ಯ ಇಲ್ಲ. ಉಳಿದವ್ರಲ್ಲಿ ಕಾಂಪೌಂಡರ್ ನಾನೇ ಮಾಡ್ತೀನಿ ಬರೀ ಅಂತ ಹೇಳಿಬಿಟ್ರೆ ಸರಿಯಾದ ಡಾಕ್ಟರ್ ಮಾಡಿ ಹೋಗೋ ಚಾನ್ಸ್ ಜಾಸ್ತಿ ಇರ್ತದೆ ಅಂಥದ್ದು. ಇನ್ಯಾರ್ಯಾರು ಮಾಡೋಕ್ಕಾಗಲಿ, ಎಕ್ಸ್ಪರ್ಟ್ಗಳಾಗಬೇಕು. ಉಳಿದ್ರೆ ಯಾರು ಕೂಡ ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯಿಷ್ಠತಂದ್ರಜ್ಞೆ ಅಷ್ಟೇ. ಉಳಿದ್ರೆ ಅನುಕೂಲ ಮಾಡಿಕೊಡ್ಬೋದು ಅಷ್ಟೇ ಹೊರತು ಮಾಡೋದು ಅವರಿಬ್ರೆ. ಮುಂದೆ ಹೇಳ್ತಾರೆ ಮತ್ತೆ, ಸಕೃತ ಕರ್ಮ ಬೀಜೇನ ಜಾಯತೆ ಮ್ರಿಯತೆ ಚೇತಿ ವ್ಯವಹಾರೋ ಭ್ರಾಂತ್ಯ ವಿವೇಕ ಜ್ಞಾನ ರಾಹಿತ್ಯೇನ ಯಥಾ ದಾರು ಸಂಯುಕ್ತೋ ಅಗ್ನಿ ಉತ್ಪತ್ತಿ ವಿನಾಶವಾನಿತ್ಯುಚ್ಯತೆ ಸಚಾಯಂಮಿತಿ ತು ಜ್ಞಾನಂ ನಮೃಷಾಯಂ ಸ ಏವತು ಇತಿ ಜ್ಞಾನಂ ಮೃಷೈವ ಸ್ಯಾತ್ ಭೇದಾಭೇದೋ ಯತಸ್ತನೋ ಅಭೇದ ಏವ ಜೀವಸ್ಯ ನಿತ್ಯಂ ಪ್ರತ್ಯೇಕಶಃ ಪೃಥಕ್ ದೇಹ ದೀಪನ ದೇಹ ದೀಪ ನದಿ ವಾರಿ ಫಲಾದೀನಾಂ ಪೃಥಕ್ ಸ್ವತಃ ದೇಹ ದೀಪ ನದಿ ವಾರಿ ಫಲ. ಎಷ್ಟು ಎಕ್ಸಾಂಪಲ್ಸ್ ಇದೆ. ದೇಹ ಜೀವ, ದೀಪ ದೀಪಜ್ವಾಲ, ನದಿ ಪ್ರವಾಹ, ಆಮೇಲೆ ವೃಕ್ಷ ಫಲ, ಇವೆಲ್ಲದಕ್ಕೆ ಏನು ಸಂಬಂಧ ಇದೆ ನೋಡೋದಕ್ಕೆ? ಆ್ಯಕ್ಚುಲಿ ಇರೋದು ಭೇದ. ಆ ಕ್ಷಣಕ್ಕೆ ಏನು ತಿಳ್ಕೊತೇವೆ? ಭೇದ ಅಭೇದ ಎರಡನ್ನು ಕ್ಲಬ್ ಮಾಡಿಬಿಡ್ತೇವೆ. ಅದೇ ನಮ್ಮ ಸಂಸಾರಕ್ಕೆ ಕಾರಣ ಆಗೋದು. ಭೇದಾಭೇದೋಪರಿ ಜ್ಞೇಯೋ ಕಾರ್ಯಕಾರಣಯೋರಪಿ ಗುಣಸ್ಯ ಗುಣಿನಶ್ಚೈವ ಜಾತಿ ವ್ಯಕ್ತಿಯೋಸ್ತಥೈವ ಚ ತಥಾ ಅವಯವಿ ಅವಯವಯೋ ಕ್ರಿಯಾಯಸ್ತದ್ವತಸ್ತಥ ಏವಂ ಜಡೇಷು ನಿಯಮ ಚಿದ್ರೂಪೇಶು ಅಭಿದೈವತು. ಜೀವಜರಗಳ ಸಂಪರ್ಕ ಹೀಗೆ. ಆದರೆ ಚಿದ್ರೂಪದಲ್ಲಿ ರೂಪರೂಪ ಜೀವ ಜೀವ ಒಂದೇ ಆಗಿರ್ತಾನೆ ಹೊರತು ಬೇರೆ ಆಗೋದಿಲ್ಲ. ಏ ಧರ್ಮ ನಿಯಮೇ ನೈವ ಧರ್ಮಿಣೋ ನಾ ವಿಯೋಗಿನಃ. ಯಾವ ಧರ್ಮಗಳು ಸ್ವರೂಪಕ್ಕೆ ಸೇರಿದ್ದು ಅದೇನು ಮಾಡಿದ್ರೆ ಬಿಟ್ಟು ಹೋಗೋದಿಲ್ಲ, ಬಾಹ್ಯ ಜನ್ಮ ಬಿಟ್ಟೋಗ್ಬಿಡುತ್ತೆ. ಜಡಸ್ಥಾಪಿ ಅಭಿನ್ನಾಸ್ತೆ ಭಿನ್ನಾಭಿನ್ನಾಹ ವಿಯೋಗಿನಃ. ಯಾವ ಧರ್ಮ ಸಪರೇಟ್ ಆಗುತ್ತೋ ಅದಿದ್ದಾಗ ಭೇದಾಭೇದ ಸಂಬಂಧ ಅಂತ ಹೇಳಬೇಕು. ಯಾವುದು ಸಪರೇಟ್ ಆಗೋದಿಲ್ಲೋ ಅದು ಅಭೇದ ಅಂತ ಹೇಳಬೇಕು. ಪೂರ್ತಿ ಸಪರೇಟ್ ಆಗಿಬಿಟ್ರೆ ಭೇದ ಅಂತ ಕರಿಬೇಕು. ಮೂರು ಸ್ಟೇಜ್ ಇದು. ಈ ಪುಸ್ತಕ ಮತ್ತು ಡೆಸ್ಕ್ ಏನಿದು? ಭಿನ್ನ, ಇದೇ ಬೇರೆ ಅದೇ ಬೇರೆ ಅರ್ಥ ಸಭ್ಯ ತೋರಿಸ್ಬಿಡ್ತೇವೆ ನೋಡಿ ಡಿಫರೆಂಟ್ ಅಂತ ಹೇಳ್ಬಿಟ್ಟು. ಆದರೆ ಮಾವಿನಕಾಯಿ ಇದೆ, ಅದರ ಬಣ್ಣ ಇದೆ, ಅದು ಭೇದ ಅಭೇದನ ಅಂತ ಏನು ಹೇಳಬೇಕು ಅದಕ್ಕೆ? ಭೇದ ಭೇದ. ಯಾತಕ್ಕೆ ಮುಂದೆ ಏನಾಗುತ್ತೆ ಅದು? ಮುಂದೆ ಹೋಗಿಬಿಡುತ್ತೆ, ಒಳ್ಳೆ ಕೆಂಪು ಬಣ್ಣ ಬಂದ್ಬಿಡುತ್ತೆ. ಬಟ್ ಆಗ ಸಪ್ರೇಟ್ ಮಾಡೋಕ್ಕೆ ಬರೋದಿಲ್ಲ ಅದನ್ನು, ಅದಕ್ಕೆ ಭೇದ ಭೇದ. ಆಗಲೇ ಸಪ್ರೇಟ್ ಮಾಡೋಕ್ಕೆ ಬಂದರೆ ಭೇದ, ಮುಂದೆ ಸಪ್ರೇಟ್ ಮಾಡೋಕ್ಕೆ ಬಂದರೆ ಭೇದ ಭೇದ. ಎಂದೂ ಸಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಏನದು? ಅಭೇದ. ಮೂರು ಸ್ಟೇಜ್, ಈ ಮೂರು ಸ್ಟೇಜನ್ನು ಯಾರು ಯೋಚನೆ ಮಾಡಿದ್ದಿಲ್ಲ. ಆಚಾರ ಮಾತ್ರ ಮೂರು ಸ್ಟೇಜ್ ಹೇಳ್ತಾರೆ. ಆ ಕಾಲಕ್ಕಿರೋದು ಬೇರೆ, ಹಾಲು ಬಿಸಿ ಒಳ್ಳೆ ಬಿಸಿ ಇದೆ, ಬಳ್ಳದ ಅರ್ಜೆಂಟ್ ಕುಡಿಬೇಕು, ಕುಡಿಲಕ್ಕಾಗ್ತಾಯಿಲ್ಲ. ಮತ್ತು ಆ ಕಾಲಕ್ಕೆ ಏನಾಗಿದೆ, ಬಿಸಿ ಹಾಲು ಎರಡು ಒಂದೇನೆ. ಆದರೆ ಆಮೇಲೆ ಗೊತ್ತಾ ಆಡ್ಬಿಟ್ಟು ಸಣ್ಣಗಾಗಿಬಿಡುತ್ತೆ. ಆಮೇಲೆ ಬಿಸಿ ಏನಾಯಿತು ಹೊರಟೋಯ್ತೀಗ. ಸಹ ಕಾದ ಹಾಲಿಗೂ ಬಿಸಿಗೆ ಏನು ಸಂಬಂಧ? ಭೇದಾಭೇದ ಸಂಬಂಧ. ಆಮೇಲೆ ಹಾಲಿಗೂ ಬಿಡಿ ಬಣ್ಣ ಇದೆ, ಹಾಲು ಕಾಯಿಸಿದಾಗಲೂ ಬೆಳಗಿರುತ್ತೆ, ಆರಿಸಿದಾಗಲೂ ಬೆಳಗಿರುತ್ತೆ. ಅದೇನು ಮಾಡಿದ್ರೆ ಬಿಟ್ಟು ಹೋಗೋದೇ ಇಲ್ಲ. ಅದೇನು ಕರಿಬೇಕಂದ್ರೆ ಅಭೇದ ಅಂತ ಕರಿಬೇಕು. ಹಾಲು ಪಾತ್ರೆ ಇದೆ, ಅದೇನದು? ಭೇದ ಅಷ್ಟೇ. ಹಾಲು ಪಾತ್ರೆಗೆ ಭೇದ, ಹಾಲು ಹಾಲಿನ ಬಿಸಿತನ ಮೊದಲಾದವುಗಳಿಗೆ ಭೇದಾಭೇದ, ಹಾಲು ಅದರ ಬಣ್ಣಕ್ಕೆ ಏನದು? ಅಭೇದ. ಇಷ್ಟು ಇಟ್ಕೊಂಡ್ಬಿಟ್ಟು ಕ್ಲಿಯರಾಗಿ ಅರ್ಥ ಆಗಿ. ಆ ಅನಾಲಿಸಿಸ್ದಲ್ಲೇ ಭಾರಿ ಇಂಪಾರ್ಟೆನ್ಸ್ ಇರೋದು. ಇದೆಲ್ಲ ಆ್ಯಕ್ಚುಯಲ್ ಸಣ್ಣ ಬಿಟ್ಟು ವಿಷಯ ಅಲ್ಲ. ಇಂಡಿಯನ್ ಫಿಲಾಸಫಿ ಓದ್ಬೇಕಾದ್ರೆ ಮೆಟಾಫಿಸಿಕ್ಸ್ ಅಂತ ಓದ್ತಾರೆ, ಅದ್ರ ದೊಡ್ಡ ಚಾಪ್ಟರ್ ಇದು. ಪ್ರಾಪರ್ಟೀಸಿಗೂ ವಸ್ತುಗೆ ಏನು ಸಂಬಂಧ, ಈ ವಿವೇಚನೆ ಇವತ್ತರೆಗೂ ಯಾರೂ ಮಾಡಿಲ್ಲ ಬೇರೆ ಫಿಲಾಸಫಿಯಲ್ಲಿ, ಇಲ್ಲೇ ಇಲ್ಲ. ಆಚಾರ್ಯ ಎಷ್ಟು ಕ್ಲಿಯರಾಗಿ ತೋರಿಸ್ತಾರೆ, ಧರ್ಮಗಳು ಒಂದೇ ರೀತಿ ಇರೋದಿಲ್ಲ, ಎಷ್ಟು ವೆರೈಟಿ ಇದೆ ಅಂತ ಹೇಳ್ತಾರೆ. ಏ ಧರ್ಮ ನಿಯಮೇನೈವ ಧರ್ಮಿಣೋ ನ ವಿಯೋಗಿನಃ ಜಡಸ್ತಾಪ್ಯ ಭಿನ್ನಾಸ್ತೆ ಭಿನ್ನಾಭಿನ್ನ ವಿಯೋಗಿನಃ ಇತಿ ವಚನಾತ್ ಯಾವದ್ರವ್ಯಭಾವಿನಾಂ ಅಭೇದಃ ಅಯಾವದ್ರವ್ಯಭಾವಿನಾಂ ಭೇದಾಭೇದೋವಿತಿ ನಿರ್ಣಯಃ ಇತಿ. ಅದಕ್ಕೆ ಹೇಳಿಬಿಟ್ಟು ಯಾವದ್ರವ್ಯಭಾವಿ, ಯಾವತ್ ದ್ರವ್ಯಂ ಭವತಿ ತಾವತ್ ಭಾವಿತ್ವಂ ಯಾವದ್ರವ್ಯ ಭಾವಿತ್ವಂ. ಹಾಲು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಏನಿರುತ್ತೆ? ಬಿಳಿ ಬಣ್ಣ ಇರುತ್ತೆ. ಅದಕ್ಕೇನಂತ ಕರೀತಾರೆ? ಯಾವದ್ರವ್ಯಭಾವಿ ಧರ್ಮ, ಯಾವದ್ರವ್ಯಭಾವಿ ಧರ್ಮ ಅಭೇದ. ಆದರೆ ಯಾವತ್ ದ್ರವ್ಯಭಾವಿ ಅಲ್ಲ, ಅಯಾವದ್ರವ್ಯಭಾವಿ. ದ್ರವ್ಯ ಇದ್ರೂ ಚೇಂಜ್ ಆಗಿಬಿಡುತ್ತೆ. ಅದೇನಂತಾರೆ ಅದಕ್ಕೆ? ಅದು ಅನಿತ್ಯ ಗುಣ. ಅದಕ್ಕೂ ಅದಕ್ಕಿರೋ ಸಂಬಂಧ ಏನು? ಭೇದಾಭೇದ ಸಂಬಂಧ ಇಷ್ಟೇ. ಜನ್ಮಾಧಿಕಂ ಜೀವಶ್ಚ ನೈವ ಇತ್ಯುಕ್ತ ದೇಹಶ್ಚ ಸಿದ್ಧಂ ದೃಢಯತಿ ನಿಷೇಕೇಣೆ. ಅದಕ್ಕೋಸ್ಕರನೇ ಜೀವಕ್ಕೆ ಇಲ್ಲ ಅಂದಮೇಲೆ ಒಂದಕ್ಕಿರಲೇಬೇಕು. ಯಾವುದಕ್ಕಿರೋದು? ಅದು ದೇಹಕ್ಕೆ. ಅದು ಎಲ್ಲೆಲ್ಲಿ ಗೊತ್ತಾಗುತ್ತೆ? ಅದು ನಿಷೇಕ ಗರ್ಭ ಜನ್ಮಾನಿ ಬಾಲ್ಯ ಕೌಮಾರ ಯೌವನ ವಯೋಮಧ್ಯಂ ಜರಾ ಮೃತ್ಯು ಇತಿ ಅವಸ್ಥಾಹ ತನೋರ್ನವಾ. ಎಷ್ಟು ಒಳ್ಳೆ ಶ್ಲೋಕ ಇತ್ತು. ಅಲ್ಲೇನು ಬಂದಿತ್ತು? ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ. ನಾಲ್ಕು ಸ್ಟೇಜ್ ಹೇಳಿದರು, ಇಲ್ಲಿ ಒಂಬತ್ತು ಸ್ಟೇಜ್ ಹೇಳ್ತಾರೆ. ಅಲ್ಲಿ ನಾಲ್ಕು ಯಾತಕ್ಕೆ ಹೇಳಿದ್ರಂದ್ರೆ ಕ್ಲಿಯರಾಗಿ ಗೊತ್ತಾಗಲಿಕ್ಕೆ. ಇಲ್ಲಿ ಕೆಲವು ಸ್ಟೇಜಸ್ ಇವೆ: ನಿಷೇಕ ಗರ್ಭ ಜನ್ಮಾನಿ ಮೂರು, ಬಾಲ್ಯ ಕೌಮಾರ ಯೌವನ ಅಲ್ಲಿ ಮೂರೇ ಹೇಳಿದ್ದು, ಅಲ್ಲಿ ಹೇಳಿದ್ದು. ಆಮೇಲೆ ವಯಃ ಮಧ್ಯಮ ಜರ ಮೃತ್ಯು, ವಯೋರ್ ಮಧ್ಯಮ ಮಧ್ಯಮ ವಯಸ್ಸು, ಮುಪ್ಪಿನ ವಯಸ್ಸು, ಮೃತ್ಯು. ಈ ಮೂರು ಮೂರು ಆರು ಮೂರು ಒಂಬತ್ತು, ಅದನ್ನ ಈ ರೀತಿ ಒಂಬತ್ತು ಅವಸ್ಥೆಗಳೆಲ್ಲ ಯಾರಿಗಿದು? ತನೋಹೋ ನವ, ದೇಹಕ್ಕೆ, ಜೀವನಗೆಲ್ಲ ಇವೆಲ್ಲ ಕೂಡ. ತನೋಹೋ ಅಂದರೆ ದೇಹ, ತನೋ ಅಂದರೆ ದೇಹ. ದೇಹಕ್ಕೆ ಒಂಬತ್ತು ಜನ್ಮಗಳೇ ಹೊರತು ಬೇರೆ ಅಲ್ಲ. ಇದೆಲ್ಲ ಭಗವದ್ಗೀತೆಗೆ ಓದ್ಕೊಂಡಾಗ ಎಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ. ನಿಷೇಕ ಗರ್ಭ ಜನ್ಮಾನಿ ಬಾಲ್ಯ ಕೌಮಾರ ಯೌವನಂ. ನಿಷೇಕ ಗರ್ಭ ಜನ್ಮ ಒಂದು ಸ್ಟೇಜ್ ಯಾತಕ್ಕೆ ಮಾಡಿದ್ರು ಅಂತ ಕೇಳಿದರೆ, ನಿಷೇಕ ಗರ್ಭಾದಾನದ ಪ್ರಸಂಗ. ಆಮೇಲೆ ಗರ್ಭ ಕಟ್ಟೋದು ಹುಟ್ಟೋದು ಮೂರು ಇನ್ನರ್ ಇವೆಲ್ಲ ಕೂಡ ಗೊತ್ತಾಯ್ತಿಲ್ಲ. ಆಮೇಲೆ ಬಾಲ್ಯ ಕೌಮಾರ ಯೌವನ ಏನಿವೆಲ್ಲ ಕೂಡ ಒಂದು ಹಂತದ ಫಸ್ಟ್ ಸ್ಟೇಜ್ ಇದು. ಸೆಕೆಂಡ್ ಸ್ಟೇಜ್ ವಯೋಮಧ್ಯಮ ಜರಾ ಮೃತ್ಯು, ಮಿಡ್ಲ್ ಏಜ್, ಆಮೇಲೆ ಓಲ್ಡ್ ಏಜ್, ಆಮೇಲೆ ಡೆತ್. ಈ ಮೂರು ಒಟ್ಟು ಮೂರು ಮೂರು ಕ್ಲಾಸಿಫೈ ಮಾಡಬೇಕು. ಸುಮ್ಮ ಸುಮ್ಮನೆ ಮಾಡಲಿಲ್ಲ, ಏನು ಮಾಡಿದ್ದಾರೆ ಅದು ಅರ್ಥ ಇದೆ ಮೂರಕ್ಕೂ ಕೂಡ. ಲಿಂಕ್ ಮಾಡಿ ಒಟ್ಟು ಒಂಬತ್ತು ಅವಸ್ಥೆಗಳನ್ನು ಜೀವ ಹೊಂತ ದೇಹ ಹೊಂತ ಇದೆ. ಅದು ಬೇರೆ, ಅದು ಸುಳ್ಳು. ಅದು ಸದ್ವಿಲಕ್ಷಣ ಅಂದರೆ ಅದು ಒಳ್ಳೆ ಅರ್ಥದಲ್ಲಿ ಓಕೆ. ಸದ್ವಿಲಕ್ಷಣ ಅಂದರೆ ಏನು? ಇದು ಸತ್ತು, ಇದು ಸತ್ತು, ಇವೆರಡು ಒಂದಕ್ಕೊಂದು ಬೇರೆ. ಸದ್ವಿಲಕ್ಷಣ ಸರಿ ಇದೆ, ಗೊತ್ತಾಯ್ತು. ಮನುಷ್ಯ ವಿಲಕ್ಷಣ, ಇದು ವಿಲಕ್ಷಣ ಮನುಷ್ಯ ಅವನು ಅಂತ ಹೇಳ್ತಾರಲ್ಲ, ಆಡ್ ಮ್ಯಾನ್ ಇದ್ದ ಹಾಗೆ ಅಷ್ಟೆ. ಅದೇನು ದೊಡ್ಡ ವಿಚಾರ ಅಲ್ಲ. ಅವ್ರ ಪ್ರಕಾರ ಸದ್ವಿಲಕ್ಷಣ ಅಸತ್ ಅಂತ ಅವ್ರು ಕರಿಬೇಕು. ಅದು ಅವ್ರಿಗೆ ಪ್ರಾಬ್ಲಮ್ ಆಯಿತು. ಅದೇನೋ ಮಾಡ್ಲಿಕ್ಕೆ ಹೋಗಿ ಬಿಸ್ಕೆಟ್ ಮಾಡೋಕ್ಕೋಸ್ಕರ ಮಾಡಿದ ಪ್ಲಾನ್ ಅದು. ಮನೆಗೆ ಬಿಡದವ್ರು ಬಿಸ್ಕೆಟ್ ಆಗಿಬಿಟ್ಟಿದೆ. ಯಾವಾಗ ವ್ಯಾಪಾರ ಮಾಡಬೇಕಾದ್ರೆ ಕೆಲವು ಬಲಬೇಗ ಮೋಸ ಹೋಗಿಬಿಡ್ತಾರೆ, ಕೆಲವ್ರು ಬಿಡೋದಿಲ್ಲ, ಈ ಪ್ರಾಣ ತೆಗೆದುಬಿಡ್ತಾರೆ. ಅವ್ರು ನಿಮ್ಮತ್ತೆ ನಿಮ್ಮ ಕೊಡೋದಿಲ್ಲ ನಿಮಗೆ ಅಂತ ಹೇಳ್ಬಿಡ್ತಾರೆ. ಅವ್ರಿಗೆ ಏನು ಮಾಡ್ತಾರೆ ಅವನು? ಖಂಡಿತ ಗೊತ್ತಾಗ್ಬಿಡುತ್ತಲ್ಲ, ಇನ್ನೊಬ್ಬರಿಗೆ ಕೊಡೋದಿಲ್ಲ ಅವ್ರು ಅಂದ್ಬಿಡ್ತಾರೆ. ಅಲ್ಲಿ ಸಾಮಾನ್ಯ ಟೋಪಿ ಹಾಕೋಬಿಡ್ತಾರೆ ಅವ್ರಿಗೆಲ್ಲ ಕೂಡ. ಅದಕ್ಕೆ ಅದ್ವೈತ ಅದು ಎಲ್ಲ ಯಾರಿಗೆ ಟೋಪಿ ಹಾಕ್ಲಿಕ್ಕೆ ಬಂತು? ಲೋಯರ್ ಥಿಕ್ಕಸ್ಟ್ ಟೋಪಿ ಹಾಕ್ಲಿಕ್ಕೆ ಬಂತು. ಅದು ಅಲ್ಲಿವರೆಗೆ ಟೋಪಿ ಹಾಕೋತಾರೆ ಬಂದರು. ಆಚಾರ ಬಂದ ತಕ್ಷಣ ಪೂರ್ತಿ ನಿಂತು ಹೋಯ್ತು, ಅದು ತಿರುಗಿ ಬಿತ್ತು, ವಾಪಸ್ ತಿರುಗಿತ ಏಟೆಲ್ಲ ಕೂಡ. ಇದು ಅರ್ಥ ಮಾಡಿಕೊಂಡ್ರೆ ಜ್ಞಾನಕ್ಕೆ ತಕ್ಕಂತೆ ಮೋಸದ ವ್ಯವಸ್ಥೆ ಕೂಡ ಇರುತ್ತೆ. ಅಸದ್ವಿಲಕ್ಷಣ ಅಂದರೆ ಏನು? ಸತ್ತು ಅಲ್ಲ, ಸತ್ತು ಅಲ್ಲ, ಫೋರ್ತ್ ಸ್ಟೇಜ್ ಅಂತಾರೆ. ಸತ್ತೊಂಬುದು ಫಸ್ಟ್ ಸ್ಟೇಜ್, ಅಸತ್ತೊಂಬುದು ಇನ್ನೊಂದು ಸ್ಟೇಜ್, ಅಂದರೆ ಇನ್ನೊಂದು ಎಕ್ಸಿಸ್ಟೆನ್ಸ್. ಆ ಸದಸತ್ ಅಂದರೆ ಕಾಂಟ್ರಡಿಕ್ಷನ್, ಅದು ಸದಸತ್ತೊಂಬುದಿಲ್ಲ. ಫೋರ್ತ್ ಸ್ಟೇಜ್ ಅದು ಸದಸದ್ವಿಲಕ್ಷಣ ಅಂತ ಅವ್ರ ವಾದ. ಫೋರ್ತ್ ಸ್ಟೇಜ್ ಒಂದಿದೆ ಅಂತೇಳಿ ಅದಕ್ಕೆ ಹೇಳ್ತಾರೆ ಸತ್ ಓಕೆ, ಸತ್ತಲ್ಲದ ಅಸತ್ ಅದು ಕರೆಕ್ಟೇ. ಸದಸತ್ ಅಂತಲೇ ಇಲ್ಲ, ಕಾಂಟ್ರಡಿಕ್ಟರಿ ಟರ್ಮ್ ಅದು. ಸಾಸು ಎರಡು ಬರುತ್ತೆ ಈಗ, ಆ ಏಳನೇ ರಸನೇ ಎಂಟನೇ ರಸ ಎಲ್ಲಿಂದ ಬರುತ್ತೆ? ಭಗವದ್ಗೀತೆ 25 ಅಧ್ಯಾಯ ತೆಗೆದು ನೋಡ್ರಿ ಅಂತ ಹೇಳಿದರೆ ಏನು ತೆಗೆದು ನೋಡೋದು ಗೊತ್ತೇ? ಅದು ಯಾವ 20 ಅಧ್ಯಾಯ ಯಾವಾಗ ಬರ್ತಿತ್ತು? 19 ಇದ್ರೆ 20 ಚಾನ್ಸ್, 18 ಕ್ಲೋಸ್ ಆಗಿಬಿಟ್ಟಿದೆ. ಅರ್ಥ ಆಯ್ತಾ? ಈಗ ಸತ್ತ ಅಸತ್ತಿ ಕ್ಲೋಸ್ ಆಯಿತು, ಸದಸತ್ತೇ ಇಲ್ಲ. ಸದ ಎಲ್ಲಿ ಹೇಳಿದ್ರೆ ಬತ್ತೆ? ಈಗ ಯುಕ್ತಿ ಬೆಲ್ಲಿಕ್ಕಾದ್ರೆ ಕೇಳ್ತಾರೆ ವಾದ್ಯ ಸ್ವಾಮಿಗಳೆಲ್ಲ ಕೂಡ, ಎಲ್ಲಿ ಹೇಳ್ತಿ ಏನೇನು ಹೇಳ್ತಿದ್ದೆ ಅಲ್ಲಿ. ಈಗ ನಿನ್ನ ಮಾತು ಎಲ್ಲಿರಬೇಕು ಬಹುಶಃ ಅಂದರೆ 19 ಪುರಾಣದಲ್ಲಿರಬೇಕು ಅಂತ. 19 ಪುರಾಣದ ಹೇಳೋದು ಸುಳ್ಳು ಅಂತ, ಸುಳ್ಳು ಸುಳ್ಳು ಆಧಾರ ಕೊಡುತ್ತೆ ಇಲ್ಲ ಅಂತ ಅರ್ಥ. ಇದೆಲ್ಲ ಯೋಚನೆ ಮಾಡಿದರೆ ಅನುಭವಕ್ಕೆ ಬರೋ ವಿಚಾರಗಳನ್ನು ಅರ್ಥ ಮಾಡ್ಕೋ ಸರಿಯಾಗಿ. ಏತಾನ್ ನಿಷೇಕ ಗರ್ಭ ಜನ್ಮಾನಿ ಬಾಲ್ಯ ಕೌಮಾರ ಯೌವನಂ ವಯೋಮಧ್ಯಂ ಜರಾ ಮೃತ್ಯು ಇತಿ ಅವಸ್ಥಾಃ ತನೋಹೋ ನವ ಏತಾಃ ಮನೋರಥಮಯೀಹಿ ಹಿ ಅನ್ಯಸ್ಯ ಉಚ್ಚಾವಚಾಸ್ತನೂಃ ಗುಣಸಂಗಾದುಪಾದತ್ತೇ ಕ್ವಚಿತ್ ಕಾಶ್ಚಿಜ್ಜಹಾತಿ ಚ. ಏತಾಃ ಮನೋರಥಮಯೀಹಿ, ಇವೆಲ್ಲ ಕೂಡ ಏನಿವು? ಹೊರಗಿಂದು. ಅನ್ಯಸ್ಯ ಉಚ್ಚಾವಚಾಃ ತನೂಃ ಗುಣಸಂಗ, ಬೇರೆ ಬೇರೆ, ಒಂದು ಒಳ್ಳೆ ದೇಹ, ಕೆಟ್ಟದ ಏನೇನೋ ಪಡಿತಾ ಪಡಿತಾ ಉಚ್ಚ ದೇಹ ಅವಚ ದೇಹ, ಗುಣಸಂಗಾದುಪಾದತ್ತೆ ಆ ಸಾತ್ವಿಕಾದಿ ಗುಣಗಳು ಮಿಕ್ಸ್ಚರ್ ಚೇಂಜ್ ಆಗ್ತಾ ಹೋಗುತ್ತೆ. ಕ್ವಚಿತ್ ಕಾಶ್ಚಿತ್ ಜಹಾತಿಜ, ಕೆಲವು ಬರುತ್ತೆ ಕೆಲವು ಹೋಗುತ್ತೆ. ಚಿದ್ರೂಪಸ್ಯ ಜೀವಸ್ಯ ಜಡ ಶರೀರ ಸಂಬಂಧ ಕಥಂ ಘಟದ ಇರತಃ ಏತಾಯಿ. ಅನ್ಯಸ್ಯ ಹರೇರಧೀನಾಃ ಮನೋರಥಮಯೀಹಿ ಏತಾಸ್ತನೂಃ ಸತ್ವಾದಿ ಗುಣಸಂಗಾದುಪಾದತ್ತೆ ಅಭಿಮನುತೆ ಅಭಿಮಾನಂ ಜಹಾತಿ ಚ. ಸತ್ವಾದಿ ಗುಣಗಳ ಸಂಘದಿಂದಾಗಿ ಅಭಿಮಾನ ಬರೋದುಂಟು ಹೋಗೋದು. ಸತ್ವಗುಣ ಜಾಸ್ತಿ ಆಗ್ತಾ ಹೋದಂತೆ ಅಭಿಮಾನ ಕಡಿಮೆ ಆಗಿಬಿಡುತ್ತೆ, ಅದು ಕಡಿಮೆ ಆದಂತೆ ಅಭಿಮಾನ ಜಾಸ್ತಿ ಆಗುತ್ತೆ. ಹರೇರಿಚ್ಛಾ ಗುಣಸಂಗಶ್ಚ ಘಟಕ ಇತ್ಯರ್ಥ. ಈ ಎರಡಿದೆ, ಒಂದು ಕಾರಣ ಪ್ರಕೃತಿಯ ಕಾಂಟ್ಯಾಕ್ಟ್, ಇನ್ನೊಂದು ಕಾರಣ ಭಗವಂತನ ಸಂಕಲ್ಪ, ಎರಡಿದೆ ಈಗ. ಸೊ ಎರಡರಲ್ಲಿ ಮೇಜರ್ ಯಾವುದು ಅಂದರೆ ಭಗವಂತನ ಸಂಕಲ್ಪನೇ ಪ್ರಧಾನ. ಆದ್ದರಿಂದ ಯಾರು ಅನುಗ್ರಹ ಮಾಡಬೇಕೀಗ? ಬೇರೆ ಅನುಗ್ರಹ ಮಾಡಬೇಕು, ಅಲ್ಲಿಗೆ ಹೋಗುತ್ತೆ. ವಿಷ್ಣು ಪ್ರಸಾದ ಯಾತಕ್ಕೆ ಬೇಕು ಅಂದರೆ ಈ ಬಂಧಕ ಶಕ್ತಿ ಮುಖ್ಯತಃ ಯಾರ್ದದು? ದೇವರದ್ದು. ಅದಾಗಬೇಕು. ಯದ್ಯಪಿ ಡೋರ್ ಕ್ಲೋಸ್ ಆಗಿರೋದು ಲಾಕ್ನಿಂದನೇ, ಲಾಕ್ ಹಾಕಿದ್ದು ಬಾಲ್ ತೇಲಕ್ಕೆ ಬರ್ತಾ ಇಲ್ಲ, ಬಟ್ ಲಾಕ್ ಹಾಕಿದ್ರು ಒಬ್ಬನಿದ್ದಾನೆ. ಲಾಕ್ ಆಟೋಮೆಟಿಕ್ಕಾಗಿ ಆಗಿಲ್ಲದು, ಏನಾಯ್ತದ? ಇನ್ನೊಬ್ಬನು ಲಾಕ್ ಮಾಡೋನಿದ್ದಾನೆ, ಅದಕ್ಕೆ ಲಾಕಿನ ತೆಗಿ ಎಂದು ಪ್ರಾರ್ಥನೆ ಮಾಡೋದಲ್ಲಿ ಏನು ಮಾಡ್ತೀವಿ ನಾವೀಗ? ಲಾಕ್ ಹಾಕ್ತಾನೆ ಹುಡುಕ್ತೀವಿ ನಾವು, ಎಲ್ಲಿದ್ದಾನೆ ಲಾಕ್ ಹಾಕಿದ್ದು ಲಾಕ್ ಮಾಡಿ ಕೀ ಹೊಡೋನ್ ಹುಡುಕ್ತೀವಿ ನಾವು. ಅರ್ಥ ಆಯ್ತು? ಬಂಧ ಇರೋದು ನಮ್ಮಲ್ಲಿ, ಗೊತ್ತಾಯ್ತಾ? ಕೀ ಕ್ರಮ ಏನು ಮಾಡ್ತೀವಿ ನಾವೀಗ? ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣ, ಒಳಗಿರ್ತಾನೆ, ಮಗು ಕೈಲಿ ಕೀ ಇರುತ್ತೆ, ಏನೋ ಅಯ್ಯೋ ಅಪ್ಪ ಅಣ್ಣ ಎಲ್ಲ ಶುರು ಮಾಡಿದ್ದೆ ಅವನಿಗೆ, ಏನಾಡೆ ಮಾಡಿ ಬಿಗಿದೆ, ಅವ್ನು ತೆಗೆದೆಲ್ಲ ಓಡಾಡ್ತಿರ್ತಾನೆ ಆ ಕಡೆ ಕಡೆಗೆ. ಹತ್ರ ಬಂದಾಗ ಓಡೋಗ್ಬಿಡ್ತಾನೆ, ಮತ್ತೆ ಇನ್ನೇನು ಬಂದಾಗ ತೆಗೆದಾಗ ಮಾಡ್ತಾನೆ, ಅರ್ಧ ತೆಗೆದಾಗ ಮಾಡಿ ಮತ್ತೆ ಓಡೋಗ್ಬಿಡ್ತಾನೆ. ಏನು ಮಾಡಬೇಕು ಅವನನ್ನು? ಫುಲ್ ತೆಗೆ ಮಾಡಬೇಕು. ಸಣ್ಣವರಾದರೂ ಕೂಡ ಅವರಲ್ಲಿ ಕೀ ಇದ್ದರೆ ಸಲ್ಯೂಟ್ ಹೊಡಿಬೇಕಾಗ್ತದೆ. ಇನ್ನು ಪರಮಾತ್ಮ ಅನಂತಕೋಟಿ ಬ್ರಹ್ಮಾಂಡ ನಾಯಕ, ಎಲ್ಲರ ಬಂದ ಒಬ್ಬರು ಒಟ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೇನು ಮಾಡಬೇಕು? ಎಲ್ಲರೂ ಕೂಡ ಆತನ ಶರಣ ಹೊಂದಬೇಕು. ಆ ಹುಡುಗ ಯಾವಾಗ ಮಾಡ್ತಾನೆ ಅದನ್ನು? ಹುಡುಗ ಯಾವಾಗ ಮಾಡ್ತಾನೆ? ದೈವದ ಮನಸ್ಸು ಬರಬೇಕು ಆತಗೆ, ಇಲ್ಲದೆ ಹೋದ್ರೆ ಇಲ್ಲ. ಮನಸ್ಸು ಯಾವಾಗ ಬರುತ್ತೆ? ಆತನ ಬೇಕಾದ ಮಾಡದೆ ಬರುತ್ತೆ. ಅದು ದೇವರು ಹೇಳಿದ್ದನ್ನು ಮಾಡಿದ್ರೆ ಏನಾಗುತ್ತಾಗ? ಆಗ ಮನಸ್ಸು ಬರುತ್ತೆ, ತೆಗೆದಾಕಿ ಅದು ಬಂಧಕವನ್ನು ಬಂಧ ಬಿಡಿಸ್ಬೇಕಾದ್ರೆ ದೇವರನ್ನು ನಾವು ಮೆಚ್ಚಿಸ್ಬೇಕು. ಮೆಚ್ಚೋದಕ್ಕೆ ಭಕ್ತಿ ಮಾಡಬೇಕು. ಮಕ್ಕಳಲ್ಲಿ ಆದರೆ ಪ್ರೀತಿ ಮಾಡಬೇಕು, ದೊಡ್ಡವರಲ್ಲಿ ಆದರೆ ಭಕ್ತಿ ಮಾಡಬೇಕು. ಅದು ಭಾರಿ ವಿಚಾರ. ಉಲ್ಟ ಬಟ್ಟೆ ದೊಡ್ಡವರಲ್ಲಿ ಸಣ್ಣವರು ಭಕ್ತಿ ಮಾಡಿ ಅಂತ ಕಾಲ ಬಂದುಬಿಟ್ಟಿದೆ. ಮಕ್ಕಳಲ್ಲಿ ಭಕ್ತಿ ಮಾಡಿ ಅಂತ ಅಣ್ಣ ಕೇಳೋದು ಗತಿ ಏನಾಗುತ್ತೆ? ಯೋಚನೆ ಮಾಡಿ. ಪ್ರೀತಿ ಬೇರೆ, ಭಕ್ತಿ ಬೇರೆ. ಸಣ್ಣವರಲ್ಲಿ ಪ್ರೀತಿ, ದೊಡ್ಡವರಲ್ಲಿ ಭಕ್ತಿ, ಸಮಾನರಲ್ಲಿ ಸ್ನೇಹ. ಮೂರು ಒಂದೇ ಸಂಬಂಧ, ಒಂದೇ ಸಂಬಂಧ, ಅಟ್ಯಾಚ್ಮೆಂಟೇ ಸಂಬಂಧ. ದೊಡ್ಡವರಲ್ಲಿ ಭಕ್ತಿಯಿಂದ ಅಟ್ಯಾಚ್ ಆಗಬೇಕು, ಸಮಾನಸ್ಕಂದರಲ್ಲಿ ಪ್ರೀತಿಯಿಂದ ಸ್ನೇಹದಿಂದ ಆಗಬೇಕು, ಸಣ್ಣವರಲ್ಲಿ ಪ್ರೀತಿಯಿಂದ ಆಗಬೇಕು. ಈ ಮೂರು ಸ್ಟೇಜನ್ನು ಬಿಟ್ಟುಬಿಟ್ರೆ ಮನುಷ್ಯ ಇರಲಿಕ್ಕಾಗೋದಿಲ್ಲ. ಆತ್ಮನಃ ಪಿತೃಪುತ್ರಾಭ್ಯಾಂ ಅನುಮೇಯೌ ಭವಾಪ್ಯಯೌ ಭವಾಪ್ಯಯೌ ಹಿ ಭೂತಾನಾಂ ಅಭಿಜ್ಞಾದ್ವಯ ಲಕ್ಷಣವು. ಆತ್ಮನಃ ಪಿತೃಪುತ್ರಾಭ್ಯಾಂ ಅನುಮೇಯೌ ಭವಾಪ್ಯಯೌ ಭವಾಪ್ಯಯೌ ಹಿ ಭೂತಾನಾಂ ಅಭಿಜ್ಞಾದ್ವಯ ಲಕ್ಷಣವು. ಅಭಿಮಾನ ಸ್ವೀಕಾರೋ ಜನ್ಮ ತದತ್ಯಂತ ವಿಸ್ಮೃತಿ ಮರಣಮಿತ್ಯುಕ್ತಂ ತದ್ವಯಂ ನಿಷ್ಪ್ರಮಾಣಕತ್ವೇನ ಮಾಯಾಮಯಂ ಕಿಂನ ಸ್ಯಾದತ್ರ ಆತ್ಮನಃ. ಇದೆಲ್ಲ ಒಪ್ಪೋದಿಲ್ಲರಿ, ಎಲ್ಲ ಸುಳ್ಳು ಒಂದು ಬಿಡ್ತೀವಿ ಅಂತ ಕೇಳಿದರೆ ಅನ್ನಕ್ಕೆ ಬರೋದಿಲ್ಲ ಅಂತ ಕಾರಣ ಕೊಡ್ತಾರೆ. ಆತ್ಮನು ದೇಹಸ್ಯ ಭವ ಅಪ್ಯಯೌ, ತನ್ನ ದೇಹ ಅಂಬೋದು ಅನಿತ್ಯ, ಅದು ಹುಟ್ಟುತ್ತೆ ಸಾಯುತ್ತೆ. ಭವಾಪ್ಯಯೌ ಅಂದ್ರೇನು? ಜನ್ಮನಾಶೌ. ಪಿತೃಪುತ್ರಾಭ್ಯಾಂ ಲಿಂಗಾಭ್ಯಾಂ ಅನುಮೇಯೌ ತಥಾಹಿ. ಅದು ದೃಷ್ಟಾಂತ ಎರಡು ತಗೋಬೇಕಂತೆ. ನಮ್ಮ ತಂದೆದೊಂದು ದೃಷ್ಟಾಂತ, ಮಗನದೊಂದು ದೃಷ್ಟಾಂತ, ಎರಡು ದೃಷ್ಟಾಂತ ತಗೊಂಡು ತಿಳ್ಕೋಬೇಕು ನಾವೇನಂತ. ಓ ದೇಹ ಅನಿತ್ಯ, ಜೀವ ನಿತ್ಯ ಅಂತೇಳಿ. ಹೇಗೆ ಅಂದರೆ, ಸ್ವದೇಹಾತ್ ಪುತ್ರದೇಹೋ ಜಾತಃ, ತನ್ನ ದೇಹದಿಂದ ಪುತ್ರನ ದೇಹ ಹುಟ್ಟಿತು. ತಸ್ಮಾತ್ ಜನ್ಮ ಸಿದ್ಧಂ, ಅದಕ್ಕೆ ಜನ್ಮ ಬಂತು. ತಥಾ ಪಿತೃಶರೀರಂಚ ವಿನಷ್ಟಂ ಪುತ್ರೇಣ ದೃಷ್ಟಂ, ತಂದೆ ಶರೀರ ನಾಶವಾಗಿದ್ದನ್ನು ಮಗನೇ ನೋಡ್ತಾನೆ, ಅವನಿಂದ ತನ್ನ ದೇಹ ಬಂದಿದೆ ಈ ಮಧ್ಯೆ. ಯತ್ತಸ್ಮಾತ್ ತದಪಿ ಪ್ರತ್ಯಕ್ಷಂ ಸಿದ್ಧಮೇವ, ಎರಡೂ ಪ್ರತ್ಯಕ್ಷಿಸಿದ್ದ, ತನ್ನ ದೇಹ ಬಂದಿದ್ದು ತನ್ನ ತಂದೆಯಿಂದ, ತನ್ನ ಮಗನ ದೇಹ ಬಂದಿದ್ದು ತನ್ನ ದೇಹದಿಂದ. ಅಂದಮೇಲೆ ದೇಹಕ್ಕಿದೇನೆ ಅಂತ ಏನಿದೆ ಅಂತಾಯ್ತು, ಈಗ ಹುಟ್ಟಿದೆ ಅಂತಾಯ್ತು. ಅದೇ ರೀತಿಯಲ್ಲಿ ತಂದೆ ದೇಹ ಹೋಯಿತು, ತಿಳಿತಾ ನನ್ನ ದೇಹನೂ ಹೋಗೇ ಹೋಗುತ್ತಾಗೆ ನಾಶನೂ ತಿಳ್ಕೊಬೇಕು. ದೇಹ ಬಂದಿದ್ದು ಗೊತ್ತು, ದೇಹ ಹೋಗಿದ್ದು ಗೊತ್ತು. ಅದೇ ರೀತಿಯೇ ಪ್ರತಿಯೊಬ್ಬರ ಹುಟ್ಟು ಸಾವುಗಳ ಹಿನ್ನೆಲೆ ಏನಿರುತ್ತೆ? ಈಗ ಯಾರು ನಾಮಕರಣಕ್ಕೆ ಯಾತಕ್ಕೆ ಹೋಗಬೇಕು ಅಂದರೆ ನಮಗೂ ನಾಮಕರಣ ಆಗಿತ್ತು, ನಮಗೂ ಹುಟ್ಟಿತ್ತು ಅಂತ ಎತ್ತಿರಿಗೆ ಪಡ್ಕೊಳ್ಳೋದಕ್ಕೋಸ್ಕರ. ಇವ್ರಿಗೆ ಮಾತ್ರ ನಮ್ಮದು ಅದೇ ಪ್ರೊಸೆಸ್ ದಾಟಿ ಬಂದಿರೋ. ಸತ್ತವ್ರ ನೋಡಿಗೆ ಜಾತಕ್ಕೆ ಹೋಗೋದಕ್ಕೆ ಕೇಳಿದ್ರೆ ನಮ್ಮದು ಗತಿ ಅದೇ ಆಗುತ್ತೆ. ನಾಳೆ ಒಂದು ಫೈನ್ ಡೇ ಏನಾಗುತ್ತೆ, ಅದೇ ಪರಿಸ್ಥಿತಿ ಬರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ. ಆದ್ದರಿಂದಲೇ ಹುಟ್ಟು ಸಾವುಗಳ ಎಚ್ಚರಿಕೆಗೋಸ್ಕರ ಈ ನಾಮಕರಣ, ಈ ಅಂತ್ಯ ಸಂಸ್ಕಾರಗಳೆಲ್ಲ ವಿಹಿತವಾಗಿದೆ, ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ತಥಾ ಪಿತೃಶರೀರಂಚ ವಿನಷ್ಟಂ ಪುತ್ರೇಣ ದೃಷ್ಟಂ ಯತ್ ತಸ್ಮಾತ್ ತದಪಿ ಪ್ರತ್ಯಕ್ಷಂ ಸಿದ್ಧಂ ಏವಂ ದೇಹಸ್ಯ ಜನನ ಮರಣೇ ಸಿದ್ಧೇ ಇತಿ ಭಾವ. ಅದೇ ಹೇಳಿದ್ದು, ತಂದೆ ಇದ್ದಾನೆ ಮೃತನಾಗಿಬಿಟ್ಟಿದ್ದಾನೆ, ಗೊತ್ತಾಯ್ತಾ, ತಂದೆ ಬದುಕಿದ್ದಾನೆ ಮೃತನಾಗಿಬಿಟ್ಟಿದ್ದಾನೆ. ಬದುಕಿನ ತಂದೆನ ಬೆಂಕಿ ಹಚ್ಚಿದ, ಮರಡರು ಅಂತ ದೊಡ್ಡ ಕೇಸ್ ಹಾಕ್ಬಿಡ್ತಾನೆ. ಆಮೇಲೆ ದೇಹ ತಂದೆ ಹೋಗಿಬಿಟ್ಟ, ಅವನು ಸುಡದೆ ಹೋದರೆ ಎಂಥ ಅಯೋಗ್ಯ ಮಗ ಅಂತವೇ ಇರ್ತಾನೆ. ಬದುಕಿದಾಗ ಸುಟ್ಟರೆ ಅಯೋಗ್ಯ ಮಗ, ಅರ್ಥ ಆಯ್ತಾ? ಸತ್ವೇ ಸಂಧಿ ಸಂಸ್ಕಾರ ಮಾಡಿದ್ರೆ ಅಯೋಗ್ಯ ಮಗ, ಯಾಕೆ ಅಲ್ಲಿ ಮಾಡಬೇಕಾಗಿತ್ತು ಮಾಡ್ತಾ ಇಲ್ಲ, ಇಲ್ಲಿ ಮಾಡಿಕೊಡೋದು ಮಾಡ್ತಾ ಇದ್ದ, ಅರ್ಥ ಆಯ್ತಾ? ದೇಹ ಇದ್ದಾಗ ರಕ್ಷಣೆ ಮಾಡಬೇಕಿತ್ತು, ನಾಶ ಮಾಡಿಬಿಟ್ಟ. ಅಲ್ಲಿ ನಾಶ ಮಾಡಬೇಕಾಗಿತ್ತು, ರಕ್ಷಣೆ ಮಾಡಕ್ಕೆ ಶುರು ಮಾಡಿದ. ಇದೆಲ್ಲ ವಿರುದ್ಧ ಪದಗಳು. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಕೂಡ ಏನು ಮಾಡಬೇಕೀಗ, ದೇಹವನ್ನು ನಾಶ ಅದು ಅರ್ಥ ಮಾಡಿಕೊಳ್ಳೋದಕ್ಕೇನೆ ಅಜ್ಜ ಸಂಸ್ಕಾರ ಯೋಚನೆ ಮಾಡಬೇಕು. ದೇಹ ಕೊಟ್ಟ ತಂದೆ, ದೇಹ ತನ್ನ ದೇಹ ತಂದೆ ಕೊಟ್ಟ, ಆತನ ದೇಹ ತಾನೇನು ಮಾಡ್ತಿದ್ದಾನೆ? ಈಗ ತಾನು ದಹನ ಮಾಡ್ತಾ ಇದ್ದ. ದೇಹ ಕೊಟ್ಟ ತಂದೆಯ ದೇಹನ ತಾನು ದಹನ ಮಾಡ್ತಾ ಇದ್ದ. ಸೊ ತಾನು ದೇಹ ಕೊಟ್ಟವಾಗ ತನ್ನ ದೇಹ ಏನು ಮಾಡ್ತಾನೆ? ಆಮೇಲೆ ತಾನು ದಹನ ಮಾಡ್ತಾನೆ. ಅದೊಂದು ಕರ್ತವ್ಯ, ಅದು ಒಪ್ಪಿಸ್ತಾ ಇಲ್ಲ. ಅಕೌಂಟ್ ಎಲ್ಲ ರಿಲೀವ್ ಆಗೋರು ಏನು ಮಾಡಬೇಕು? ಲಿಂಕ್ ಇರಬೇಕು. ರಿಲೀವ್ ಆಗ ಯಾರಿಗೋ ಚಾರ್ಜ್ ಕೊಟ್ಟರೆಲ್ಲ ಕನ್ಸರ್ನ್ಡ್ ಚಾರ್ಜ್ ಕೊಡಬೇಕು. ಆದ್ದರಿಂದ ಉಳಿದವರಿಗೆ ಚಾರ್ಜ್ ಕೊಟ್ಟರೆ ಅದನ್ನು ರಿಲೀಫ್ ಅಂತ ಕರೆಯೋದಿಲ್ಲ, ಅದು ಆಬ್ಸೆಂಟ್ಸ್ ಅಂತ ಕರೀತಾರೆ ಅಷ್ಟೇ. ಆದ್ದರಿಂದ ತಂದೆಯ ಕರ್ತವ್ಯ ಒಂದಿದೆ, ಮಗನ ಕರ್ತವ್ಯ ಒಂದಿದೆ. ಇವತ್ತು ಎರಡು ಕರ್ತವ್ಯನೂ ಅದಕ್ಕೆ ಅರ್ಥ ಕಳ್ಕೊಳ್ತಿರೋದನ್ನು ಪದಿತಿಯಾಗುತ್ತೆ. ತರೋರ್ ಬೀಜ ವಿಕಾರಾಭ್ಯಾಮ್, ಆ ದೃಷ್ಟಾಂತ ನೋಡಿಕೊಂಡು ಅರ್ಥ ಮಾಡಿಕೊಳ್ಳಿ. ನನ್ನ ತರ್ಹಿ ದೇಹಸ್ಯ ವಿದ್ಯಮಾನೇ ಜಾತೋ ಮೃತಃ ಇತಿ ಚೇತನ ವಿಷಯತ್ವೇನ ಕಥಂ ವ್ಯಪದಿಶ್ಯೇತ ಇತಿ ತತ್ರಾಹ ಭವಾಪ್ಯಯೋ ಇತಿ. ವಸ್ತೂನಾಂ ಸ್ಥಿತ್ಯಾನಾಂ ಜೀವಾನಾಂ ಜಾತೋಹಂ ಮೃತೋಹಂ ಇತಿ ವ್ಯಪದಿಶ್ಯಮಾನೌ ಭವಾಪ್ಯಯೌ ಅಭಿಜ್ಞಾದ್ವಯ ಲಕ್ಷಣೌ ಅಭಿಜ್ಞಾದ್ವಯಂ ಜಾತೋ ಮೃತಃ ಇತ್ಯಭಿಮಾನದ್ವಯಮೇವ ಲಕ್ಷಣಂ ಯಯೋಹ ತೌ ಯಥಾ. ಆದ್ದರಿಂದ ಹುಟ್ಟೋದಕ್ಕೂ ಅಭಿಮಾನ, ಸಾಯೋದು ಅಭಿಮಾನ ಬಿಡೋದು ಅಂತ ಅರ್ಥ ಮಾಡಿಕೊಂಡು, ತಸ್ಮಾತ್ ವ್ಯಪದೇಶ ಇತಿ ಭಾವ. ಜೀವನ ನಿತ್ಯತ್ವನೂ ಅರ್ಥ ಮಾಡಿಕೊಂಡು, ದೇಹಕ್ಕೆ ನಿತ್ಯನೂ ಅರ್ಥ ಮಾಡಿಕೊಂಡ್ರೆ ಆಗ ಸಂಸಾರದ ಬಿಡುಗಡೆಗೆ ಹಾದಿ ಸಿಗುತ್ತೆ. ತರೋಹೋ ಬೀಜ ವಿಕಾರಾಭ್ಯಾಂ ಯೋ ವಿದ್ವಾನ್ ಜನ್ಮ ಸಂಯಮೀ ತರೋರ್ವಿಲಕ್ಷಣೋ ದೃಷ್ಟ ಏವಂ ದ್ರಷ್ಟಾತನೋ ಪೃಥಕ್. ತರೋಹೋ ಬೀಜ ವಿಕಾರಾಭ್ಯಾಂ ಯಃ ವಿದ್ವಾನ್ ಜನ್ಮ ಸಂಯಮೌ ತರೋಹೋ ವಿಲಕ್ಷಣ ದೃಷ್ಟ ಏವಂ ದ್ರಷ್ಟ ತನೋಹೋ ಪೃಥಕ್. ಬೀಜ ಇದೆ, ವೃಕ್ಷ ಇದೆ, ಬೀಜದಿಂದ ವೃಕ್ಷ ಹುಟ್ಟಿತು. ಆದರೆ ಬೀಜನೇ ವೃಕ್ಷ ಅಲ್ಲ, ವೃಕ್ಷನೇ ಬೀಜ ಅಲ್ಲ, ಅದರಿಂದ ಹುಟ್ಟಿತು. ಅದೇ ರೀತಿಯೇ ಹುಟ್ಟು ಸಾವುಗಳು ದೇಹಕ್ಕೆ ಹೊರತು ಜೀವನಿಗೆ ಅಲ್ಲ ಅಂತ ತಿಳಿಬೇಕು. ಅದನ್ನು ಹೇಳ್ತಾರೆ. ಅಭಿಮಾನ ಮಾತ್ರಮಿತಿ ಸಮರ್ಥನೇನ ಕಿಂ ಪ್ರಯೋಜನಮಿತ್ಯ ಆಶಂಕ್ಯ ಅಭಿಮಾನತ್ಯಾಗೇನ ಸಂಯಮ ಲಕ್ಷಣೋ ಅರ್ಥ ಇತಿ ಭಾವೇನಾಹ ತರೋರಿತಿ. ಯಹ ತರೋಹೋ ಜನ್ಮ ಸಂಯಮೋ ಬೀಜ ವಿಕಾರಾಭ್ಯಾಂ ಬೀಜಾತ್ ವಿಕಾರಾಯ ವಿದ್ವಾನ್ ಜಾನಾತಿ. ತರೋಹೋ ಜನ್ಮ ಸಂಯಮವು ವೃಕ್ಷ ಹುಟ್ಟೋದು, ವೃಕ್ಷ ಬೆಳೆಯೋದು ಆ ಬೀಜದ ವಿಕಾರದ ಫಲದಿಂದಾಗಿ ಬಂತು. ಬೀಜ ಪ್ಲಸ್ ಅದರ ಚೇಂಜ್, ಟ್ರಾನ್ಸ್ಫಾರ್ಮೇಷನ್. ಯಥಾ ತೇನ ವಿದುಷ ಸರ್ವಂತ ಸ್ಥಿತ ಆತ್ಮ ತನ್ನಿಯಾಮಕ ಪರಮಾತ್ಮ ತರೋರ್ ವಿಲಕ್ಷಣೋ ದೃಷ್ಟ. ದೇವಿ ಯಾವ ರೀತಿಯಲ್ಲಿ ಒಂದು ಬೀಜ, ಒಂದು ಕಡೆ ಬೀಜ ಬೆಳೆಸೋನು, ಒಂದು ಕಡೆಯ ವೃಕ್ಷ, ಮೂರಿದೆ ಈಗ. ಮೂರರಲ್ಲಿ ಬೀಜ ವೃಕ್ಷ, ಬೀಜ ಬೆಳೆಸೋನು. ಅದಾವೆಲ್ಲ ಜೀವರೆಲ್ಲ ಬೀಜ ಇದ್ದಂತೆ, ದೇಹಾದಿಗಳೆಲ್ಲ ವೃಕ್ಷ ಇದ್ದಂತೆ, ಪರಮಾತ್ಮ ಬೆಳೆಸೋನಿದ್ದಂತೆ. ಅವನಿಗೆ ವಿಕಾರ ಇಲ್ಲ, ಅವನು ಹಾಗೇನು ಮಾಡ್ಕೊಂಡಿರ್ತಾನೆ, ಇವರು ಚೇಂಜಸ್ ಆಗ್ತಾ ಹೋಗ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಮೂರು ಅದಕ್ಕೆ ಜೀವೇಶ್ವರ ಭೇದ, ಜೀವ ಈಶ್ವರ ಜಡ ಮೂರು ಯಾತಕ್ಕೆ ಒಪ್ಪಬೇಕು ಅಂದರೆ ಸೃಷ್ಟಿಯಾಗಲಿಕ್ಕೆ ಮೂರು ಬೇಕೇ ಬೇಕು. ತೋಟ ಮಾಡಬೇಕಾದ್ರೆ ಏನು ಬೇಕು ಅವನಿಗೆ? ಒಂದು ಬೀಜ ಬೇಕು, ಮುಂದೆ ವೃಕ್ಷ ಆಗುತ್ತೆ, ತೋಟಿಗೆ ಒಬ್ಬನು ಬೇಕೇ ಬೇಕು. ಸೊ ಮೂರು ಒಪ್ಪದೆ ಹೋದರೆ ಕ್ರಿಯೇಷನ್ನೇ ಒಪ್ಪಲಿಕ್ಕೆ ಬರೋದಿಲ್ಲ, ನಾಶನೂ ಒಪ್ಪಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅಚ್ಚ ಪಂಚಭೇದ ಅಂತ ಒಪ್ಪೋದು ಅಂದ್ರೆ ಒಂದೇ, ಮೂರು ಡಿಫರೆಂಟ್ ಎಂಟಿಟೀಸ್ ಒಪ್ಪೋದು ಅಂದ್ರೆ ಒಂದೇ. ಒಬ್ಬನೇ ತೋಟಿಗೆ ಇದ್ದ, ಏನು ಮಾಡೋ, ಬೀಜನೇ ಇಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ರೈತರ ಗಲಾಟೆ, ಬೀಜ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡ್ತಾರಂತಲ್ಲ, ಹಾಗಾಗುತ್ತೆ. ಇನ್ನು ಬೀಜ ಇದೆ, ಅದು ಮಾಡೋರೇ ಇಲ್ಲ, ಅದು ಹೋಯ್ತು, ಎರಡೂ ಹೋಗಿ ಲಿಂಕ್ ಆಯ್ತು. ಅದು ದೇವರು ಬೇಕು, ಜೀವನೂ ಬೇಕು. ಜಡ ಪದಾರ್ಥ ಇಲ್ಲದೆ ಹೋದರೆ ಸೃಷ್ಟಿ ನಡೆಯೋದೇ ಇಲ್ಲ. ವೃಕ್ಷದೊಳಗೆ ಜೀವ ಇದ್ದಾನೆ, ಆದರೆ ವೃಕ್ಷಕ್ಕೆ ದೇಹ ಬೆಳೀತಕ್ಕಂಥ ಒಂದು ಹೊರಗಿನ ಫಾರಂ ಇದೆ, ಅದು ಇರಬೇಕು. ಮೂರು ಸೇರಿದಾಗ ಏನಾಯ್ತು? ಅದು ಸೃಷ್ಟಿಯಾಯಿತು. ಆದ್ದರಿಂದ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಅಂತ ಹೇಳ್ತಾ ಏನು ಹೇಳ್ತಾರೆ, ವಿಶ್ವೋದಯ ಸ್ಥಿತಿ ಲಯೋ ನಿಯತಿ ಪ್ರದಾಯ. ನಾರಾಯಣ ನಿಮಿತ್ತ ಕಾರಣ. ನಾವು ಬೀಜ ವೃಕ್ಷ ಎರಡನ್ನು ಬಿಟ್ಟು ತೋಟಿಗೆ ನತ್ತು ಹೋಗ್ತೇವೆ. ಏನೋ ಬೇಕಾಗಿದೆ ನಮಗೀಗ, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ನಮೀಗ? ಆ ಚೇತನ, ದೊಡ್ಡ ಚೇತನ ಕಾಂಟ್ಯಾಕ್ಟ್ ಮಾಡೋದು. ಇದನ್ನೆಲ್ಲ ಕಾಂಟ್ಯಾಕ್ಟ್ ವೃಕ್ಷನೇ ಕೇಳೋದಕ್ಕಾಗೋದಿಲ್ಲ, ಗಿಡ ಕೊಡು ಹಣ್ಣು ಕೊಡು ಅಂತ ಕೇಳೋಕ್ಕಾಗೋದಿಲ್ಲ. ಯಾಕೆ? ಅದಕ್ಕೆ ಆ ಸಾಮರ್ಥ್ಯ ಸ್ವಾತಂತ್ರ್ಯ ಇಲ್ಲ, ಅದಕ್ಕೆ ಪರಿಜ್ಞಾನ ಇಲ್ಲ, ಸ್ವಾತಂತ್ರ್ಯ ಇಲ್ಲ. ಆ ಓನರ್ಗೆ ಹೇಗೆ ಸ್ವಾಮಿ ಶಕ್ತಿ ಇರುತ್ತೋ ಹಾಗೆ ದೇವರನ್ನು ಕೇಳಬೇಕು ಅಂತ ಅರ್ಥ. ಆ ಪರಮಾತ್ಮ ತರೋ ನಿವರ್ಷೋಡೋ ದೃಷ್ಟ ಏವಂ ದೇಹಸ್ಯ ಜನ್ಮ ಸಂಯಮವು ದೃಷ್ಟ ಜೀವ ತನ್ನಿಯಾಮಕ ಸರ್ವಜ್ಞ ಪರಮಾತ್ಮ ಚ ತನೋ ಪೃಥಕ್ ಭಿನ್ನ ಇತ್ಯರ್ಥ. ಆ ಜೀವ ಬೇರೆ, ವೃಕ್ಷ ಬೇರೆ, ಅದೇ ರೀತಿಯೇ ಈ ಪರಮಾತ್ಮ ಬೇರೆ ಸ್ಪಷ್ಟ ತಿಳಿಬೇಕು. ಅನೇನ ತರೋರ್ಬೀಜ ವಿಕಾರ ದೃಷ್ಟಾಂತೇನ ವಿದ್ವಾನ್ ದೇಹಾಭಿಮಾನಂ ತ್ಯಕ್ತ ಸಂಯಮಂ ಯಾತಿ ಸರ್ವಸ್ಮಾಧರೇ ಭೇದಂಚ ಜಾನಾತಿ ಇತ್ಯುಕ್ತ. ಇದು ಅರ್ಥ ಮಾಡಿಕೊಂಡವರಿಗೆ ಯಾವ ಗೊಂದಲ ಬರೋದಿಲ್ಲ. ಅತ್ರ ಕಿಂ ಪ್ರಮಾಣಮಿತ್ಯತೋ ವಾಹ ಅತರೋರಿತಿ ವಿದ್ವದ್ದರ್ಶನಂ ಮಾನಮಿತ್ಯರ್ಥ. ಅದು ಜ್ಞಾನಿಗಳನ್ನು ವಿದ್ವಾನ್ ಅಂತ ಹೇಳಿದ್ರಿಂದ ಇದು ಸಣ್ಣವರಿಗೆಲ್ಲ ಅರ್ಥ ಆಗಲ್ಲ, ತಿಳುವಳಿಕೆ ಬೇಕು. ಬಾಟನಿ ಓದೋರಿಗೆಲ್ಲ ಕ್ಲಿಯರ್ ಆಗಿ ಅರ್ಥ. ಬಾಟನಿ ನಾಲೆಜ್ ಎಷ್ಟು ಮುಖ್ಯನೋ ಆ ಸಸ್ಯಶಾಸ್ತ್ರ ಬಗ್ಗೆ ತಿಳ್ಕೋಬೇಕಾದ್ರೆ ಅಧ್ಯಾತ್ಮಶಾಸ್ತ್ರ ನಮಗೆ ಮುಖ್ಯ. ಜೀವ ದೇಹ ಜೀವ ದೇವ ಮೂರು ಜನ ತಿಳ್ಕೋಬೇಕಾದ್ರೆ ಶಾಸ್ತ್ರಜ್ಞಾನ ಬೇಕು, ಇಲ್ದೋದ್ರೆ ಆಗೋದಿಲ್ಲ. ವಿದ್ವಾನ್ ಅನ್ನೋ ಪದ ಅದಕ್ಕೆ ಉಪಯೋಗಿಸಿದರು. ಅಲ್ಲಿದ್ದು ಯೋ ವಿದ್ವಾನ್ ಜನ್ಮ ಸಂಯಮವು ಅಂತ ಕರೆದ್ರಲ್ಲ ಅದಕ್ಕೆ. ಅತ್ರ ಕಿಂ ಪ್ರಮಾಣ ಯೋ ಬೀಜ ವಿಕಾರಾಭ್ಯಾಂ ತರೋರ್ಜನ್ಮ ಸಂಯಮವು ವಿದ್ವಾನ್ ತರೋರವಸ್ಥಾಂಗತ ತೇನ ತರೋರ್ವಿಲಕ್ಷಣೋ ಯಥಾ ದೃಷ್ಟ ಏವಂ ದೇಹಸ್ಯ ಜನ್ಮಾದೇಹೇ ದೃಷ್ಟ ಜೀವಸ್ತು ಶರೀರಾದ್ ಭಿನ್ನ ಇತಿ ಸ್ವಾನುಭವ ಸಿದ್ಧ ಮುಕ್ತಮಿತಿ ಭಾವ. ಪ್ರತಿಯೊಬ್ಬ ಜೀವನಿಗಳು ಅನುಭವದಿಂದ ಗೊತ್ತಾಗುತ್ತೆ ತಾನು ಬೇರೆ ತನ್ನ ದೇಹ ಬೇರೆ. ಬೀಜಾದಿ ಅವಸ್ಥಾ ಸಂಯುಕ್ತ ವೃಕ್ಷಾತ್ ದೃಷ್ಟ ಯಥಾ ಪೃಥಕ್ ಏವಂ ವಿಕಾರಿಣೋ ವಿಷ್ಣು ಜೀವಶ್ಚ ಪೃಥಗೇವತು. ಬೀಜಾದಿಗಳ ಅವಸ್ಥೆಯನ್ನು ನೋಡತಕ್ಕಂಥ ಒಬ್ಬ ವ್ಯಕ್ತಿ ವೃಕ್ಷದಿಂದ ಭಿನ್ನನಾಗಿ ಜೀವದಿಂದ ಭಿನ್ನನಾಗಿ ಇದ್ದಾನೋ ಅದೇ ರೀತಿಯಲ್ಲಿ ವಿಕಾರವಾಗತಕ್ಕಂಥ ದೇಹ ವಿಕಾರವಿಲ್ಲದ ಜೀವ ಅದು ನೋಡ್ತಕ್ಕಂಥ ಪರಮಾತ್ಮ ವಿಷ್ಣು ಜೀವಶ್ಚ ಪೃಥಗೇವತು. ವಿಷ್ಣುವೇ ಬೇರೆ ಜೀವನೇ ಬೇರೆ ಅಲ್ಲಿದ್ದ ಹಾಗೆ. ಪ್ರಕೃತೇರೇವಂ ಆತ್ಮಾನಂ ಅವಿವಿಚ್ಚಾಬುಧ ಪುಮಾನ್ ತತ್ವೇನ ಸ್ಪರ್ಶ ಸಮೂಢ ಸಂಸಾರಂ ಪ್ರತಿಪದ್ಯತೆ. ಈ ತಿಳುವಳಿಕೆ ಇಲ್ಲದವರು ಏನು ಮಾಡ್ತಾರೆ ಅಂದರೆ ಪ್ರಕೃತೇಹೇ ಏವಂ ಆತ್ಮಾನಂ ಅವಿವಿಚ್ಚ. ಈಗ ಪ್ರಕೃತಿಯಿಂದ ಪರಮಾತ್ಮನಿಂದ ತನ್ನನ್ನು ಬೇರೆ ಅಂತ ತಿಳ್ಕೊಳ್ಳದೇ ಇರತಕ್ಕಂತಹ ಅವಿವಿಚ್ಚ ತಿಳ್ಕೊಳ್ಳದೇ ಇದ್ದಂಥ ಅಬುಧ ತಿಳುವಳಿಕೆ ಇಲ್ಲದೇ ಇರತಕ್ಕಂಥ ಪುಮಾನ್ ಮನುಷ್ಯ ಇದ್ದಾನಲ್ಲ ತತ್ವೇನ ಸ್ಪರ್ಶ ಸಮೂಢ ತತ್ವಜ್ಞಾನ ರಹಿತನಾಗಿ ಸಂಸಾರಂ ಪ್ರತಿಪದ್ಯತೆ ಸಂಸಾರಕ್ಕೆ ಬಿಡ್ತಾನೆ ಬಂದು. ವಿವೇಕ ಇದ್ದವನು ಸಂಸಾರ ದಾಡ್ತಾನೆ, ವಿವೇಕ ಇಲ್ಲದವನು ಸಂಸಾರದಲ್ಲಿ ಬಿಡ್ತಾನೆ. ವಿಕಾರಿಣೋ ದೇಹ ಜೀವ ಪರಮಾತ್ಮನೋ ಭೇದೇನ ಜ್ಞಾನಂ ಮುಕ್ತಿ ಸಾಧನಂ ತದಭೇದ ಜ್ಞಾನಂ ಸಂಸಾರ ಕಾರಣ ಮಿತ್ಯಾ ಪ್ರಕೃತೇ ರೀತಿ. ಪ್ರಕೃತೇ ದೇಹಾದೇಹೇ ಆತ್ಮಾನಂ ಜೀವಂ ಪರಮಾತ್ಮನಂಚ ಪರತತ್ವೇನ ವಿವಿಚ್ಚ. ತಾತ್ವಿಕವಾಗಿ ತಿಳ್ಕೊಳ್ಳದೆ ಹೋದರೆ ಸಮ್ಯಕ್ ಭಿನ್ನಂ ಅಜ್ಞಾತ್ವ ಅತಯವ ಅಬುಧ ತಿಳುವಳಿಕೆ ಇರೋದು. ಬುಧ ಅಂದರೆ ಜ್ಞಾನಿ, ಕೇಳು ಚಿತ್ತೈಸುವುದು ಬುಧರು ಅಂತ ಹೇಳ್ತಾರಲ್ಲ ಹಾಗೆ. ಅಬುಧರು ಅಂದರೆ ಜ್ಞಾನಿಗಳಲ್ಲದವರು. ಪುಮಾನ್ ಸಂಸಾರಂ ಪ್ರತಿಪದ್ಯತೆ ಅಜ್ಞಾನೇ ನಿಮಿತ್ತಮಾಹ ಸ್ಪರ್ಶೇತಿ. ಅಜ್ಞಾನೇ ನಿಮಿತ್ತಮಾಹ ಸ್ಪರ್ಶೇತಿ. ಯಾತಕ್ಕೆ ಸ್ಪರ್ಶ್ಯಾಹ ವಿಷಯಾಹ ತತ್ರ ಆಸಕ್ತತ್ವಾತ್ ಮೂಢಃ ವಿಶೇಷಿ ಸಂಸ್ಪರ್ಶಜಾ ಭೋಗಾಹ ದುಃಖ ಯೋನಯೇವತೆ ಆದ್ಯಂತವಂತ ಕೌಂತೇಯ ನತೇಷು ರಮತೆ ಬುಧಃ. ಅಲ್ಲೂ ಬುಧ ಇಲ್ಲೂ ಬುಧ. ಬುಧ ಅಂದರೆ ಜ್ಞಾನಿಯಾದವನು ಎಂದೂ ಕೂಡ ವಿಷಯಗಳಲ್ಲಿ ಮಗ್ನನಾಗೋದಿಲ್ಲ. ಈ ವಿಷಯಗಳಲ್ಲಿ ಮಗ್ನನಾಗೋನು ಜ್ಞಾನಿಯಲ್ಲ, ಎರಡಿರಬೇಕು. ವಿಷಯದಲ್ಲಿ ಮಗ್ನನಾಗೋನು ಜ್ಞಾನಿಯಲ್ಲ, ಜ್ಞಾನಿ ಆದವನು ಮಗ್ನನಾಗೋದಿಲ್ಲ. ಅದನ್ನು ಹೇಳ್ತಾ ನಮ್ಮ ಲೋಕದೃಷ್ಟ ಅಂತಾನೆ. ಎಲೆಕ್ಟ್ರಿಷಿಯನ್ ಬರ್ತಾನೆ, ಶಾಕ್ ಹೊಡಿಸ್ಕೊಳ್ಳದೆ ರಿಪೇರಿ ಮಾಡ್ತಾನೆ. ಇವನು ಮುಟ್ಟಕ್ಕೆ ಹೋಗಿ ರಿಪೇರಿ ಕೂಡ ಮಾಡೋದಿಲ್ಲ, ಶಾಕ್ ಹೊಡಿಸ್ಕೊಂಡು ಕೂತಿರ್ತಾನೆ. ಆ ಥರ ರಿಪೇರಿ ಮಾಡದೇ ಶಾಕ್ ಹೊಡಿಸ್ಕೊಳ್ಳಿ. ಇವನು ರಿಪೇರಿ ಮಾಡಿ ಶಾಕ್ ಹೊಡಿಸ್ಕೊಳ್ಳೋದನ್ನು ಅವನು ಏನಾಗಿದೆ, ಅವನಿಗೆ ತಿಳುವಳಿಕೆ ಇದೆ, ತಿಳುವಳಿಕೆ ಇಲ್ಲ. ಆದ್ದರಿಂದ ಎಲ್ಲಿ ಶಾಕ್ ಹೊಡೆಯುತ್ತೆ ಅದೆಲ್ಲ ಯೋಚನೆ ಮಾಡ್ತಾನೆ. ಫಸ್ಟ್ ಸುಮ್ಮನೆ ಕೈ ಹಾಕೋದಿಲ್ಲ, ಫಸ್ಟ್ ಅವನು ಟೆಸ್ಟ್ ಮಾಡ್ತಾನೆ. ಟೆಸ್ಟರಿಂದ ಉಪಯೋಗಿಸಿಬಿಟ್ಟು ಕರೆಂಟ್ ಇಲ್ಲ ಗಟ್ಟಿ ಮಾಡ್ಕೊಂಡು ಮುಟ್ತಾನೆ. ಇವನೇನು ಮಾಡ್ತಾನೆ, ಮುಟ್ಟೆ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾನೆ, ಫಜೀತಿ ಆಗುತ್ತೆ. ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಅನುಭವವನ್ನು ಇಟ್ಕೊಂಡು ಮಾಡೋಕ್ಕೆ ಹೊರಟ್ರೆ ಫಜೀತಿ ಆಗಿಬಿಡುತ್ತೆ. ಪ್ರತಿಯೊಂದನ್ನು ಎಕ್ಸ್ಪೀರಿಯೆನ್ಸ್ ಆಗಬೇಕು. ಸಾವಿನ ಸಾಯುವರು ನಂಬೋದಿಲ್ಲ ಅಂದರೆ ಸತ್ತೋದ ನಂಬ ಉಪಯೋಗಿನಿ. ಮಧ್ಯವು ಕೆಲವು ವಿಷಯಗಳನ್ನು ತಾನೇ ನಂಬೋದಕ್ಕೆ ಕೊಡೋ ಸಾಧ್ಯ, ಇನ್ನೊಬ್ಬರು ನೋಡಿ ಕಲಿಬೇಕೇ ಹೊರತು ತಾನೇ ಮಾಡೋಕ್ಕಾಗೋದಿಲ್ಲ. ಸ್ಪರ್ಶ ವಿಷಯ ತತ್ರ ಅಸಕ್ತತ್ವಾದ ಮೂಢ ಸತ್ವಸಂಗಾತ್ ಋಷೀನ್ ದೇವಾನ್ ರಜಸ ಅಸುರ ಮಾನುಷಾನ್ ತಮಸಾ ಭೂತತಿರ್ಯಕ್ತ್ವ ಭ್ರಾಮಿನ ಭ್ರಮಿತ ಯಾತಿ ಕರ್ಮಭಿ. ಈಗ ಈ ದೇಹ ಬಂದುಬಿಡ್ತೀಗ ಮುಂದೇನಾಗ್ತಾನೆ ಅಂತ ಕೇಳಿದರೆ ಸತ್ವಸಂಗಾತ್ ಋಷೀನ್ ದೇವಾನ್ ಸಾತ್ವಿಕ ಗುಣ ಸಂಘ ಬಂದಾಗ ದೇವ ಋಷಿ ದೇಹ ಇತ್ಯಾದಿಗಳು ಬರುತ್ತೆ, ಅಥವಾ ಋಷಿಗಳ ಸಹವಾಸ ದೇವತೆಗಳ ಸಹವಾಸ ಬರುತ್ತೆ. ರಜಸ ಅಸುರ ಮಾನುಷಾನ್, ರಜಗುಣ ಜಾಸ್ತಿ ಇದ್ದಾಗ ಅಸುರ ಮಾನುಷದ ಸಂಪರ್ಕವನ್ನು ಹೊಂದ್ತಾನೆ. ತಮಸ ಭೂತ ತಿರ್ಯಕ್ತ್ವ, ಭೂತಗಳಾಗೋದು ತಿರ್ಯಕ್ತ್ವ, ಪ್ರೇತಗಳಾಗೋದು ತಿರ್ಯಕ್ತ್ವ ಅಂದರೆ ಪ್ರಾಣಿಗಳಾಗಿ ಹುಟ್ಟೋದು, ತಮೋ ಗುಣವಿದ್ದಾಗ ಆಗ್ತದೆ. ಕಾಮಿತೋ ಯಾತಿ ಕರ್ಮಭಿ, ಅಲ್ಲಿ ಬಂತಲ್ಲ, ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾ ಮಧ್ಯೆ ತಿಷ್ಠಂತಿ ರಾಜಸಾಹ ಜಗನ್ಯಗುಣ ವೃತ್ತಿಸ್ಥಾಹ ಅಥೋ ಗಚ್ಚಂತಿ ತಾಮಸ. ಅದೇ ಮೂರನ್ನು ಹೇಳಿದ್ದೀಗ. ಮೇಲೆ ಹೋಗೋದು ಅಂದ್ರೇನು, ಋಷಿಗಳ ದೇವತೆಗಳ ಕಾಂಟ್ಯಾಕ್ಟ್ ಬಂದರೆ ಮೇಲೆ ಹೋದಾಗ ಲೆಕ್ಕ. ಆಮೇಲೆ ಅವಸರ ಮಾನುಷರಾಗೋದು ಅಂದ್ರೇನು, ಅವ್ರ ಕಾಂಟ್ಯಾಕ್ಟ್ ಬಂದರೆ ರಜೋಗುಣ ಬಂದಿದೆ ಅಂತ ಅರ್ಥ. ಭೂತ ಪ್ರೇತಗಳ ಕಾಂಟ್ಯಾಕ್ಟು ತಿರ್ಯಜ್ಞೋನಿ ಬಂದರೆ ಇದೇ ಕಷ್ಟ. ಅಲ್ಲೆಲ್ಲ ಹೇಳ್ತಾರೆ, ಯದಾ ಸತ್ವಗುಣ ನಮ್ಮ ದೇಹದಲ್ಲಿ ವೃದ್ಧಿಯಾದಾಗ ಸತ್ರ ಏನಾಗಿ ಹುಡ್ತಾನಂತೆ, ಒಳ್ಳೆ ದೇಹದಲ್ಲಿ ಹುಡ್ತಾನೆ. ಸತ್ವಗುಣ ವೃದ್ಧಿಯಾಗಿದ್ದಾಗ ಸತ್ರೆ ಒಳ್ಳೊಳ್ಳೆ ಜನ್ಮ ಬರುತ್ತವನು. ತಮೋಗುಣ ವೃದ್ಧಿಯಾಗಿದ್ದ ಸತ್ರ ಏನಾಗ್ತಾನವನು, ನರಕಾದಿ ಅನರ್ಥಕ್ಕೆ ಹೋಗ್ತಾನೆ. ರಜೋಗುಣದಲ್ಲಿದ್ದಾಗ ಏನಾಗುತ್ತೆ, ಕರ್ಮಸಂಗಿಷು ಜಾಯತೆ, ಕರ್ಮಠರ ಮನೆಯಲ್ಲಿ ಹುಟ್ಟುತ್ತಾನೆ ಹೊರತು ಜ್ಞಾನಿಗಳ ಮನೆಯಲ್ಲಿ ಹುಟ್ಟೋದಿಲ್ಲ. ಸತ್ವಗುಣ ಜಾಸ್ತಿಯಾಗಿದ್ದಾಗ ಸತ್ರೆ ಜ್ಞಾನಿಗಳ ಮಗನಾಗಿ ಹುಟ್ಟುತ್ತಾನೆ. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿ ಜಾಯತೆ. ಅದೇ ರಜೋಗುಣ ಜಾಸ್ತಿಯಾಗಿದ್ದಾಗ ಹುಟ್ಟಿದರೆ ಕರ್ಮ ಮಾಡ್ತಕ್ಕ ಮನೇಲಿ ಹುಡ್ತಾನೆ, ಜ್ಞಾನ ಇರೋದಿಲ್ಲ ಅವರಿಗೆ. ಇವನಾಗಿಬಿಟ್ಟರೆ ತಿರ್ಯಕ್ತ ನರಕಕ್ಕೆ ಹೋಗ್ತಾನೆ ತಮೋಗುಣ ಜಾಸ್ತಿ ಇದ್ದಾಗ. ಸೊ ಅಂತ್ಯಕಾಲದಲ್ಲಿ ಯಾವ ಗುಣ ಜಾಸ್ತಿ ಇರುತ್ತೆ ಅನ್ನೋದ್ರ ಮೇಲೆ ಮುಂದಿನ ಜನ್ಮ ಡಿಸೈಡ್ ಆಗುತ್ತೆ. ಅರ್ಥ ಆಯ್ತಾ? ಆದರೆ ಅಂತ್ಯಕಾಲಕ್ಕೆ ಏನು ಮಾಡಬೇಕು, ಯಾವಾಗಲೂ ಸತ್ವಗುಣ ಪ್ರಧಾನ ಮಾಡ್ಕೋಬೇಕು. ಇವ್ರು ಕೆಡಿಸ್ಕೊಳ್ಳೋದೇ ಸತ್ಯಗಳು ಇನ್ನೂ ಕೆಡಿಸ್ಕೊಂಡ್ಬಿಡ್ತಾರೆ. ಸತ್ವಗುಣ ವಯಸ್ಸಾದ್ಮೇಲೆ ಏನು ಮಾಡಿಬಿಡ್ತಾರೆ, ಇನ್ನೂ ಸತ್ವಗುಣ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಗ್ಯಾರಂಟಿ ಕೆಟ್ಟ ಜನ್ಮ ಮನ ಮಾಡ್ಕೊಂಡ್ಬಿಡ್ತಾರೆ. ಆದ್ದರಿಂದ ವಯಸ್ಸಾದವ್ರು ಇನ್ನೂ ಕೇರ್ಫುಲ್ ಆಗಿರಬೇಕು. ಯಾತಕ್ಕೆ? ಮುಂದಿನ ಒಳ್ಳೆ ಜನ್ಮಕ್ಕೆ ಹೋಗಬೇಕು ಅಂತಿದ್ರೆ ಶುದ್ಧವಾಗಿರಬೇಕು, ಸತ್ವಗುಣ ಜಾಸ್ತಿ ಇರಬೇಕು ತೀರ್ಮಾನ ಮಾಡ್ತಾರೆ. ಯಾವುದೇ ಬರುತ್ತೆ, ಏರು ಬರೋದಿಲ್ಲ. ಕಳ್ಳನ್ನು ಹೊಡಿತಿರ್ತಾರೆ, ವೈರಾಗ್ಯ ಬಂದಿರೋ ಬಿಟ್ಟ ತಕ್ಷಣ ಮತ್ತೆ ಕಳ್ತಾನಕ್ಕೆ ಹೋಗೋದು ಅವನು. ವೈರಾಗ್ಯ ಬಂದ್ರೆ ಗುರ್ತೇನಾಗಬೇಕಾಗಿತ್ತು, ಇನ್ನೊಮ್ಮೆ ಕಳ್ತಾನ ಮಾಡಬಾರ್ದು ಅಂತೆ. ಕೆಲವು ಕಳ್ಳರ ಹೊತ್ತು ಎಡೆ ಹೋಗ್ಬಿಡ್ತಾರೆ, ಮತ್ತೆ ಬರ್ತೀನಿ ಸಾರ ಅಂತ ಹೇಳಿಬಿಡ್ತಾರೆ ಅವ್ರು. ಸೇಬಡೆ ಬಂದ್ಬಿಡ್ತಾರಂತೆ, ಯಾಕಂದ್ರೆ ಆರಾಮಾಗಿ ಸುಖ ಇಲ್ಲೇ ಇರುವ ಎಲ್ಲಕ್ಕೆ ಹೋಗ್ಬೇಕು ಅಂತ. ಅದೇ ಸುಖ ಅನಿಸುತ್ತೆ, ಏನು ಮಾಡ್ತೀರಿ ಅವರಿಗೆಲ್ಲ ಕೂಡ? ಅದು ಹೇಳೋಕ್ಕಾಗೋದಿಲ್ಲ. ವೈರಾಗ್ಯ ಎಲ್ರಿಗೂ ಬರೋದಾಗಿದ್ದರೆ ಹುಟ್ಟಿದವ ಸತ್ತವ್ರು ಯಾರು ಮತ್ತೆ ಹುಡ್ತಾನೆ ಇರಲಿಲ್ಲ. ಅರ್ಥ ಆಯ್ತಾ? ಸತ್ತವ್ರು ಯಾರು ಪರೀಕ್ಷೆ ಕೂತವರೆಲ್ಲ ಪಾಸ್ ಆಗೋದಿಲ್ಲ ಅಂತ ಹೇಗೆ ಗ್ಯಾರಂಟಿ ಗೊತ್ತೋ, ಸತ್ತವರೆಲ್ಲ ಮತ್ತೆ ಹುಟ್ಟದೇ ಇರೋದಿಲ್ಲ. ಅದು ಸರಿಯಾಗಿ ಬರೋದವ್ರು ಮಾತ್ರ ಮತ್ತೆ ರಿಯಪೇರ್ ಆಗೋದಿಲ್ಲ, ಉಳಿದವ್ರು ಹುಟ್ಟಲೇಬೇಕು. ಅದ್ರ ದೃಷ್ಟಿ ಏನು ಮಾಡಬೇಕಾಗ, ವೈರಾಗ್ಯ ಎಲ್ರಿಗೂ ಬರುತ್ತೆ ಎಂಬುದು ಸರಿ ಅಲ್ವೇ ಅಲ್ಲ. ಯಾವುದು ಪ್ರೇತ ಅಂಬೋದು? ಎರಡು ಅರ್ಥದಲ್ಲಿ ಪ್ರೇತ. ಪ್ರೇತ ಶರೀರನೇ ಉಳ್ಕೊಂಡ್ಬಿಟ್ರೆ ಅವನು ಪ್ರೇತ ಯೋನಿ, ಅದು ಬೇರೆ. ಪ್ರೇತ ದೇಹ ಬೇರೆ, ಪ್ರೇತ ಯೋನಿ ಬೇರೆ. ಸಾಮಾನ್ಯ ಸತ್ತ ತಕ್ಷಣ ಏನು ಬರುತ್ತೆ, ಮೊದಲು ಬರೋದು ಪ್ರೇತ ದೇಹ, ಗೊತ್ತಾಯ್ತಾ? ಅದು ಎಲ್ರಿಗೂ ಬರುತ್ತೆ, ಯಾರು ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ ಅದು, ಗೊತ್ತಾಯ್ತಾ? ಆದರೆ ಪ್ರೇತ ಯೋನಿ ಅಂದ್ರೇನು, ಪಿಶಾಚಿಯಾಗಿ ಹುಟ್ಟಿಬಿಡೋದು, ಅದು ಭಾರಿ ಡೇಂಜರಸ್. ಇದು ಹತ್ತು ದಿವಸಕ್ಕೆ ಹೋಗಿಬಿಡುತ್ತೆ, ಹತ್ತು ಮುಂದೆ ಹೋಗಿಬಿಡ್ತಾರೆ. ಪ್ರೇತ ಯೋನಿ ಕಳ್ಕೊಂಡು ಹೊರಟುಬಿಡ್ತಾರೆ. ಪಿಶಾಚಿಗಳ ಮಗನೇ ಪಿಶಾಚಿ ಯೋನಿ ಇದೆಯಲ್ಲ, ಪಿಶಾಚಿ ಯೋನಿಗಳು ಅಂತ ಇದೆಯಲ್ಲ ಒಂದು. ಪಿಶಾಚಿ ಭೂತ ಪ್ರೇ ಭೂತ ಭೂತಾನ್ ಪ್ರೇತ ಗಣಾಂಶಾನ್ಯತೆ ಬರಲಿಲ್ಲ. ಆ ಪ್ರೇತ ಗಣ ಬೇರೆ, ಪ್ರೇತ ದೇಹ ಬೇರೆ. ಅರ್ಥ ಆಯ್ತಾ? ಈಗ ಅತೀಂದ್ರಿಯ ಅಲ್ಲ, ಕೆಟ್ಟ ಕಣ್ಣಿಗೆ ಕಾಣೋದಿಲ್ಲಲ್ಲ, ಸಾಮಾನ್ಯವಾದ ಕಣ್ಣಿಗೆ ಕಾಣೋದಿಲ್ಲ. ಓ ಬೇರೆ ಶರೀರವು, ಈ ರಾಕ್ಷಸ ದೇಹ ಇತ್ಯಾದಿ ಹಾಗೆ ದೇಹ ಉಂಟು. ಹಾಗೆ ಬ್ಯಾಕ್ಟೀರಿಯಾ ವೈರಸ್ಗಳೆಲ್ಲ ಏನವೆಲ್ಲ ಕೂಡ ಡೆಡ್ ಅಲ್ಲ, ಅವೆಲ್ಲ ಕೂಡ ಲೈವೇ. ಆ ದೇಹನೇ ಬೇರೆ ಅದು. ಆ ರೀತಿ ನೃತ್ಯ ಏನ ಯಾರಿಗೆ ಬರುತ್ತೆ? ಮೊದಲು ಹುಟ್ಟು ಸತ್ತವರಿಗೆಲ್ಲ ಫಸ್ಟ್ ಪ್ರೇತವನಿಗೆ ಬಂದೇ ಬರುತ್ತೆ. ಪಾಪ ಮಾಡಿದವರಿಗೆ ಪ್ರೇತ ಜನ್ಮನೇ ಬರುತ್ತೆ, ಮತ್ತೆ ಪ್ರೇತನಾಗೆ ಹುಟ್ಟುತ್ತೆ. ಅದಾಗಬಾರ್ದು, ಅದು ಭಾರಿ ಡೇಂಜರಸ್. ಅದು ಅಂಥದ್ದಾಗುತ್ತೆ ಅಂತ ಹೇಳಿ ತಮೋಗುಣ ಜಾಸ್ತಿಯಾಗಿ ಹುಟ್ಟಿದರೆ ಆಗ ಅಲ್ಲಿ ಹುಟ್ಟುಬಿಡ್ತಾರೆ, ಸತ್ತರೆ ಅವಾಗ ಅಂತಲ್ಲಿ ಹುಟ್ಟುತ್ತೆ. ಅದಕ್ಕೆ ಯಾವಾಗಲೂ ಸತ್ವಗುಣ ಬ್ಯಾಲೆನ್ಸ್ ಮಾಡ್ಕೊಂಡಿರ್ಬೇಕು. ಹೌದು, ಅನಿಮಲ್ಲಿಗೆ ಹೋಗ್ಬೋದು ಅಥವಾ ನಾಟಕಕ್ಕೆ ಹೋಗ್ಬೋದು, ಎರಡೂ ಇದೆ. ಕೌನಲ್ಲಿ ಎರಡು ವಿಧ ಇದೆ, ಸಾತ್ವಿಕನೂ ಅದಾಗ್ಬೋದು, ಕೋವಾಗ್ಬೋದು. ಯಾಕೆ? ಅವ್ರ ಜನ್ಮ ಯಾವುದೋ ಒಂದು ತಿರ್ಯಜ್ಞೋನಿ ಜನ್ಮ ಪಾಪ ಇರುತ್ತೆ ಅವನಿಗೆ, ಬಟ್ ಒಳ್ಳೆಯವನವನು. ಅದಕ್ಕೆ ಏನು ಕೊಟ್ಬಿಡ್ತಾರೆ ಅವನಿಗೆ? ಆಕಳಿನ ಇಂಥ ಕೊಟ್ಬಿಟ್ಟು ಎರಡು ಸೇವೆ ಆಯ್ತು ಅವನಿಗೆ, ಅನುಭವಿಸಿದಾಗಾಯ್ತು, ದೇವರ ಅಭಿಷೇಕಕ್ಕೆ ಹಾಲು ಕೊಟ್ಟಾಗಾಯ್ತು. ಅರ್ಥ ಆಯ್ತಾ? ಅದು ಒಳ್ಳೆಯದು, ಅದು ದೋಷ ಅಲ್ಲ. ಆದರೆ ಅಂತ ಕೆಟ್ಟ ಆಕಳಾಗಿಬಿಟ್ರೆ ಪ್ರೀತಿ, ಬರೀ ಕಸಾಯ ಖಾನೆಗೆ ಹೋಗಿ ಆಕಳಾಗಿಬಿಟ್ರೆ ಅದು ತಪ್ಪಾಗ, ಅಲ್ಲೂ ಕೂಡ ಅವನಿಗೆ ಯೋಗ್ಯತೆ ಇಲ್ಲ ಅಂತ. ಅದೆಲ್ಲ ಆಗಬಾರ್ದು. ಅಲ್ಲಿ ಗೋವಿನಲ್ಲೇ ಕೆಲವು ಗೋವುಗಳು ನಿಂದೆ ಅಂತ ಹೇಳ್ತಾರೆ, ದುರ್ಲಕ್ಷಣ ಇದ್ದುಬಿಟ್ರೆ ಶ್ರೇಷ್ಠ ಅಲ್ಲ. ಗೋವುಗಳ ಲಕ್ಷಣ ಇರಬೇಕು. ಆಕೆ ಆಕಾಶರಾದರೆ ಹೆಂಡತಿ ಆ ಗೋ ತೊಗೋಬೇಕಾದ್ರೆ ಏನು ಮಾಡ್ತಾಳೆ, ಆಕೆ ಪರೀಕ್ಷೆ ಮಾಡಿಸಿ ತೊಗೊಳ್ತಾಳೆ. ಈ ಎತ್ತುಗಳನ್ನೆಲ್ಲ ಸುಮ್ಮ ಸುಮ್ಮನೆ ತೊಗೊಂಬೋದು ಹಳ್ಳಿಗರೆಲ್ಲ, ಭಾರಿ ಪರೀಕ್ಷೆ ಮಾಡ್ತಾರೆ ಅವರು. ಅವ್ರ ವಯಸ್ಸಿನಿಂದ ಎಲ್ಲ ಪರೀಕ್ಷೆ ಮಾಡ್ತಾರೆ, ಎಕ್ಸ್ಪರ್ಟ್ಸ್ ಇರ್ತಾರೆ ಅದರಲ್ಲಿ. ಆ ರೀತಿ ಇರಬೇಕು. ನಮಗೆಲ್ಲ ಎಲ್ಲ ಎತ್ತು ಒಂದೇ ರೀತಿ ಕಾಣುತ್ತೆ, ಯಾವುದು ಕೊಟ್ಟರು ಆಕಾರ ಅವ್ರ ಆಕಾರ ನೋಡೋದಿಲ್ಲ, ಅದು ಹಲ್ಲು ಎಣಿಸ್ತಾರೆ, ಅದು ಏಜ್ ನೋಡ್ತಾರೆ, ಅದನ್ನು ನೋಡಿ ತೊಗೋತಾರೆ. ಹಲ್ಲಿಮೇ ಏಜ್ ಹೇಳ್ತಾರೆ ಅವ್ರು, ಅಲ್ಲಿ ಇಷ್ಟೇ ಇಲ್ಲ ಅಂತೇಳಿ. ಅದೆಲ್ಲ ನುಡಿದ್ರೆ ಹಣ್ಣು ಬದುಕು ಒಳ್ಳೆ ಚೀಪಾಗಿ ಸಿಗ್ತು ಅಂತೇಳಿ ತೊಗೊಂಡೋಗ್ಬಿಟ್ಟು ಏನು ಮಾಡಬೇಕಾಗಿ, ಅಣ್ಣ ಹೇಳ್ಕೊಂಡು ಹೋಗ್ಬೇಕಂತ ಇತ್ತು ನಮ್ಮನ್ನ ಹೇಳಿ, ಅದೇ ನಮ್ಮ ಅದನ್ನು ನಾವು ಹೇಳ್ಕೊಂಡು ಹೋಗ್ಬೇಕಾಗಿತ್ತು. ಅಂಥದ್ದು ಯಾರು ತೊಗೊಳ್ಳೋದು, ಲಕ್ಷಣಗಳು ಬೇಕು ಅದಕ್ಕೂ ಕೂಡ. ಅದು ಆಮೇಲೆ ಕೃತ್ಯತೋ ಗಾಯತ ಪಶ್ಯನ್ ಯಥೈವ ನ ಕರೋತಿ ತಾನ್ ಏವಂ ಬುದ್ಧಿಗುಣಾನ್ ಪಶ್ಯನ್ ಅನೀಹೋಪಿ ಅನುಕಾರ್ಯತೆ. ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ದೇಹದ ಗುಣಗಳು ನಮಗೇನು ಎಫೆಕ್ಟ್ ಆಗುತ್ತೆ, ದೇಹದ ಗುಣ ನಮಗೆ ಹೇಗೆ ಪರಿಣಾಮ ಬೀರುತ್ತೆ, ಒಳ್ಳೆ ಪ್ರಶ್ನೆ ಇದೆ. ಗೊತ್ತಾಯ್ತಾ, ದೇಹದ ಗುಣಗಳು ಸತ್ವಾದಿಗಳು ಜಡಗುಣಗಳು, ದೇಹ ಒಂದು ಜಡ ಪದಾರ್ಥ, ನಾವು ಚೇತನ. ಆಯಾ ದೇಹ ಸತ್ವಗುಣ ಇದ್ರೆ ಹೀಗಾಗುತ್ತೆ ಹಾಗಾಗುತ್ತೆ ಅಂತಿರಲ್ಲ, ಆ ಗುಣದ ಸಂಬಂಧದಿಂದ ಯಾಕೆ ಈ ರೀತಿ ಬದಲಾವಣೆ ಆಗುತ್ತೆ ಅಂತ ಕೇಳಿದ್ರೆ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ನೃತ್ಯತೋ ಗಾಯತಃ ಪಶ್ಯನ್ ಯಥೈವ ಅನುಕರೋತಿ ತಾನ್. ಯಾರೋ ನೃತ್ಯ ಮಾಡೋದನ್ನು ನೋಡ್ತಾನೆ, ಯಾರೋ ಗಾನ ಮಾಡೋದನ್ನು ನೋಡ್ತಾನೆ, ಏನು ಮಾಡ್ತಾನಂತ ಇವರು ಶುರು ಮಾಡಿಬಿಡ್ತಾವೆ, ತಳಿಯೊಳಗೆ ಶುರು ಮಾಡಿಬಿಡ್ತಾರೆ. ಆಗಲೇ ಯಾತ ಯಾತ ಸಂಗೀತ ಬರದೇ ಹೋದರೂ ಕೂಡ ಪಟ ಪಟ ಹೊಡ್ಕೊತಿರ್ತಾನೆ. ಅದಕ್ಕೆ ಅನುಕರಣೆ ಹಾಗೆ ಮಾಡುತ್ತಂತೆ, ಗುಣಗಳು ಹಾಗೆ ಮಾಡುತ್ತೆ ಅಂತ ಹೇಳ್ತಾರೆ. ರೇಡಿಯೇಷನ್ ಅಂತಾರಲ್ಲ ಆ ಟೈಪ್ ರೇಡಿಯೇಷನ್, ಇಲ್ಲಿ ಬಿಸಿಲಿಲ್ಲ ಅಲ್ಲಿ ಬಿಸಿಲಿದೆ ಅದು ರೇಡಿಯೇಟ್ ಮಾಡುತ್ತೆ ಈ ಕಡೆ. ಆ ಥರ ಗುಣಗಳ ಸಂಪರ್ಕದಿಂದ ಆ ಗುಣಗಳ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ. ಟೋಟಲಿ ಅಗ್ನಿಯೇ ಮುಟ್ಟಿಲ್ಲ ನಾವು, ಆದರೆ ಝಳ ಹೊಡಿತಾ ಇದೆ, ಆ ಗುಣದ ಝಳ ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ತಾರೆ. ನರ್ತನ ಮಾಡೋರನ್ನ ಕಂಡ್ರೆ, ಗಾಯನ ಮಾಡೋರನ್ನ ಕಂಡ್ರೆ, ಯಥೈವ ಅನುಕರೋತಿ ತಾನ್ ಏವಂ ಬುದ್ಧಿಗುಣಾನ್ ಪಶ್ಯನ್ ಅನೀಹೋಪಿ ಅನುಕಾರ್ಯತೆ. ಆದರೆ ಬುದ್ಧಿಯಲ್ಲಿ ಸತ್ವಗುಣ ಇದ್ರೆ ಆ ಟೈಪ್ ಬಿಹೇವ್ ಮಾಡ್ತಾನೆ, ತಮೋಗುಣ ಇದ್ರೆ ಆ ಟೈಪ್ ಬಿಹೇವ್ ಮಾಡ್ತಾನೆ, ರಜೋಗುಣ ಆ ಟೈಪ್ ಬಿಹೇವ್ ಮಾಡ್ತಾನೆ. ಆದ್ರಿಂದ ಗುಣಗಳಿಗೂ ಅದಕ್ಕೆ ಭೇದ ಇದ್ರೂ ಕೂಡ ಆ ಸಂಬಂಧ ಇದೆ, ಭೇದ ಬೇರೆ ಸಂಬಂಧ ಬೇರೆ, ಸಂಬಂಧ ಇದ್ದೇ ಇದೆ. ತಂದೆ ಮಕ್ಕಳು ಬೇರೆ ಸಂಬಂಧ ಇದೆ, ತಂದೆನೇ ಮಗನಾಗ ತಂದೆಯಲ್ಲ, ಇಬ್ರಿಗೇನಿದೆ ಸಂಬಂಧ ಇದೆ. ಆದ್ದರಿಂದ ಜಡ ಚೇತನ ಬೇರೆ ಆದರೂ ಕೂಡ ಅವುಗಳು ಏನಿದೆ ಎರಡರ ಮಧ್ಯೆ ಸಂಬಂಧ ಇದೆ, ಆ ಸಂಬಂಧ ಈ ರೀತಿ ಅಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅಲ್ಲಿಗಿರಲಿ, ಬೇರೆ ಇನ್ನೊಂದು ಪ್ರೋಗ್ರಾಮ್ ಇದೆ, ಬೇಗ ಹೋಗಬೇಕು. ನಾಳೆ ಇದನ್ನು ಕಂಟಿನ್ಯೂ ಮಾಡಿ, ಇನ್ನು ನಾಳೆ ಬಹುಶಃ ಅಧ್ಯಾಯ ಇದೆ, ಲಾಂಗೆಸ್ಟ್ ಪೀರಿಯಡ್ ತೊಗೊಂಡು ಇದೇ ಅಧ್ಯಾಯನೇ, ಎಷ್ಟೋ ದಿವಸ ಆದರೂ ಮುಗಿದಿಲ್ಲ ಇನ್ನು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚ ಮಹಂ ತೇನ ಪ್ರಿಯತಾ ಕಮಲ. ಹೌದು 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 ಅದ್ವೈತ.